ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन् प्राणान्नमो भगवते पुरुषाय तुभ्यम्। यस्माद्ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय अप्रतिमेतिहासरचनोल्लासाय दुर्वादिनां त्रासायासकराय सत्सुकृतविश्वासाय दोषद्विषे भासायामुनरम्यतोजसदृशाय आसायमासेविने दासायाभयदाय मध्वगुरुहृद्वासाय तुभ्यं नमः। यो विप्रलम्भविपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहम् नमामि। भवति यदनुभावादेडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिम् मानसे च। सोमेश्वराय सितभूतिविकस्वराय प्रेमप्रवृद्धगिरिजाहृदि भास्वराय तुङ्गोल्लसत्पवनपावितवंशपल्ली माङ्गल्यहेतुचरिताय नमः शिवाय। उमेशाद्यासुरावोहम् ईडे चेतोऽभिमानिनः यूयम् सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामसुःस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमरासुरसिद्धवन्द्यम्। नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये। परमपवित्रवाद श्रीमद्महाभारत ವಿಶ್ವಮಾನ್ಯವಾಗಿರ್ತಕ್ಕಂಥ ಕೃತಿ. ಇವತ್ತು ಜಗತ್ತಿನಲ್ಲಿ ಎಂಥೆಂಥ ಆಶ್ಚರ್ಯವೋ ನಡೆದೋಗ್ಬಿಟ್ಟಿದೆ. ಆದರೆ ಮಹಾಭಾರತ ಅಂತ ಕೃತಿಯನ್ನ ರಚನೆ ಮಾಡತಕ್ಕಂಥ ಪ್ರತಿಯೊಂದು ಪ್ರಸಂಗ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲ, ಮಹಾಭಾರತ ಸರಿಯಾಗಿ ಓದಲಿಕ್ಕೂ ಸಾಧ್ಯವಾಗತಕ್ಕಂಥ ವ್ಯವಸ್ಥೆ ಇದು ಅತ್ಯಾಧುನಿಕ ಯುಗದಲ್ಲೂ ಸಾಧ್ಯವಾಗಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಎಷ್ಟು ದೊಡ್ಡ ಗ್ರಂಥ ಅಂತ ಅರ್ಥ. ಇವತ್ತು ಈ ಮೌಂಟ್ ಎವರೆಸ್ಟ್ ಅನ್ನ ಎಷ್ಟೋ ಜನ ಹತ್ತಿದ್ರು, ಆದರೆ ಮಹಾಭಾರತವನ್ನು ಹತ್ತಿದ್ದು ಮಧ್ವಾಚಾರ್ಯ ಒಬ್ಬರೇ ಒಬ್ರು. ಇನ್ಯಾರಿಗೂ ಅದನ್ನು ಪೂರ್ತಿ ಹತ್ತಲಕ್ಕಾಗಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಯಾವಾಗಲೂ ಅವರೊಬ್ಬರಿಗೆ ಮಾತ್ರ ಸಿಗತಕ್ಕಂಥ ಅತ್ಯನ್ನುತವಾದಂಥ ಪರ್ವತ. ಅದು ಪರ್ವತ 18 ಪರ್ವಗಳಿಂದ ಪರ್ವತ ಶಿಖರ ಅಂತ ಅರ್ಥ. 18 ಶಿಖರಗಳ 18 ಪರ್ವಗಳ ಮಹೋನ್ನತವಾದ ವಿಚಿತ್ರವಾದ ಪರ್ವತ ಶ್ರೀಮನ್ ಮಹಾಭಾರತ. ಅದರಲ್ಲಿ ಏನಿದೆ ಅಲ್ಲ, ಅದರಲ್ಲಿ ಇಲ್ಲದ್ದೇ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಇಲ್ಲದ್ದೇ ಇಲ್ಲ. ಆ ಮಾತನ್ನ ಇವತ್ತಿಗೂ ಸಹ ಬೇರೆ ಬೇರೆ ದೇಶದವರು ಹೇಳ್ತಾರೆ. ಮಹಾಭಾರತ ನಿಜವಾದ ಅರ್ಥದಲ್ಲಿ ಜಗತ್ತು ಕಂಡ ಅದ್ವಿತೀಯವಾದಂತಹ ವಿಶ್ವಕೋಶ ಅಂತ ಕರೆದಿದ್ದಾರೆ. ಎನ್ಸೈಕ್ಲೋಪೀಡಿಯಾ ಅನ್ನೋ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಮತ್ತು ಪರಿಪೂರ್ಣ ಮಟ್ಟದಲ್ಲಿ ಚಿತ್ರಿಸಿಕೊಟ್ಟದ್ದು ಮಹಾಭಾರತದ ಹಿರಿಮೆ. ಒಂದು ಕಡೆ ಕಥೆ, ಒಂದು ಕಡೆ ತತ್ವಶಾಸ್ತ್ರ, ಪಾತ್ರಚಿತ್ರಣ, ಸಮಾಜಶಾಸ್ತ್ರ, ರಾಜನೀತಿ, ಎಷ್ಟು ವಿಚಾರ ಅದರೊಳಗುಂಟು. ಅದರ ಅಂತ ಅದ್ಭುತವಾದ ಶೈಲಿ, ಮನೋಹರವಾದಂಥ ಅಲಂಕಾರಗಳು, ಅದು ಸಾಹಿತ್ಯಿಕ ಕೃತಿಯಾಗಿಯೂ ಲೋಕಮಾನ್ಯವಾದದ್ದು, ಶಾಸ್ತ್ರವಾಗಿಯಂತೂ ಅಧ್ಯಾತ್ಮ ಶಾಸ್ತ್ರ. ಅದರಲ್ಲಿ ಬಂದ ಭಗವದ್ಗೀತೆ, ವಿಷ್ಣು ಸಹಸ್ರನಾಮಗಳಂತೂ ವಿಶ್ವದ ಸರ್ವೋತ್ಕೃಷ್ಟವಾದಂತಹ ಸ್ತೋತ್ರ ಮತ್ತು ಉಪದೇಶಗಳು. ಅಂತ ಮಹಾಭಾರತದ ಶ್ರವಣ ಅಂದ್ರೆ ಪ್ರತ್ಯಕ್ಷರ ಪ್ರತಿಪದಕ್ಕೆ ಯೋಗೋ ಶತಂ ಕನಕಶೃಂಗಮಯಂ ತದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಯ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯಚ ತಸ್ಯ ಚೈವ. ಯಾರು ಪ್ರತಿನಿತ್ಯದಲ್ಲೂ ಸಾವಿರಾರು ಗೋವುಗಳನ್ನ ಅಪರೋಕ್ಷ ಜ್ಞಾನಿಯಾದ ಬ್ರಾಹ್ಮಣನಿಗೆ ಕರು ಸಮೇತವಾಗಿ ಕನಕದಿಂದ ಅಲಂಕಾರವನ್ನು ಮಾಡಿ ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಮಹಾಭಾರತದ ಯಾವ ಭಾಗವನ್ನು ಕೇಳಿದ್ರೂ ಬರುತ್ತೆ ಅನ್ನೋದು ಅದರ ಹಿರಿಮೆ. ಅಂತ ಅದ್ಭುತವಾದ ಕೃತಿ ಮಹಾಭಾರತ. ಆದ್ರೆ ವನಪರ್ವದಲ್ಲೂ ಸಹ ಪಾಂಡವರ ವನವಾಸದೇ ಎಷ್ಟು ವಿಚಿತ್ರವಾದದ್ದು. ಅವರ ವನವಾಸ ಲೋಕಕ್ಕೆ ಎಷ್ಟು ಕಲ್ಯಾಣವಾಯಿತು. ಒಂದ್ ಕಡೆ ರಾಮದೇವರ ವನವಾಸ ರಾವಣಾದಿಗಳ ಸಂಹಾರಕ್ಕೆ ನಾಂದಿ ಹಾಡಿದ ವನವಾಸವಾದರೆ, ಇವತ್ತು ಭೀಮಾದಿಗಳ ಪಾಂಡವರ ವನವಾಸ ದುರ್ಯೋಧನಾದಿಗಳ ಪತನಕ್ಕೆ ನಾಂದಿ ಹಾಡಿದಂಥ ವನವಾಸ ಇತ್ತು. ಅದು 14 ವರ್ಷಗಳ ವನವಾಸ, ಇದು 12 ವರ್ಷ ವನವಾಸ, ಮತ್ತು 1 ವರ್ಷ ಅಜ್ಞಾತವಾಸ. ಹೀಗೆ ವನದಲ್ಲಿ ಪಾಂಡವರು ಕಾಲ ಕಳೀತಾ ಇದ್ದಾರೆ. ಅವರ ಕಾಲ ಮನೆಯಲ್ಲೇ ವ್ಯರ್ಥ ಕಾಲ ಕಳೀತಾನೆ ಮನುಷ್ಯ. ಅಂಥದ್ದು ವನದಲ್ಲಿ ಸಾರ್ಥಕ ಕಾಲ ಕಳೀತಾರೆ ಎಂಬುದು ವಿಶೇಷ. ವನದಲ್ಲಿ ಏನು ಆಹಾರದಿಂದ ಹಿಡಿದು ಎಲ್ಲದಕ್ಕೂ ಅಭಾವವೇ. ಅಂಥಲ್ಲಿ ರಾಜರಂತೆ ಇಂದ್ರನಂತೆ ಸಾರ್ಥಕವಾದ ಬಾಳನ್ನು ಬಾಳಿದ್ದಾರೆ. ನಿನ್ನೆ ನೋಡಿದ ಹಾಗೆ ಸ್ವತಃ ಕೃಷ್ಣ ಪರಮಾತ್ಮನ ದರ್ಶನ ಕೊಡ್ತಕ್ಕಂತಹ ಕೊಟ್ಟು ಅಭಿನಂದನೆ ಮಾಡತಕ್ಕಂತಹ ಪವಿತ್ರವಾದಂತಹ ವನವಾಸ ಪಾಂಡವರದ್ದಾಯಿತು. ಸತ್ಯಭಾಮ ಸಮೇತನಾಗಿ ಬಂದು ಅವರಿಗೆ ವಿಶೇಷವಾದ ರೀತಿಯಲ್ಲಿ ತನ್ನ ಅನುಗ್ರಹವಿದೆ ಎಂಬುದನ್ನು ಮತ್ತೆ 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 ಕೃಷ್ಣ ತೋರಿಸ್ತಾ ಇದ್ದ. ಅವರು ಅನೇಕ ಅಸುರರ ಸಂಹಾರವನ್ನು ಮಾಡಿಕೊಂಡು ಕೂಡ ಅಪೂರ್ವವಾದ ಸಾಹಸವನ್ನು ತೋರಿಸ್ತಾ ಇದ್ದಾರೆ. ಹೀಗಿದ್ದಾಗಲೇನೆ ಮಾರ್ಕಂಡೇಯ ಮುನಿಗಳು ಬರ್ತಾರೆ. ನಿನ್ನೆ ನೋಡಿದ್ದೇವೆ ಬಂದು ಚಿರಂಜೀವಿಗಳು ಸ್ವತಃ ಅಂಥವರು ದರ್ಶನಕ್ಕೆ ಬರ್ತಾರೆ. ಪಾಂಡವರ ದರ್ಶನಕ್ಕೆ ಪಾಂಡವರಿಗಿಂತ ಎಷ್ಟು ಮೇಲಿದ್ದಾರೆ ಪಾಂಡವರು ಮಾರ್ಕಂಡೇಯ ಮುನಿ ಮೊದಲಾದಂಥ ಮುನಿಗಳಿಗಿಂತನೂ ತುಂಬಾ ಮೇಲಿದ್ದಾರೆ ಅಂತ ಹೇಳೋದಕ್ಕೆ ಅದೊಂದು ಸಾಕ್ಷಿ. ಪಾಂಡವರು ಎಲ್ಲರನ್ನೂ ಗೌರವದಿಂದ ಕಾಣತಕ್ಕಂಥವರು. ಮಾರ್ಕಂಡೇಯರು ಬಂದಾಗ ಅವರಿಗೆ ಏನಾರು ಹೇಳಿ, ಈ ರೀತಿಯೇ ಹೊರತು ಮತ್ತೊಂದಿಲ್ಲ. ಅವರಿಂದ ದೊಡ್ಡವರು ಬಂದ ಕಾಲಕ್ಕೆ ಅವರ ಪ್ರಯೋಜನವನ್ನು ಪಡಿಬೇಕು. ಋಷಿ ಮುನಿಗಳು ಅಂತ ಹೇಳಿದರೆ ಶಾಸ್ತ್ರಗಳನ್ನು ಓದಿದವರಲ್ಲ, ಓದಿ ಅನುಷ್ಠಾನ ಮಾಡಿ ಸಿದ್ಧಿ ಕಂಡವರು. ಬರೀ ಓದೋದು ಬೇರೆ, ಅರ್ಥ ಮಾಡಿಕೊಂಡು ಸಿದ್ಧಿ ಕಾಣೋದು ಬೇರೆ. ಅಂತ ಸಿದ್ಧಿ ಕಂಡಂತ ಮಹಾಮುನಿಗಳು ಬಂದಾಗ ಅದರ ಪ್ರಯೋಜನ ಹೇಗೆ ಪಡಿಬೇಕು ಅಂತೇಳಿ ತೋರಿಸ್ತಾ ಇದ್ದಾರೆ. ಅವರು ವಿಚಿತ್ರ ಮಾರ್ಕಂಡೇಯ ತಥಾಗತ್ಯ ಅಕಥಯತ್ ವಿಚಿತ್ರಾ ವಿವಿಧ ಕಥಾ, ಅನೇಕ ಬಗೆಯ ಕಥೆಗಳನ್ನು ಹೇಳುತ್ತಾರೆ. ರಾಮೋಪಾಖ್ಯಾನ ಮೊದಲಾದ ಉಪಾಖ್ಯಾನಗಳೆಲ್ಲ ಬರೋದೆಲ್ಲ ಆ ಭಾಗದಲ್ಲೇ. ಈ ರೀತಿ ಪಾಂಡವರಿದ್ದಾಗಲೇನೆ ಮತ್ತೊಂದು ವಿಚಿತ್ರವಾದ ಪ್ರಸಂಗ. ಇನ್ನು ಅರ್ಜುನ ಬರದೇ ಇರೋದಕ್ಕಿಂತ ಮುಂಚಿತವಾಗಿ ಒಂದು ಸಲ ಈ ಪ್ರಸಂಗ ನಡೀತಂತೆ. ಪಾಂಡವರಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ, ನಾನು ನಿಮ್ಮಲ್ಲಿ ಶೌಚಿಶ್ವಾಸ ಮಾಡ್ತೇನೆ, ರಕ್ಷಣೆ ಕೊಡಬೇಕು ಅಂತ ಕೇಳಿದ್ದಾನೆ. ಧರ್ಮರಾಜನ ಸ್ವಭಾವ ಗೊತ್ತಲ್ಲ, ಎಲ್ಲೋ ಹೋಗೋರನ್ನೇ ಕರೆದ ಆತಿಥ್ಯ ಮಾಡೋ ಪುಣ್ಯಾತ್ಮ, ಅವರಾಗಿ ಬಂದು ಕೇಳಿದ್ರೆ ಬಿಡ್ತಾನ? ಅದು ಬ್ರಾಹ್ಮಣ ಬೇರೆ. ಓ ಅವಶ್ಯವಾಗಿರಿ, ಎಷ್ಟು ದಿವಸ ಬೇಕಾದ್ರಿ ಅಂತ ಹೇಳಿಬಿಟ್ಟು ಒಳ್ಳೆ ಆತನಿಗೆ ಉಪಚಾರ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿ. ಹೇಗೋ ಲಕ್ಷಾಂತರ ಜನ ಹೇಗೋ ಇದ್ದೇ ಇದ್ರು, ಇನ್ನೊಬ್ಬ ಸೇರ್ಕೊಂಡ ಅಷ್ಟೇ. ಅದಕ್ಕೇನು ಭಾರಿ ಖುಷಿನೇ ಆತನಿಗೆ. ಆದ್ರೆ ಭೀಮಸೇನ ನೋಡಿದನಂತೆ, ನಿಜವಾದ ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಯ್ತಂತಾಗ್ಲೇ. ಸಾಮಾನ್ಯವಾಗಿ ಅನೇಕರು ಬ್ರಾಹ್ಮಣ ಅಂತೇಳಿ ವೇಷಭೂಷಣ ನೋಡೇ ಮೋಸ ಹೋಗಿಬಿಡ್ತಾರೆ. ಬ್ರಾಹ್ಮಣ ಇರಬೇಕು ಅಂತೇಳಿ ಅದು ಮೋಸ ಮಾಡಲಿಕ್ಕೆ ಒಳ್ಳೆ ಆಯುಧ ಏನು ತಾನು ಬ್ರಾಹ್ಮಣ ಅಂತ ಕರ್ಕೊಳ್ಳೋದಕ್ಕೆ ಅಂದ್ರೆ, ಮಹಾಭಾರತ ಒಳ್ಳೆ ರೂಪಕ. ಜಟಾಸುರ ಅವನು, ಜಟೆ ಬಿಟ್ಟ ಅಸುರ ಅಂತ ಅರ್ಥ. ಜಟೆ ಬಿಟ್ಟ ಅಸುರ ನೋಡೋದಕ್ಕೆ ಒಳ್ಳೆ ಋಷಿ ಕಂಡಕ್ಕೆ ಕಾಣಿಸ್ತಾನೆ, ಒಳ ನೋಡಿದ್ರೆ ಮಹಾರಾಕ್ಷಸ. ಒಳ್ಳೆ ಮಹಾಭಾರತ ರೂಪಕವೇ ನಮ್ಮ ಮುಂದೆ ಇಟ್ಟಿದೆ. ಅಂದ್ರೆ ವೇಷದಿಂದ ಮಾತ್ರ ಮೋಸ ಹೋಗ ಕಾರಣ ಇಲ್ಲ, ಅದರ ಅರ್ಹತೆ ಇಲ್ಲದೆ ಹೋದ್ರೆ ಎಲ್ಲಾ ವೇಷಗಳು ಕೂಡ ಮೋಸ ಮಾಡಕ್ಕೆ ಬರುತ್ತೆ ಅಂತ ಹೇಳಿದ್ದ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕೃತಿ ಇಲ್ಲ ಅಂತ ಹೇಳಿದುಕೊಳ್ಳೆ ದೃಷ್ಟಾಂತ. ಹೊಟ್ಟೆಪಾಡಿಗೆ ವೇಷ ಹಾಕೊಂಡಂತ ವ್ಯಕ್ತಿಯು, ಅದಕ್ಕಿಂತ ಹೆಚ್ಚು ದುರುದ್ದೇಶ ಬೇರೆ ಅವನಲ್ಲಿತ್ತು. ವಿಷಯನ ನೋಡಿದನಂತೆ, ಆಯ್ತು ಬಂದಿದ್ದಾನೆ, ಈ ವೇಷ ಇರೋವರೆಗೂ ಅವನೇನು ಮಾಡೋದು ಬೇಡ, ವೇಷಕ್ಕೆ ಮನ್ನಣೆ ಅಂತ ಹಾಗೆ ವಾಚ್ ಮಾಡ್ತಾ. ಆತ ಇವರು ವಾಚ್ ಮಾಡ್ತಾ ಇದ್ದಾನೆ, ಭೀಮಸೇನ ಇವನು ವಾಚ್ ಮಾಡ್ತಾ ಇದ್ದಾನೆ. ಕಾಲ ಕಳೀತಾ ಇದೆ, ಅವನು ಹೊಂಚುತ್ತಾ ಇದ್ದ. ಒಂದಿವಸ ಭೀಮ ದೂರ ಹೋಗ್ಲಿ, ಆಗ ತನ್ನ ಪರಾಕ್ರಮ ತೋರಿಸ್ಬೇಕು ಅಂತೇಳಿ. ಇನ್ನೇನು ಪರಾಕ್ರಮ ಇಲ್ಲ, ದ್ರೌಪದಿನ ಎತ್ಕೊಂಡು ಹೋಗ್ಬೇಕು. ಇಂಥ ಮಹಾಪಾಪಿಷ್ಟ ಅವರು ಬಂದಿರೋದು ಅಲ್ಲಿ ತಿನ್ನೋದು ಅವರ ಅನ್ನ, ಮಾಡೋ ಕೆಲಸ ಅವರ ಪತ್ನಿಯನ್ನು ಹಾರಿಸ್ಬೇಕು. ಅಂದ್ರೆ ಎಂಥ ಇವರಿಗೆಲ್ಲ ಕಾದಿರ್ತಕ್ಕಂಥ ನರಕವೇ ತಮಸ್ಸು ಅಂದ್ರೆ ಅಂಥ ನರಕವೇ. ಪರದ್ರೋಹ, ಪರಸ್ತ್ರೀ, ಪರವಸ್ತುಗಳನ್ನು ಬಯಸ್ತಕ್ಕಂಥ ಹೀನ ಪಂಗಡದ ಜನ ಇವರೆಲ್ಲ ಕೂಡ. ಆ ವ್ಯಕ್ತಿ ಅಂತ ಮಹಾದುಷ್ಟ ವ್ಯಕ್ತಿ ಅವನು ಹೊಂಚುತ್ತಾ ಇದ್ದ. ಒಂದು ದಿವಸ ಯಾವುದು ವಿಶೇಷ ಪ್ರಸಂಗ, ಭೀಮಸೇನ ಭಾರಿ ದೂರ ಹೋಗೋ ಕಾರ್ಯಕ್ರಮ ಇದೆ ಅಂತ ತಿಳ್ಕೊಂಡಿದ್ದಂತ ಅವತ್ತಿನ ದಿವಸ. ಭೀಮಸೇನ ಭಾರಿ ದೂರ ಹೋಗ್ತಾ ಇದ್ದಾನೆ, ನಾನು ಇವತ್ತು ಇವ್ರನ್ನ ಅಪಹರಣ ಮಾಡಿಬಿಟ್ರೆ ಏನು ಸಮಸ್ಯೆ ಇರೋದಿಲ್ಲ, ಅದು ಬರೋ ಹೊತ್ತಿನ ದೂರ ಹೋಗಿರ್ಬೋದು ಅಂತ ಯೋಚನೆ ಮಾಡುತ್ತಾನೆ. ಇಲ್ಲಿ ನೋಡಿ, ಆ ರಾವಣನಿಗೆ ರಾಮನ ಎದುರಿಗೆ ಸೀತೆ ಅಪಹರಣ ಮಾಡೋ ಧೈರ್ಯ ಇಲ್ಲ, ಈ ಜಟಾಸುರನಿಗೆ ಭೀಮನ ಎದುರಿಗೆ ಅಪಹರಣ ಮಾಡೋ ಧೈರ್ಯ ಇಲ್ಲ. ಅಲ್ಲಿ ರಾಮ ಸಮಸ್ಯೆಯಾಗಿದ್ದ ಅವರೆಲ್ಲರಿಗೂ ಕೂಡ, ಇಲ್ಲಿ ಭೀಮ ಸಮಸ್ಯೆಯಾಗಿದ್ದ ಇವರೆಲ್ಲರಿಗೂ ಕೂಡ. ಆದ್ರಿಂದ ಅದು ಜೀವೋತ್ತಮನ ಕಥೆ, ಅದು ಸರ್ವೋತ್ತಮನ ಕಥೆ ಎಂಬುದನ್ನು ತಿಳ್ಕೊಂಡ್ರೆ ಸರಿ. ಅನೇಕರು ಪ್ರಶ್ನೆ ಮಾಡಿದರು, ರಾಮದೇವರು ಅಲ್ಲಿಂದ ಹೊರಟಾಗ ಸೀತೆಯ ಆಕೃತಿ ಅಲ್ಲಿ ವೇದವತಿ ಇದ್ಲು ಅಂತ ನಾವು ಕೇಳಿದ್ದೇವೆ, ಅಲ್ಲಿ ಸೀತೆ ಇಂದ್ರದೇವರಿದ್ದಾರೆ ಅಂತ ನೀವು ಹೇಳಿದ್ರಿ, ವೇದವತಿ ಇದ್ದಾಳೆ ಅಂತ ನಾವು ಕೇಳಿದ್ದೆ ವೆಂಕಟೇಶ ಕಲ್ಯಾಣದಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಹೇಳುತ್ತಾರೆ ಆಚಾರ ಸ್ಪಷ್ಟ ನಿರ್ಣಯ. ಅಲ್ಲಿ ಇದ್ದಿದ್ದು ಯಾವ ಸ್ತ್ರೀನೂ ಅಲ್ಲಿ ಇರಲಿಲ್ಲ, ಇದ್ದಿದ್ದು ಅದು ಆಕೃತಿ ಒಳಗೆ ತಸ್ಯಾಸ್ತುತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಹ, ಇಂದ್ರದೇವರು ಪ್ರವೇಶ ಮಾಡಿದ್ದಿದೆ ಹೊರತು ಬೇರೆ ದೃಷ್ಟಿಯಲ್ಲ. ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧಿ, ಸೀತೆಯ ಸನ್ನಿಧಾನ ಇತ್ತು, ಆ ಸನ್ನಿಧಾನಕ್ಕೆ ವೇದವತಿ ಅಂತ ಹೆಸರೇ ಹೊರತು ಪ್ರತ್ಯೇಕ ಒಬ್ಬ ಸ್ತ್ರೀ ಇರಲಿಲ್ಲ ಎಂಬುದು ಸಿದ್ಧಾಂತ. ಪ್ರತ್ಯೇಕ ಸ್ತ್ರೀ ಇರಲಿಲ್ಲ, ಸನ್ನಿಧಾನಕ್ಕೆ ವೇದವತಿ ಅಂತ ಕರೀತಾರೆ, ಬೇರೆ ತಪ್ಪು ತಿಳ್ಕೊಳ್ಳೋ ಕಾರಣ ಇಲ್ಲ, ಅದು ನಿರ್ಣೀತವಾದ ವಿಚಾರ. ಆದರೆ ಜನಗಳಿಗೆ ಅರ್ಥ ಆಗಲಿಕ್ಕೋಸ್ಕರ ಮಾಡಿದಂಥ ವಿಚಾರ ಅಂದರೆ ಮುಂದೆ ಆ ವೇದವತಿಯನ್ನ, ಆ ವೇದವತಿ ಕೂಡ ಅದೇ ಸಂಗ್ರಹಮಾಣದಲ್ಲಿ ಅದರಲ್ಲೇ ಹೇಳುತ್ತಾರೆ. ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತೊಂದು ರೂಪ ಅಷ್ಟೇ, ಇನ್ನೊಬ್ಬ ಸ್ತ್ರೀ ಅಂತ ಕರೆದಿಲ್ಲ. ಸನ್ನಿಧಾನಕ್ಕೆ ದೇವಿ, ವೇದವತಿ ಅಷ್ಟೇ ಸನ್ನಿಧಾನಕ್ಕೆ ಹೆಸರು. ಅಲ್ಲಿ ಇಬ್ಬರು ಸ್ತ್ರೀಯರು ಕಂಡಿದ್ದೆಲ್ಲ ಕೂಡ ಲೋಕಕ್ಕೋಸ್ಕರ ತೋರಿಸಿದ್ದೆ ಹೊರತು ವಸ್ತುಸ್ಥಿತಿಯಲ್ಲಿ ಮಹಾಲಕ್ಷ್ಮಿ ಒಬ್ಬಳೇ, ಸೀತೆ ಒಬ್ಬಳೇನೆ. ಆದ್ದರಿಂದ ವೆಂಕಟೇಶ ಕಲ್ಯಾಣದ ಕಥೆಯನ್ನ ತಾತ್ಪರ್ಯ ನಿರ್ಣಯಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಳ್ಬೇಕು ಹೊರತು ಬೇರೆ ಅಲ್ಲ, ಅದೇ ಸಿದ್ಧಾಂತ. ಅದರ ಜೊತೆಗೆ ಇಲ್ಲಿ ದ್ರೌಪದಿ ದೇವಿ ಇದ್ದಾರೆ, ಧರ್ಮರಾಜಾದಿಗಳು ಇದ್ದಾರೆ, ಮತ್ತೆ ಅದನ್ನು ತೋರಿಸಬೇಕಾಗಿದೆ. ಧರ್ಮರಾಜಾದಿಗಳಿಂದ ದ್ರೌಪದಿ ರಕ್ಷಣೆ ಸಾಧ್ಯ ಇಲ್ಲ, ಅದಕ್ಕೆ ಭೀಮನೇ ಆಗಬೇಕು. ಅದಕ್ಕೆ ಎಲ್ಲರೂ ಹೋಗಲಿ ಅಂತ ಕಾದಿಲ್ಲ, ಭೀಮ ಹೋದ್ರೆ ಸಾಕಷ್ಟೇ, ಭೀಮ ಹೋದ್ರೆ ಸಾಕು. ಅದು ಎಷ್ಟು ಕುತಂತ, ಅಲ್ಲೂ ಅಷ್ಟು ಲಕ್ಷ್ಮಣ ಹೋದ ಹೋದ್ನೆ ಹೊರತು ಲಕ್ಷ್ಮಣ ಇದ್ರೂ ಎತ್ಕೊಂಡು ಹೋಗೋ ಶಕ್ತಿ ಅವನಿಗಿತ್ತು, ರಾವಣನಿಗೆ ಲಕ್ಷ್ಮಣನಿಗೆಲ್ಲ ಶಕ್ತಿ ಅವನಿಗಿತ್ತು, ಶಕ್ತಿ ಆಯುಧ ಬ್ರಹ್ಮಾಸ್ತ್ರ ಎಲ್ಲ ಅವನಲ್ಲಿತ್ತು. ಆದರೆ ಬೇರೆ ಪ್ರಸಂಗದ ಲಕ್ಷ್ಮಣ ಹೊರಟೆ ಬೇರೆ ವಿಚಾರ. ಇಲ್ಲಿ ಅರ್ಜುನ ಇನ್ನೂ ಬಂದಿರಲಿಲ್ಲ, ಆಗ ಅರ್ಜುನ ಇನ್ನೂ ಕೂಡ ಅಲ್ಲೇ ಇದ್ದವ್ರು, ಸ್ವರ್ಗದಲ್ಲೇ ಇದ್ದ ಕಾಲ. ಇನ್ನು ಮೂರು ಜನಕ್ಕೆ ಏನೋ ಘಟಾಸುರನಿಗೆಲ್ಲ ಶಕ್ತಿ ಅವನಿಗಿರಲಿಲ್ಲ, ಅದಕ್ಕೆ ಎಲ್ಲ ಕೊಂಚ ಹಾಕ್ತಾ ಇದ್ದ ವ್ಯಕ್ತಿ ಭೀಮಸೇನ ದೂರ ಹೋಗಿದ್ ನೋಡಿದ ತಕ್ಷಣ ತನ್ನ ನಿಜ ರೂಪ ತಗೊಂಡಂತೆ, ಅನುಕೂಲ ಆಗಲಿಕ್ಕೆ ಬೇಕಲ್ಲ ಅವನಿಗೆ, ರಾಕ್ಷಸ ವೇಷ ತಗೊಂಡಂತೆ ಆ ಮೂರು ಜನಗಳನ್ನು ಎತ್ಕೊಳ್ತಾ ದ್ರೌಪದಿಯನ್ನು ಎತ್ಕೊಂಡು ಬಿಡ್ತಾನೆ. ಮೂರು ಜನಗಳನ್ನು ಎತ್ಕೊಂಡು, ಮೂರು ಜನ ಎತ್ಕೊಳ್ಳೋ ಉದ್ದೇಶ ಇಷ್ಟೇ, ಬೇಗ ಭೀಮನೇ ಕಂಪ್ಲೇಂಟ್ ಕೊಡಬಾರದು ಅಷ್ಟೇ. ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ರೆ ತಂಟೆ ಇರೋದಿಲ್ವಲ್ಲ, ಅವನಿಗೆ ಬೇಕಾಗಿದ್ದು ದ್ರೌಪದಿ. ಇವರು ಭೀಮನ ಹತ್ರ ಹೋಗಿ ಸುದ್ದಿ ಮುಟ್ಟಿಸ್ಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಸುದ್ದಿ ಕೊಡೋರು ಎತ್ಕೊಂಡು ಹೋಗ್ಬಿಟ್ರೆ ಹೇಗೋ ಆಗ ಅಷ್ಟೇ. ಎತ್ಕೊಂಡು ಆಕಾಶಕ್ಕೆ ಹರಿಬಿಟ್ನಂತೆ, ಎಂಥ ರಾಕ್ಷಸ ಇವರು. ಆಕಾಶಕ್ಕೆ ಅರ್ಥ, ದೈತ್ಯರಿಗೆಲ್ಲ ಅನೇಕ ಸಿದ್ಧಿಗಳು ಬಂದಿರುತ್ತೆ, ತುಂಬಾ ಜನ ಇವತ್ತು ಅನೇಕ ವಾಮಾಚಾರ ಜನ ಇರ್ತಾರೆ, ಅಲ್ಲಿ ಏನೋ ಯುದ್ಧಕ್ಕಿಂತ ಕೊಟ್ಟು ಬಿಡ್ತಾರೆ, ಏನೇನೋ ಮಾಡ್ತಾರೆ, ಇವರೇನ್ ತಿಳ್ಕೊಂಡ್ಬಿಡ್ತಾರೆ, ಇವ್ರು ದೇವಾಂಶ ಅಂತ ತಿಳ್ಕೊಂಡ್ಬಿಡ್ತಾರೆ. ರಾಕ್ಷಸರಿಗೂ ಅದು ಬರುತ್ತೆ ಅಂತ ಹೇಳುತ್ತೆ, ಅಂತ ವಿದ್ಯೆಗಳು ಬರಬಂದ ರಾಕ್ಷಸರಿಗೂ ಬರುತ್ತೆ, ದೊಡ್ಡ ಸಿದ್ಧಿ ಏನಲ್ಲ ಅದು. ಮತ್ತು ವಾಜರಾಜರಂತೆ ರಾಘವೇಂದ್ರ ಸ್ವಾಮಿ ಅಂತ ಕೊಡ್ತಾರಲ್ಲ, ಅದು ದೈವಿ ಸಿದ್ಧಿ. ಅದು ದೈವಿ ಸಿದ್ಧಿಯಿಂದ ಕೊಟ್ಟರೆ ಸರ್ಕಾರದ ಖಜಾನೆ ದುಡ್ಡು ಕೊಟ್ಟರೆ ಹಾಗೋ ಹಾಗೆ, ಇದು ಕೋಟಾ ನೋಟ್ ಕೊಟ್ಟರೆ ಹಾಗೋ ಹಾಗೆ, ಎಷ್ಟು ಡಿಫ್ರೆನ್ಸ್ ಇದೆ ಇದರಲ್ಲಿ. ಈಗ ಸರ್ಕಾರ ದುಡ್ಡು ಕೊಟ್ಟರೆ ಅಫಿಷಿಯಲಿ ಸ್ಯಾಂಕ್ಷನ್ ಆಗಿರೋದು, ಇದು ಹಾಗಲ್ಲ. ಕೋಟಾ ನೋಟ್ ತಗೊಂಡವನು ಹಿಡಿದಾಕ್ತಾರೆ, ಬರೀ ಕೊಟ್ಟವನ್ನಲ್ಲ, ಇಸ್ಕೊಂಡವನು ಕೂಡ ಶಿಕ್ಷಿಸ್ತಾರೆ, ಅವನಿಗೂ ಎಂಕ್ವೈರಿ ಎಲ್ಲ ಅನುಭವಿಸ್ತಾನೆ, ಕೊನೆಗೆ ತಪ್ಪೊಪ್ಪಿಗೆ ಮಾಡ್ಕೋಬೇಕಾಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಎಲ್ಲರೂ ಪರ ಕೊಡ್ತಾರೆ ಅಂತೇಳಿ ಯಾರ ಹತ್ರ ಹೋಗೋ ಪ್ರಸಂಗ ಇಲ್ಲ. ಇವತ್ತು ಜಟಾರ್ಜುನ ಶಕ್ತಿ ತೋರಿಸೋ ದೈತ್ಯರು ಯಾರೂ ಇಲ್ಲ, ಆಕಾಶಕ್ಕೆ ಹಾರಿದಂತ ಹಾಗೆ ಅವರು, ಅದು ಅನಾಮತೆ ಎತ್ಕೊಂಡು ಇವರೆಲ್ಲ ಕೂಡ ದ್ರೌಪದಿ ಸಮೇತ ಹಾರಿದ್ರಂತೆ. ದ್ರೌಪದಿಗೆ ಎಷ್ಟು ಶಕ್ತಿ ಇದೆ ಗೊತ್ತೇನು, ದ್ರೌಪದಿನ ಎತ್ಕೊಂಡು ಹೋಗೋ ಶಕ್ತಿ ಅವನಿಗಿಲ್ಲ. ದ್ರೌಪದಿ ಮಾಡಿದ ಕೆಲಸ ಏನೀಗ, ಒಳಗೆ ಬೇರೆ ಸ್ತ್ರೀಯರಿದ್ದಾರಲ್ಲ ಅವರಿಗೆಲ್ಲ ಶಾಪ ಇದೆ, ಪರಪುರುಷನ ವಶವಾಗಿ ಏನು ಶಾಪ ಇದೆಯಲ್ಲ, ಹೀಗೆಲ್ಲ ಈ ರೀತಿ ನಡೆದು ಹೋಗ್ಬೇಕು ಆ ಶಾಪ ಎಲ್ಲ ಕೂಡ. ಜೊತೆಗೆ ದ್ರೌಪದಿ ಹೇಗೆ ಸೀತಾದೇವಿ ತನ್ನ ಉದ್ದೇಶಕ್ಕೆ ಅವಕಾಶ ಕೊಡಲಿಕ್ಕೆ ಮಾಯವಾದಲೋ, ಇವರು ಹಾಗೆ ಅವನಿಗೆ ಪಾಪ ವೃದ್ಧಿಯಾಗಬೇಕು, ಆ ರೀತಿ ಮಾಡಿದ್ರೆ ಮಾತ್ರ ಅವನ ಪಾಪ ಬಹಿರಂಗವಾಗೋದು. ಇಲ್ಲದೆ ಹೋದ್ರೆ ಜಟಾಸುರನಿಗೆ ಎತ್ಕೊಳ್ಳೋಕ್ಕೆ ಆಗ್ರಹ ಮಾಡಿಬಿಟ್ಟಿದ್ರೆ ಇವರು, ಜಡಸುರ ಭಾರಿ ಪ್ರಾಮಾಣಿಕ ಪಾಪ, ಇವರು ಅನ್ಯಾಯ ಮಾಡಲಿಲ್ಲ ಅಂತ ಆಗಿಬಿಡೋ, ಅನ್ಯಾಯ ರೆಡ್ ಹ್ಯಾಂಡ್ ಹಿಡಿಯೋ ಕಾನ್ಸೆಪ್ಟ್ ತೋರಿಸ್ತಾರೆ. ಎಷ್ಟೋ ಜನ ಕಳ್ಳನ್ನು ಹಿಡಿದು ಬಿಟ್ಟ ಕಳ್ಳ ಅಂತ ಹೇಳಿ ದೊಡ್ಡ ಗೇಸ್ ಶುರು ಮಾಡಿಬಿಡ್ತಾನೆ, ಪ್ರತಿಯಾಗಿ ಅವ್ರು ವಾದಿಸ್ತಾನೆ, ರೆಡ್ ಹ್ಯಾಂಡ್ ಸಿಕ್ಕಾಗ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಜಟಾಸುರನನ್ನ ಅವನು ಕಳ್ಳತನ ಮಾಡಬೇಕಾದ್ರೆ ಹಿಡಿಬೇಕು ಅಂತ ಹೇಳಿ ಆ ಇದ್ದಾರೆ. ಅವರಿಗೆ ಸ್ಪರ್ಶಾದಿ ದೋಷ ಬಂತು ಅಂದ್ರೆ ಹೆಸರೂ ಸಾಧ್ಯ ಇಲ್ಲ. ಅವರು ಪವನನ ಪತ್ನಿ ಆದ್ದರಿಂದ ಅವ್ರು ಯಾವ ದೋಷವೂ ಇರದಂತೆ ಇರೋ ಸಾಮರ್ಥ್ಯ ಅವರಿಗಿದೆ, ಎತ್ಕೊಂಡು ಹಾರತಾ ಇದ್ದಾರೆ. ಆಗ ಧರ್ಮರಾಜ ನೋಡ್ತಾನೆ, ಭಾರಿ ದುಃಖ ಆಗಿದೆ, ಭಾರಿ ಸಿಟ್ಟು ಬಂದಿದೆ, ದುಃಖ ಆಗಿದೆ. ಎಂಥವನಯ್ಯ ನೀನೀಗ, ತಿಂದ ಅನ್ನಕ್ಕೆ ಎರಡು ಬಗೀತಾ ಇದ್ದೀಯಲ್ಲ, ವೇಷಕ್ಕೆ ಮೋಸ ಮಾಡ್ತಾ ಇದ್ದೇನೆ ನೀನೀಗ, ಡ್ರೆಸ್ಸಿಗೆ ಮೋಸ ಮಾಡಬಾರದು ಅಂತ ಹೇಳಿದ್ರೆ ಕೊನೆ ಪಕ್ಷ ಅಂತ ಡ್ರೆಸ್ ಹಾಕೊಂಡು ಮೋಸ, ಬ್ರಾಹ್ಮಣ ವೇಷ ಹಾಕೊಂಡು ಮೋಸ ಮಾಡ್ತಾ ಇದ್ದಿ. ಇವತ್ತು ಎಷ್ಟು ಜನಕ್ಕೆ ಅನ್ವಯ ಆಗುತ್ತೆ ಮಾತುಗಳೆಲ್ಲ ಕೂಡ, ಬ್ರಾಹ್ಮಣನ ವೇಷ ಹಾಕೊಂಡು ಅನ್ಯಾಯ ಮಾಡ್ತಾ ಇದ್ದಿ. ಅಷ್ಟೇ ಅಲ್ಲ, ನಮ್ಮ ಇಷ್ಟು ದಿವಸಗಳ ಕಾಲ ಇದ್ದು ಅನ್ನ ತಿಂದು ಮೋಸ ಮಾಡ್ತಾ ಇದ್ದಿ, ಇದು ಪ್ರಚ್ಛನ್ನವಾದ ಮಹಾ ಅಸುರ ನೀನು, ಹೀಗೆಲ್ಲ ಮಾಡೋದ್ರಿಂದ ಯಾವ ಕಲ್ಯಾಣ ನಿನಗಾಗೋದಿಲ್ಲ, ನೇರವಾಗಿ ಯುದ್ಧಕ್ಕೆ ಬರಬಹುದಾಗಿತ್ತಾಗಿದ್ರೆ ನೀನೀಗ ಇಂಥ ಕುತಂತ್ರದಿಂದ ದೇಶ ಹಾಳು ಮಾಡ್ತಿ, ರಾಜ್ಯ ಹಾಳು ಮಾಡ್ತಿ, ನೀನು ಖಂಡಿತ ಬದುಕೋದಿಲ್ಲ ಅಂಥೇಳಿ ಧರ್ಮದ ಉಪದೇಶವನ್ನು ಮಾಡ್ತಾ ಹೋಗ್ತಾರೆ. ಅವರಿಗೇನು ಉಪದೇಶ ಬೇಕಾಗಿದೆ, ಆ ದುಷ್ಟರು ಎಂದು ಆ ಉಪದೇಶವನ್ನು ಕಂಡು ತಮಾಷೆ ಮಾಡ್ತಾರೆ ಹೊರತು ಅವ್ರಿಗೆ ಅರ್ಥವೇ ಆಗೋದಿಲ್ಲ, ಎತ್ಕೊಂಡು ಹೊರಟು ಬಿಟ್ಟಂತೆ. ಇದೆಲ್ಲ ನಮಗೆ ಯಾತಕ್ಕೆ ಮಹಾಭಾರತ ಕಥೆ ಕೇಳಿರ್ಬೇಕು ಅಂದ್ರೆ, ನಮ್ಮ ಮೊದಲೇನೋ ಚಿಕ್ಕ ಹುಡುಗರಿಂದ ಏನೋ ಓಡಾಡ್ಕೊಳ್ಳೋ ಸಿನಿಮಾ ನಾಟಕ ಅಂತ ಓಡಾಡಿಬಿಡ್ತಾರೆ. ಅವ್ರಿಗೆ ಕಷ್ಟ ಏನು, ದೇವರದಿಂದ ಏನು ಗೊತ್ತಾಗೋದು. ಮಹಾಭಾರತ ರಾಮಾಯಣ ಕೇಳಿದ್ರೆ ಇಂಥ ಪಾಪಿಗಳು ಇರ್ತಾರೆ, ಅಂಥವರ ಹತ್ರ ಹೋಗಬಾರದು ಅಂತ ಗೊತ್ತಾಗುತ್ತೆ. ಅಂದ್ರೆ ಸಾತ್ವಿಕ ನಂಬಿಕೆಯನ್ನು ಯಾತಕ್ಕೆ ಬೆಳೆಸಬೇಕು ಅಂದ್ರೆ ಮೂಢನಂಬಿಕೆ ಒಳಗಾಗಬಾರ್ದು ಅಂತಾರು ಬೆಳೆಸಬೇಕು. ಇವತ್ತು ಅನೇಕ ಜನಗಳು ಬರೀ ಇರೋ ನಂಬಿಕೆ ಕಳೆದು ಬಿಡ್ತಾರೆ ಅಷ್ಟೇ, ದೇವರ ಗುಡಿಗೆ ಹೋಗಬೇಡಿ, ಅಲ್ಲಿಗೆ ಹೋಗಬೇಡಿ, ಇಲ್ಲಿ ಕಳೆದು ಬಿಡ್ತಾರೆ. ಅವ್ರು ಇದನ್ನ ಅಲ್ಲಿಗೆ ಹೋಗಬೇಡಿ ಅಂತ ಹೇಳೋ ಧೈರ್ಯ ಇರಲಿಲ್ಲ ಕೆಟ್ಟ ಕಡೆಗೆ. ಜನ ಏನ್ ಮಾಡ್ತಾರಾಗ, ಇವ್ರು ಹೋಗ್ಬಾರ್ದು ದೇವ್ರ ಗುಡಿಗೆ ಹೋಗಬೇಡಿ ಅಂತ ಹೇಳಿದಾರೆ ಅಷ್ಟೇ, ದೇವ್ರ ಹತ್ರ ಹೋಗ್ಬೇಡ ಅಂತ ಏನು ಹೇಳಿಲ್ವಲ್ಲ ಅಂತ ಅಲ್ಲಿ ಹೋಗ್ಬಿಡ್ತಾರಾಗ. ಕೊನೆಗೇನು, ಸಮಾಜ ಹಾಳಾಗತ್ತೆ, ಇವನ್ ಹಾಳಾಗುತ್ತೆ. ಇದೆಲ್ಲ ಯೋಚನೆ ಮಾಡಬೇಕು. ಸಾತ್ವಿಕ ಶ್ರದ್ಧೆಯನ್ನು ಹಾಳು ಮಾಡೋದ್ರಿಂದ ಮನುಷ್ಯ ಎಷ್ಟು ಅಪಾಯಕಾರಿ ಆಗ್ತಾರೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಒಬ್ಬ ಕಳ್ಳ ಸುಳ್ಳರಿಗಿಂತ ಈ ಸುಳ್ಳು ವಿಚಾರ ಹೇಳ್ತಾರಲ್ಲ ಭಾರಿ ಡೇಂಜರಸ್ ಅಂತ ಹೇಳಿದ್ದಾರೆ. ಕಳ್ಳ ಸುರರು ಜನಗಳಲ್ಲಿ ಅಷ್ಟೇ ಹಾಳು ಮಾಡಬಹುದು, ಇವರು ವಿಚಾರವನ್ನೇ ಹಾಳು ಮಾಡ್ತಾರೆ, ಜನ ಅಲ್ಲ ಜನಾಂಗವನ್ನೇ ಹಾಳು ಮಾಡ್ತಕ್ಕಂತ ಮಹಾಧೂರ್ತತನ ಇದೆ. ಸಾತ್ವಿಕ ನಂಬಿಕೆಯನ್ನು ಎಂದು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಸಾತ್ವಿಕ ನಂಬಿಕೆ ಎಂದು ಪವಾಡಗಳನ್ನು ಹೇಳೋದಿಲ್ಲ. ಆ ಪವಾಡಗಳ ಹಿನ್ನೆಲೆ ದೈವಿ ಶಕ್ತಿ ಇದೆ, ಅದಕ್ಕೆ ಶರಣಾಗಿ ಅಂತ ಹೇಳುತ್ತೆ ಹೊರತು ಯಾವುದೋ ಪವಾಡಕ್ಕೆ ಬಲಿಯಾಗಿ ಅಂತ ಹೇಳೋದೇ ಇಲ್ಲ. ಅವ್ರು ಹಾಗಲ್ಲ, ಬರೀ ಪವಾಡವೇ ಅವರ ಆಸ್ತಿ, ಪವಾಡದಲ್ಲಿ ಅವರ ತಲೆ ಓಡೋದೇ ಇಲ್ಲ. ಇವತ್ತು ರಾಯರಂಥವ್ರು ಪವಾಡ ಮಾಡಕ್ಕೆ ಬಂದಿದ್ದು ತಮ್ಮ ಗ್ರಂಥಗಳನ್ನು ಓದಾಗಿ ಅಂತ ಸೂಚನೆ ಕೊಡ್ಲಿಕ್ಕಷ್ಟೇ. ಇಷ್ಟೆಲ್ಲ ಪವಾಡ ಮಾಡ್ತಾರಲ್ಲ, ಇವ್ರು ಏನ್ ಹೇಳ್ತಾರೆ ನೋಡೋಣ ಅಂತ ತೆಗೆದ್ರೆ ಆಗ ಪರಿಮಳನೋ, ಅವರ ಭಾವದೀಪಗಳನ್ನೋ, ಅವರ ರಾಮಚಾರಿತ್ರ ಮಂದಿರ ಕೃಷ್ಣ ಚಾರಿತ್ರ ಮಂದಿರ ನೋಡ್ತಾನೆ, ಆಗ ಆಶ್ಚರ್ಯ ಪಡುತ್ತಾನೆ. ಆ ಗ್ರಂಥ ಓದಲಿಕ್ಕೆ ಸ್ಫೂರ್ತಿಗೊಂಡೆ ಪವಾಡ ತೋರಿಸ್ತಾರೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅವ್ರಾಗಲ್ಲ, ಅವ್ರ ಗ್ರಂಥ ಅಂತ ವಿಚಾರ ಗೊತ್ತಿದ್ರೆ ತಾನೇ ಅವರಿಗೆ. ಏ ಸಾಮಾನ್ಯವರು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಕಾಣ್ತಾರಂತೆ, ನಿತ್ಯ ಕಂಡ್ರೆ ಪ್ರಶ್ನೆ ಕೇಳಿದ್ರೆ ಕಷ್ಟ, ಜನಗಳು ಅಂತೂ ಓಡಿ ತಪ್ಪಿಸ್ಕೊಂಡಿರ್ತಾರೆ ಯಾವಾಗಲೂ ಕೂಡ. ಇವರೇನ್ ತಿಳ್ಕೊಂಡ್ರೆ ಭಾರಿ ಯೋಗ ಅಂತ ತಿಳ್ಕೊಂಡ್ಬಿಡ್ತಾರೆ. ಯೋಗ ಅಲ್ಲ, ದಡತನ ಮುಚ್ಚಿಕೊಳ್ಳೋ ಜಾಣತನ ಆದುವಂತು, ತಮ್ಮ ದಡತನ ಹೊರಗೆ ಬೀಳಬಾರದು ಅಂತ ಹೇಳಿ ಜಾಣತನದಿಂದ ವರ್ತಿಸ್ತಾ ಇರ್ತಾರೆ. ಇವ್ರು ಹೇಳುದು ನಿಜವಾಗ್ಲೂ ಸಿಗೋದಾಗಿದ್ರೆ ರಾಯರತ್ರ ಬಚ್ಚಿಟ್ಕೊಂಡು ಎಷ್ಟು ಪುಸ್ತಕ ಬರೆದ್ರು, ಅವರು ಎಷ್ಟು ಉಪದೇಶವನ್ನು ಮಾಡಿದ್ರು, ಆದ್ಯಂತ ಸಂಚಾರ ಮಾಡಿದ್ರು, ಎಲ್ಲ ಜನಗಳಿಗೂ ಕೂಡ ಆಹ್ವಾನ ಕೊಟ್ರು, ಬನ್ನಿ ಬೇನಿದ್ರು ಬನ್ನಿ. ಇದು ನಿಜವಾದ ಅರ್ಥದಲ್ಲಿ ಜ್ಞಾನಿಗಳ ಒಂದು ಸೈಂಟಿಸ್ಟ್ ಹೇಗೆ ಪರೀಕ್ಷೆಗೆ ಸದಾ ಸಿದ್ಧನಿರ್ತಾನೋ, ತತ್ವಜ್ಞಾನಿಗಳ ಹಾಗೆ ವಿಚಾರಕ್ಕೆ ಸಿದ್ಧರಾಗಿರ್ತಾರೆ. ಯಾರು ಪರೀಕ್ಷೆಗೆ ಸಿದ್ಧರಾಗಿಲ್ಲ ಅವರು ಜ್ಞಾನಿಗಳೇ ಅಲ್ಲ. ಇನ್ನು ತತ್ವಜ್ಞಾನಿಗಳು ಅಂತ ಹೆಸರು ಹೇಳೋದಕ್ಕೂ ಹೋಗಬೇಡಿ, ಅದು ಮೋಸ ಅಷ್ಟೆ. ಜಟಾಸುರ ಅಂತ ಧೂರ್ತ ಅವನ ಪರಿಚಯವನ್ನು ಮಹಾಭಾರತ ಈ ಮೂಲಕ ಮಾಡಿಕೊಡ್ತಾ ಕಂಡವರತ್ ಹಾಗೆಲ್ಲ ಇರಬೇಡಿ. ಇವಲ್ಲಿ ಪೇಪರ್ ಹಾಗಾಗಿ ಬರ್ತಾ ಇರುತ್ತೆ. ಮಲೇಶ್ವರದ ಯಾರೋ ಒಬ್ಬನಿದ್ದ, 3 ವರ್ಷ ಇದ್ದಂತ ಹಾಗೇನೆ ಮನೆಯೊಳಗೆ. ಇವರೇನು ಸರ್ವಸ್ವ ಕೊಟ್ಟಿದ್ದೇ ಕೆಲಸ, ಭಾರಿ ದೊಡ್ಡವರು ಸಿಕ್ಬಿಟ್ಟಿದ್ದಾರೆ ಮಹಾಯೋಗಿ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲ ಸ್ಟಡಿ ಮಾಡಿದ, ಮನೇನ ಆಸ್ತಿ ಪಾಸ್ತಿ ಎಲ್ಲ ಸ್ಟಡಿ ಮಾಡಿದ. ಒಂದಿಷ್ಟೆಲ್ಲ ಊರಿಗೆ ಹೋಗಿದ್ರು, ಮಗಳನ್ನ ಬಿಟ್ಟು ಮಗಳನ್ನ ಹರಿಸ್ಕೊಂಡು ಕ್ಯಾಶ್ ತಗೊಂಡು ಹರಿಬಿಟ್ಟ. ಕೊನೆಗೆ ಜಟಾಸುರಿಗಿದ್ದು ಏನ್ ಕಡಿಮೆ ಪಾಪ, ಇವನು ನನ್ನ ಕತೆ ಬರಬೇಕಾಯ್ತು ಅಂತ ಮನುಷ್ಯ ಅವರೆಲ್ಲ ಕೂಡ. ಇಂಥ ಎಷ್ಟೋ ಕತೆಗಳು ಹೊರಗೆ ಬರೋದೇ ಇಲ್ಲ, ಅದು ಬೇರೆ ಆಶ್ಚರ್ಯ. ಇದನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಕೊಡೋದಲ್ಲಿ ಕೆಲವರೆಲ್ಲ ಕೂಡ ಮೋಸ ಹೋಗಿರ್ತಾರಲ್ಲ, ತಮ್ಮನೇ ತಾನೆ ಹೋಗೋದು ಈ ಮಧ್ಯೆ ಉಚಿತ ಗೊತ್ತಾರೆ, ಕೆಲವು ವರದಿ ಆಗುತ್ತಲ್ಲ. ಎಷ್ಟು ಮೂರ್ಖತನ, ಇವರು ಗೀತೆ ಬಿಡಿಸಿದ್ದು ಮಹಾಭಾರತ ಬಿಡಿಸಿದ್ದೆ ಹೊರತು ಇಂಥ ಅಯೋಧ್ಯೆ ಸಹವಾಸ ಬಿಡಿಸಲಿಕ್ಕಾಗಿಲ್ಲ ಜನಗಳಿಗೆ. ಮಹಾಭಾರತದಂತಹ ಗ್ರಂಥಗಳು ನಿಜವಾಗಲೂ ಕೂಡ ವಾಸ್ತವಿಕವಾದ ಚಿತ್ರವನ್ನು ಮುಂದಿಡ್ತಾ ದೈವಿ ಶಕ್ತಿ ನಮ್ಮದೇ ಯಾರು ಬದುಕಲಿಕ್ಕಾಗೋದಿಲ್ಲ, ನಂಬಲೇಬೇಕು ಜನ್ಮಾದ್ಯಶ್ಯ ಯತಃ ಅಂತ ಹೇಳಿ ಅಯೋಗ್ಯರನ್ನ ಎಂದು ನಂಬಬಾರದು ಅನ್ನೋ ಎಚ್ಚರಿಕೆಯನ್ನು ಕೊಡೋದ್ರಿಂದ ಅದು ಕನ್ಸ್ಟ್ರಕ್ಟಿವ್ ಆಗಿರೋ ಚಿಂತನೆ ಮಹಾಭಾರತ ರಾಮಾಯಣ ನಮ್ಮ ಶಾಸ್ತ್ರಗಳು. ಜಟಾಸುರ ಹರ್ತಾ ಇದ್ದಾರೆ, ಧರ್ಮ ಎಷ್ಟು ಬೈದರೂ ಕೇಳೋದಿಲ್ಲ. ಆಗ ಧರ್ಮರಾಜ ಒಂದು ಉಪಾಯ ಮಾಡಿದನಂತೆ. ಪಾಪ ಧರ್ಮರಾಜರ ಬಗ್ಗೆ ಮಹಾಭಾರತ ಕೂಡ ಅಪೂರ್ವವಾದ ಒಂದು ಮಹತ್ವ. ಆತನಿಗೇನು ಜಟಾಸುರನ್ನು ಕೊಲ್ಲೋ ಶಕ್ತಿ ಇಲ್ಲ, ಬಿಡಿಸಿಕೊಳ್ಳೋ ಶಕ್ತಿ ಇಲ್ಲ. ಆದರೆ ಭೀಮ ಬರೋವರೆಗೂ ಕೂಡ ಇವನು ಸ್ವಲ್ಪ ಫಾಸ್ಟ್ ಆಗಿ ಹೋಗದೇ ಇರಲಿ ಅಂತ ಯೋಚನೆ ಮಾಡಿದನಂತೆ. ಪಾಪ ಫಾಸ್ಟ್ ಆಗಿ ಹೋಗದೇ ಇರಲಿ ಅಂತ ಯೋಚನೆ ಮಾಡಿ ತಥೋ ಯುಧಿಷ್ಠಿರೋ ರಾಜ ಗುರುಕಃ ಸಮಪದ್ಯತ. ಮಹಾಭಾರತದ ಶ್ಲೋಕ ಗುರುಕಃ ಸಮಪದ್ಯತ, ಸ್ವಲ್ಪ ಭಾರ ಆಗಿಬಿಟ್ನಂತೆ, ಭಾರವಾಗ್ತಾ ಹೋದರಂತೆ. ಅದು ಯೋಗ ಶಕ್ತಿ ಅಂತ ಕರೀತಾರೆ. ಅಣಿಮಾ ಮಹಿಮಾ ಲಘಿಮಾ ಗರಿಮಾ ಅಂತ ಕೇಳ್ತೇವಲ್ಲ, ಲಘಿಮಾ ಅಂದ್ರೆ ಲೈಟ್ ಆಗೋದು, ಗರಿಮಾ ಅಂದ್ರೆ ಹೆವಿ ಆಗೋದು, ಆಮೇಲೆ ಅಣಿಮಾ ಅಂದ್ರೆ ಸೂಕ್ಷ್ಮವಾಗೋದು, ಮಹಿಮಾ ಅಂದ್ರೆ ದೊಡ್ಡದಾಗೋದು. ಹನುಮಂತ ದೊಡ್ಡ ರೂಪ ತಾಡ್ತಾನಲ್ಲ, ಮಹಿಮೆ ಅದು. ಚಿಕ್ಕ ರೂಪ ತಾಡ್ಬಿಟ್ರೆ ಭೂತ್ವ ಬಿಡಾರ ಸವಿತ, ಬೆಕ್ಕಿನಷ್ಟು ಚಿಕ್ಕ ರೂಪ ತಗೊಳ್ತಾನೆ, ಅದು ಅಣಿಮಾ ಶಕ್ತಿ ಅದು. ಅದೇ ರೀತಿಯಲ್ಲಿ ಮನುಷ್ಯ ಪ್ರತಿಯೊಬ್ಬರು ಸ್ವಸ್ವಲ್ಪ ಯೋಗ ಇರುತ್ತೆ, ಅದೇನು ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ತಮ್ಮಗೂ ಹೊಡಿಲಕ್ ಬಂದ್ರೆ ತಮ್ಮಗ ನಿರ್ಮಾಗಲ್ಲ, ಎತ್ತು ಕೈ ಎತ್ತು ಅಂತ ಹೇಳ್ತಾರೆ, ಎತ್ಬಿಟ್ಟು ಸರ್ರದ್ ಬಿಟ್ಬಿಡ್ತಾರೆ ಮೇಲಕ್ಕೆ. ಅವ್ರು ಕೂಸರು ಎಷ್ಟು ಸ್ಟ್ರಾಂಗ್ ಅಂತ ಹೇಳಿ ಇನ್ನೊಬ್ಬರು ಮಗು ಎತ್ತಿಬಿಟ್ರೆ ಮೇಲೆ ತೆಗೆದೇ ಇಲ್ಲ ಕೈನ, ನೋಡಿದ ಶಕ್ತಿ ಇಲ್ಲ ನಮ್ಮ ಕೂಸು ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ತಾರೆ. ಅದು ಮಾಡಕ್ ಬರುತ್ತೆ, ಸ್ವಲ್ಪ ಸ್ಟ್ರೆಂತ್ ಅಲ್ಲಿ ಹೆಚ್ಚು ಕಡೆ ಮಾಡಕ್ ಬರುತ್ತೆ. ನಮ್ ಬಸ್ ಅಲ್ಲಿ ಕೂತಿರ್ತಾನೆ ಪಾಪ, ಬೊಣ್ಣಣ್ಣ ಮುದುಕರು ಬರ್ತಾರೆ, 3 ಜನ ಕೂತಿರ್ತಾರೆ, ನೋಡ್ತಾರೆ, ಅಗಲ ಕೂತ್ಕೊಂಡ್ಬಿಡ್ತಾರೆ, ಜಾಗ ಮಾಡಿದ್ರೆ. ಇವ್ರು ಯೋಗ ಇದು, ಅಗಲ ಕೂತ ಅವ್ರು ಕೂಡಲಿಕ್ಕೆ ಸಾಧ್ಯ ಆಗಬಾರ್ದು, ನಿಂತಿರ್ಬೇಕು ಅವ್ನು. ಹಾಗೆ ತಮೋ ಯಾರೋ ಬರ್ತಾನೆ ಕುಡುಕ, ಕುತ್ಕೊಂಡ್ಬಿಟ್ಟು 5 ಜನ ಕೂಡ್ತಾರ ಬೇಕಾದ್ರೆ, 5 ಜನ ಅದು ಇದೊಂದು ಯೋಗ, ಸ್ವಲ್ಪ ಚಿಕ್ಕದ ಮಾಡ್ಕೋತಾರೆ. ಯಾಕೆ ಬೇಕಾದವ್ರು ಬಂದರೆ ಒಂದು, ಬೇಡವಾದರು ಬಂದರೆ ಒಂದು, ಸ್ವಲ್ಪ ತಂತ್ರ ಇದು ಒಂದು. ಇಂಥ ಸಣ್ಣ ಪುಟ್ಟ ಯೋಗ ಎಲ್ರಿಗೂ ಬರುತ್ತೆ, ಭಾರಿ ದೊಡ್ಡ ಯೋಗ ಬರಬೇಕಾದ್ರೆ ಇಂಥ ಒಂದು ಸಿದ್ಧಿ ಬರಬೇಕಷ್ಟೆ. ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಇತ್ಯಾದಿ ಇದ್ದಾಗೆ ಯೋಗ ಶಕ್ತಿಯಿಂದ ಬರತಕ್ಕಂಥ ಸಿದ್ಧಿಗಳವು. ಧರ್ಮರಾಜನಿಗೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ಗುರುಕಃ ಸಮಪದ್ಯತ, ಭಾರಿ ಭಾರವಾದನಂತ ಅಲ್ಲಿ ಮೂವಾಗದೆ ಭಾರಿ ಕಷ್ಟವಾಗ್ತಾ ಇತ್ತು. ಇದರಿಂದ ಧರ್ಮರಾಜಾದಿಗಳು ಬರೀ ರಾಜರಲ್ಲ, ಯೋಗಿಗಳು ಅಂತ ಹೇಳೋದು ಸಾಕ್ಷಿ ಆಯ್ತು. ಸ್ವತಃ ಯಮದೇವರ ಅವತಾರ ಮಹಾಭಾರತ ಯೋಗದ ಉಲ್ಲೇಖ ಇತ್ತು. ಆಚಾರ್ಯರು ತಮ್ಮ ಜೀವನದಲ್ಲಿ ಇಂಥ ಪವ ಅದ್ಭುತ ಪವಾಡವನ್ನು ತೋರಿಸ್ತಾರೆ. ತಮ್ಮ ಬೆರಳಿಟ್ಟು ಬಿಟ್ರೆ ಎತ್ತಿ ನೋಡೋಣ ಅಂತ ಹೇಳಿಬಿಟ್ಟು ಎಂತೆಂಥ ಬಲಾಟೆ ಜಟ್ಟಿಗಳು. ನಾವು 50-60 ಜನ ಎತ್ತಲಕ್ಕಾಗದೇ ಇದ್ದ ದೊಡ್ಡ ದೊಡ್ಡ ಧ್ವಜಸ್ತಂಭಗಳನ್ನು ಅನಾಮತ್ತಿಟ್ಟಿದವರು, ಅಂಥವ್ರಿಗೆ ಅಲುಗಾಡಿಸಲಿಕ್ಕಾಗಲಿಲ್ಲ ಅದನ್ನು. ಇದಕ್ಕೆ ಗುರುತ್ವ ಶಕ್ತಿ ಅಂತ ಹೇಳಿ ಲಹಿಮಾ ಆಚಾರ ಅದೇ ಆಚಾರ ಏನ್ ಮಾಡಿದ್ರಂತೆ, ಅಂತ ದೊಡ್ಡ ದೊಡ್ಡ ಜಟ್ಟಿಗಳು 2-3 ಜನ ಬಂದರೂ ಕೂಡ ಬೆರಳನ್ನ ಅಲುಗಾಡಿಸಲಿಕ್ಕಾಗಲಿಲ್ಲ, ಅಷ್ಟು ಭಾರ ಮಾಡಿದ್ರು ಬೆರಳನ್ನ. ಅದೇ ಸಮಯಕ್ಕೆ ಒಬ್ಬ ಹುಡುಗನ ಕರೆದ್ರು, ಕರೆದು ಬಿಟ್ಟು ಸ್ವಲ್ಪ ಬಾ ಅಂತ ಕರೆದ್ರು. ಅವನೇ ಕೂತ್ಬಿಟ್ಟಿರುತ್ತೆ ಆಚಾರ್ಯ, ಸಣ್ಣ ಹುಡುಗ 8 ವರ್ಷದ ಓಟು ಅಷ್ಟೇ, ಕೂತ್ಕೊಂಡ್ಬಿಟ್ಟು ಸರಿ ಓಡು ಅಂತ ಹೇಳ್ತಾರೆ. ಓಡ್ತಾ ಇದ್ದಾರ ದೇವ್ರ ಪ್ರದಕ್ಷಿಣೆ, 3 ಪ್ರದಕ್ಷಿಣೆ ಬರ್ತಾ ಇದ್ದ ದೊಡ್ಡ ದೇವಸ್ಥಾನಕ್ಕೆ. ಬೆರಳ ಎತ್ತಕ್ಕೆ ಜಟ್ಟಿಗಳಿಗೆ ಆಗಲಿಲ್ಲ, ಆ ಹುಡುಗನಿಗೆ ಆಚಾರ್ಯ ಎತ್ತಕ್ಕಾಗ್ತಾ ಇತ್ತು. ಇದು ಲಹಿಮ, ಅದು ಗರಿಮ. ಇದೆಲ್ಲ ಯೋಚನೆ ಮಾಡಿದ್ರೆ ಯೋಗ ಶಕ್ತಿಯನ್ನು ನಮ್ಮ ಜನಕ್ಕೆ ಇವತ್ತು ಹೊಸ ತೀರಾ ಹೊಸ ವಿಷಯ ಅದು. ಇವತ್ತು ಅನೇಕ ರೋಗ ಶಕ್ತಿ ಅರ್ಥವಾಗ್ತದೆ, ಎಷ್ಟು ವೆರೈಟಿ ರೋಗ ಇದೆ ಗೊತ್ತಾ ಇವತ್ತು. ಅವ್ರಿಗೆ ವೆರೈಟಿ ಯೋಗ ಇತ್ತು ಅಷ್ಟೇ ವ್ಯತ್ಯಾಸ. ಎಂತೆಂಥ ಯೋಗ ಅವರಿಗಿದ್ರೆ ಎಂತೆಂಥ ರೋಗ ಇದೆ ಮನುಷ್ಯ ಅಂತ ಅರ್ಥ ಮಾಡಿಕೊಂಡ್ರೆ, ನಾವು ಜೀವನವನ್ನು ಬದುಕಬಾರದ ರೀತಿಯಲ್ಲಿ ಬದುಕಿದರೆ ಅದು ರೋಗಕ್ಕೆ ಕಾರಣ, ಬದುಕಬೇಕಾದ ರೀತಿಯಲ್ಲಿ ಬದುಕಿದರೆ ಅದು ಯೋಗಕ್ಕೆ ಕಾರಣ. ಅದಕ್ಕೆ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವಾನಿ ತಿರ್ಮತಿರ್ಮಮ. ಕೃಷ್ಣನನ್ನ ಯೋಗೇಶ್ವರ ಅಂತ ಕರೀತಾರೆ. ಪಶ್ಚಮೇ ಯೋಗಮೈಶ್ವರಂ, ಕೃಷ್ಣ ಸ್ವತಃ ತಾನು ಹೇಳುತ್ತಾರೆ ಇದು ಐಶ್ವರ ಯೋಗ, ಇದು ಯಾವುದೋ ಯೋಗ ಅಲ್ಲ, ಐಶ್ವರ ವೇಗ ಅಂತ ಕರೀತಾರೆ. ಧರ್ಮರಾಜ ಹಾಗೆ ಮಾಡಿದನಂತೆ, ಅವನು ಸ್ಲೋ ಆದ. ಆಗ ಧರ್ಮರಾಜ ಭೀಮ ಅಂತ ಕೂಗಿದರೆ ಕ್ಷಣ ಮಾತ್ರದಲ್ಲಿ ಬಂದಾಯ್ತು ಭೀಮಸೇನ. ನಮ್ಗೆ ಈಗ ಅರ್ಥ ಆಗುತ್ತೆ, ವಾಯುಸ್ತುತಿ ಹೇಳಿದ್ರೆ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಸಾಕ್ಷಿ. ಭೀಮಾ ಭೀಮ ಅಂತ ಕರೆದ್ರೆ ಭೀಮಸೇನದ ಇವತ್ತೆಲ್ಲ ನಂಬರ್ ಪ್ರಶ್ನೆ ಇಲ್ವೇ ಇಲ್ಲ. ಇವತ್ತಿನ ಸುಖವಾಗಿ ನಂಬೋದು, ಎಲ್ಲೋ ಇರ್ತಾರೆ, ಟೆಲಿಫೋನ್ ಮಾಡಿದ ತಕ್ಷಣ ಉತ್ತರ ಕೊಡ್ತಾನೆ ನೋಡಿದ್ರ. ಮೊಬೈಲ್ ಇದ್ರ ಹತ್ರ ಮನೆ ಫೋನ್ ಬೇಕಾ, ಮೊಬೈಲ್ ಎತ್ತರ ಎಲ್ಲೆಲ್ಲೋ ಇರ್ತಾರೆ, ತಕ್ಷಣ ಎಸ್ ಅಂದ್ಬಿಡ್ತಾರೆ. ಹಾಗೆ ಇವತ್ತು ಬರಿಷ್ಠರಿಗೆ ಮೊಬೈಲ್ ಗಿಬೈಲ್ ಇರಬೇಕಾದ್ರೆ ದೇವತೆಗಳು ಹೇಗಿರ್ಬೇಕು ಲೆಕ್ಕ ಹಾಕಿ. ಅವ್ರ ಹೆಸರು ಕರೆದ್ರೆ ಸಾಕು, ಭೀಮಸೇನ ಅಂದ್ರೆ ಸಾಕು. ಅವ್ರಿಗೆ ರಿಜಿಸ್ಟ್ರೇಷನ್ ಬೇಡ, ಏನು ಬೇಕಾಗಿಲ್ಲ, ನಂಬರ್ ಗೊತ್ತಿರಿ, ಭೀಮಸೇನ ಅಂದ್ರೆ ಸಾಕು. ಭವತು ಭೀರ್ಮೇತಿನ ಸಾಂತ್ವ ಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣ ಬೋಧಂ. ನಮ್ಮ ಜನ ಚಿಕ್ಕ ವಯಸ್ಸಿನ ಹೇಳ್ಕೊಟ್ಟು ಬಿಟ್ರೆ ಜೀವನದಲ್ಲಿ ಅಪಾಯನೇ ಬರೋದಿಲ್ಲ ಅವ್ರಿಗೆ. ಮಾತರ್ ಮೇ ಮಾತರಿ ಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಮಾತರ್ಮೇ ಮಾತರಿಶ್ವನ್ ಪಿತರತುರಗುರೋ ಭ್ರಾತಃ ಭ್ರಾತಃ, ಅಲ್ಲಿ ಅಣ್ಣ ತಮ್ಮ ಅಂತ ಕರೀತಾರಲ್ಲ ಭ್ರಾತಃ ಅಂತ ಆಯ್ತು. ಅವ್ರಿಗೆ ಕರೀಲಿಕ್ಕೆ ಬರುತ್ತಾಗ ಅವ್ರಿಗೆ ಅಷ್ಟು ಹತ್ರ ಇದ್ದಾರೆ ಅವ್ರು ಪುಣ್ಯಾತ್ಮರು. ಭೀಮಸೇನ ತಮ್ಮ ಅಂತಿವ್ರು ಅಣ್ಣ ಅಂತಿವ್ರು. ಭೀಮಸೇನ ಬಂದಾಯ್ತಲ್ಲಿಗೆ, ಭೀಮಸೇನ ಯಾವಾಗ ಬಂದನೋ ಜಟಾಸುರ ಮಾಡಿದ ಮೊದಲನೇ ಕೆಲಸ ಅವ್ರನ್ನೆಲ್ಲ ಇಮಿಡಿಯೇಟ್ ಬಿಟ್ಟುಬಿಟ್ಟನಂತೆ. ಇನ್ನು ತಾನು ಓಡಕ್ಕೆ ಅನುಕೂಲ ಆಗಬೇಕಲ್ಲ, ಭಾರ ಆಗುತ್ತೆ ಅವನಿಗೀಗ ನೋಡಿ. ಭೀಮಸೇನನ ವೇಗೆಯಲ್ಲಿ ಈ ತರ ಇದೆಯಲ್ಲಿ ಅದಕ್ಕೆ ಹೇಳ್ತಾರೆ, ವೇಗೇ ಚ ಲಾಘವೇ ಚೈವ ಪ್ರಲಾಪಶ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಇದು ಭೀಮನ ಹಿರಿವೆ, ಇಂಥ ವೇಗ ಯಾರಿಗಿದೆ ಈ ಮತ್ತೆ. ಅದಕ್ಕೆ ವಾಯುದೇವರಿಗೆ ಸದಾಗತಿ ಅಂತ ಹೆಸರು. ಮನೋಜವಂ ಮಾರುತ ತುಲ್ಯ ವೇಗಂ, ಅಂತ ವೇಗದಿಂದ ಬಂದು ನಿಂತಷ್ಟ ಎಲ್ಲರೂ ಬಿಟ್ಟು ಓಡಕ್ಕೆ ಶುರು ಮಾಡ್ತಾ ಇದ್ದಾರೆ. ಆಗ ಭೀಮಸೇನ ಹೇಳ್ತಾನೆ, ಜಟಾಸುರ ಈಗಿನ ಪ್ರಶ್ನೆಗೆ ಉತ್ತರ ಇದು, ಆಪತ್ತು ಬಂತ ಹೇಳಿ. ಆಪ ಅಲ್ಲಿ ಪರಿಹಾರ ಆಯ್ತು ಅಂತಾರೆ ಅರ್ಥ, ಇಮ್ಮಿಡಿಯೇಟ್ ಪರಿಹಾರ ಅಂತ ಎಷ್ಟೋ ಪ್ರಸಂಗ ಜನ ಕಂಡವರಿದ್ದಾರೆ. ನಿಜವಾಗ್ಲೂ ಭಾರಿ ದೊಡ್ಡ ಆಶ್ಚರ್ಯ ಅದು. ಇವತ್ತಿಗೂ ಕೂಡ ವಾಯುಸ್ತುತಿ ಹೇಳಿ ನೋಡಿ, ಎಂಥೆಂದ ದೊಡ್ಡ ದೊಡ್ಡ ಪ್ರಾಣಾಪಾಯದಂತ ಅಪಾಯವನ್ನ ಲೀಲಾಜಾಲವಾಗಿ ಕಳ್ಕೊಳ್ತಾ ಇದ್ದಾನೆ. ಇಂಥ ಶಕ್ತಿ ಅದಕ್ಕಿದೆ. ನಿನ್ನೆ ನೋಡಿದ್ರಲ್ಲ ಬ್ಲಾಸ್ಟ್ ಆಗಿದ್ದ ಕತೆ ನೋಡಿದ್ದೇನೋ, ಅದು ಹಚ್ಚಿತು ಬಿದ್ದು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ, ಸಾವು ಹೇಗೆ ಬರುತ್ತೆ ಅಂತ ಯಾರು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದು. ಅದೇ ರೀತಿಯಲ್ಲಿ ಅಮೆರಿಕಾದಲ್ಲಿ ಆಯ್ತಲ್ಲ ಸೆಪ್ಟೆಂಬರ್ 11, ಎಷ್ಟು ಜನ ಇದಾಗಿ ಹೋಗ್ಬಿಟ್ರೆ ಅದರೊಳಗೆ. ಅಂತ ಹೊತ್ತಲ್ಲಿ ಒಬ್ರು ಉರಿದು ಹೋಗ್ಬೇಕಾಗಿದ್ದವ್ರು ಅವತ್ತಿನ ದಿವಸ ವಾಯುಸ್ತುತಿ ಹೇಳೋ ಅಭ್ಯಾಸ ಮಾಡ್ಕೊಂಡಿದ್ರು. ಪಾಪ ಫಸ್ಟ್ ಆಗಿ ಒಂದ್ಸಲ ಪ್ರವಚನಕ್ಕೆ ಬಂದ್ಬಿಟ್ಟು ವಾಯುಸ್ತುತಿ ಹೇಳೋದನ್ನ ಕೇಳ್ಬೇಕು ಅಂತ ಹೇಳಿ ವಾಯುಸ್ತುತಿ ಹೇಳೋ ಅಭ್ಯಾಸ ಮಾಡ್ಕೊಂಡಿದ್ರಂತೆ. ಪಾಪ ಅವತ್ ಆಫೀಸ್ಗೆ ಹೋಗ್ಬೇಕು, ಅದರಲ್ಲೇ ಕೆಲಸ ಮಾಡೋ ವ್ಯಕ್ತಿ. ಅದು ಬೆಳಗ್ಗೆ ಏನೋ ಮೈಂಡ್ ಅಪ್ಸೆಟ್ ಆಗಿದೆ ಅವ್ರಿಗೆ, ಹೋಗೋ ಬುದ್ಧಿ ಬರ್ತಾ ಇಲ್ಲ, ಏನೋ ಒಂಥರ ಹೊಟ್ಟೆ ಅನೀಜನೆಸ್ ಏನೋ ಬಂದ್ಬಿಟ್ಟಿದೆ ಎಂದು ಇಲ್ಲಿ ಹಾಗೆಲ್ಲ ಕಾರಣ ಕೊಟ್ಟು ಲೀವ್ ಹಾಕೋದು ನಮ್ಮೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ದೊಡ್ಡದಲ್ಲ, ಅಲ್ಲೆಲ್ಲ ಆಗಿ ಮಾಡಕ್ ಬರೋದಿಲ್ಲ. ಭಾರಿ ಸಿನ್ಸಿಯರ್ ಕೆಲಸ ಮಾಡಿದ್ರೆ ಮಾತ್ರ ಉಳ್ಕೊಳ್ಳಕ್ ಸಾಧ್ಯ. ಏನ್ ಮಾಡಿದ್ರೆ ಹೋಗಕ್ ಆಗ್ತಾ ಇಲ್ಲ, ಮನೆ ಬಿಟ್ಟೆ ಹೋಗಕ್ ಆಗ್ತಾ ಇಲ್ಲ, ಕೊನೆಗೆ ಹಾಗೆ ಕಳೆದು ಹೋಗಿ ಅದೇ ಸುದ್ದಿ ಬಂದಿದೆ ಇದಾಯ್ತು ಅಂತ ಹೇಳ್ಬಿಟ್ಟು. ಆಗ ಅವ್ರಿಗೆ ಆಶ್ಚರ್ಯವೇ ಆಶ್ಚರ್ಯ, ಇವತ್ತು ಹೋಗಿದ್ರೆ ಹೋಗೇ ಬಿಡ್ತಿದ್ದೆ, ಹೋಗದೇ ಇದ್ರೆ ಬದುಕಿದೆ ಅಂತ ಗೊತ್ತಾಯ್ತು. ಯಾತಕ್ಕೆ ವಾಯುಸ್ತುತಿ ಹೇಳೇ ಹೋಗಬೇಕು ಅಂತಕ್ಕಂಥ ವ್ರತ ಮಾಡಿದ್ರ ಫಲ ಪ್ರಾಣ ಉಳಿಸೋಯ್ತು. ಪ್ರಾಣದೇವರ ಸ್ತೋತ್ರ ಹೇಳಿದ್ದಕ್ಕೆ ಪ್ರಾಣ ಉಳಿಯುತ್ತೆ ಡೈರೆಕ್ಟ್. ಅದು ಏನೇನು ಕಷ್ಟಪಡಬೇಕಾದ ಕಾರಣ ಇಲ್ಲ. ಏನು ಕಷ್ಟ ಇದ್ದರೆ 41 ಶ್ಲೋಕ 10 ನಿಮಿಷದಲ್ಲಿ ಮಾತಾಡಿ ಹಾಗೆ ಓಡಾಡ್ಕತ್ತ ಹೇಳ್ಬಿಡ್ಬೋದು. ಬಂದಿವ್ರು ಸ್ನಾನ ಮಾಡ್ಕೊಂಡು ನಾಮ ಉದ್ರೆ ಹಚ್ಚೋಳತ್ತೆ ಮುದುವಿಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಆದ್ರ ಫಲ ಎಷ್ಟಿದೆ ಅದಕ್ಕೆ ಯೋಚನೆ ಮಾಡಿ. ಶ್ರಮ ನೋಡಿದ್ರೆ 10 ನಿಮಿಷ, ಫಲ ನೋಡಿದ್ರೆ ಶಾಶ್ವತ, ಜನ್ಮ ಜನ್ಮಾಂತರಕ್ಕೂ ಕಾಪಾಡತಕ್ಕಂತ ಶಕ್ತಿ ಅದಕ್ಕಿದೆ. ಇದನ್ನ ನಾವು ಬೆಳೆಸ್ಕೋಬೇಕು ಯಾವಾಗಲೂ ಕೂಡ. ರಾಯರಂಥವ್ರು ಅದನ್ನ ಬೆಳೆಸ್ಕೊಂಡಿದ್ದಕ್ಕೆ ಎಂತೆಂತ ಸಾಹಸ ಮಾಡ್ತಾರೋ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ವಾದಿರಾಜ ಸ್ವಾಮಿಗಳು ಬರೀತಾರೆ, ವಾಯುಸ್ತುತಿ ರತಿರ್ ನಿತ್ಯಂ ವೇದಾಹಂತು ಕಥಂಚನ. ನಿತ್ಯ ವಾಯುಸ್ತುತಿಯನ್ನು ಹೇಳೋದ್ರ ಪರಿಣಾಮ ನಾನು ಹೀಗಿದ್ದೇನೆ ಅಂತ ಹೇಳಬೇಕಾದ್ರೆ ಎಷ್ಟು ಶಕ್ತಿ ಇರತಕ್ಕಂಥ ಮಂತ್ರ ನಮ್ಮ ಜನಕ್ಕೆ ಅದು ಎಷ್ಟು ಸುಲಭ ಸಿಗುತ್ತೆ. ಗಂಡಸರಿಗೆ ಆದರೆ ಅದಿದೆ, ಹೆಂಗಸರಿಗೆ ಮಧ್ವನಾಮ ಅಂತಕ್ಕಂಥ ಅಪೂರ್ವ ಸ್ತೋತ್ರ, ಶ್ರೀಪಾದರಾಜರಂತಹ ಜ್ಞಾನಿ ಶ್ರೇಷ್ಠರು ಬರೆದಂತಹ ಅಪೂರ್ವ ಕೃತಿ. ಅದನ್ನು ಉಪಯೋಗ ಮಾಡಿಕೊಳ್ಳೋದ್ರ ಬದಲು ಏನ್ ಹೇಳೋಣ ಏನ್ ಮಾಡೋಣ ಏನೇನೋ ಯೋಚನೆ ಮಾಡ್ತಿರ್ತಾರೆ. ಕೈಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಕುಡಿಕಿದ್ರು ಅಂತ ಹೇಳ್ತಾರ, ತುಪ್ಪಕ್ಕಲ್ಲ ಯಾವುದೋ ಮಣ್ಣಿ ಹುಡುಕಿದಾಗ ಆಗ್ತಾ ಇದೆ. ಅಪೂರ್ವವಾದ ಸಿದ್ಧಿ ಅದರಲ್ಲಿದೆ. ಇವರು ಅದೇ ಕೆಲಸ ಮಾಡಿದ್ರು. ತಕ್ಷಣ ಹೇಳ್ತಾರೆ ಭೀಮಸೇನೆ, ಅಲ್ವಾ ಜಟಾಸುರ, ನೀನು ಬಂದಿಸನೆ ಹಣೆ ಬರ ಗೊತ್ತಿತ್ತು ಅಂತ ಹೇಳ್ತಾನೆ. ಪೂರ್ಣ ಪ್ರಜ್ಞೆ ಆಯ್ತ, ಬಂದಿಸನೆ ಗೊತ್ತಿತ್ತು, ಆದ್ರಿಂದ ವೇಷಕ್ಕೆ ಅವಮರ್ಯಾದೆ ಆಗಬಾರದು ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ. ಮತ್ತು ವೇಷ ಹಾಕೊಂಡ್ರೆ ಸ್ವಲ್ಪ ಲೈಫ್ ಎಕ್ಸ್ಟೆಂಡ್ ಆಗ್ತದೆ ಅಂತ ಆಯ್ತಲ್ಲ, ವೇಷದಿಂದಲೂ ಸ್ವಲ್ಪ ಲೈಫ್ ಸಿಕ್ಕಾಗಾಯ್ತವನು. ನೀನು ವೇಷ ನೋಡಿ ಕಣ್ಣು ಬಿಟ್ಟಿದ್ದೆ, ಆದ್ರೆ ಎಂದು ಸಿಕ್ತೀಯೋ ನೀ ವೇಷ ತೆಗೆದಿಸ ಹೊಡಿಬೇಕು ಅಂತ ಕಾಯ್ತಾ ಇದ್ದೆ. ಇವತ್ತು ವೇಷ ತೆಗೆದಿದ್ದು ಇನ್ನೇನು ಬಿಡೋದಿಲ್ಲ ಅಂತ ಹೇಳಿದೆ. ಜಟಾಸುರು ಏನ್ ಸಂಕಟ, ಓಡ್ತಾರೆ ಓಡ್ತಾರೆ, ಏನು ಹೋದ್ರೆ ಭೀಮನ ಮುಂದೆ ಆಗೋದಿಲ್ಲ. ರಾಕ್ಷಸಿ ಶಕ್ತಿಗಳು ದೈವಿ ಶಕ್ತಿಯ ಮುಂದೆ ಸೋಲಲೇಬೇಕು. ಭೀಮಸೇನೆ ಹಿಡಿದರಂತೆ ದೊಡ್ಡ ಯುದ್ಧ ನಡೀತಾ ಇದೆ. ಅವ್ರ ಯುದ್ಧ ಅಂತ ಹೇಳಿದ್ರೆ ಮರಗಳನ್ನು ಕಿತ್ತೆಸೋದು ರಾಕ್ಷಸ ಹೇಳಿ ಕೇಳಿ. ಭೀಮಸೇನೆ ಎಲ್ಲದಕ್ಕೂ ತಯಾರು, ಅದು ಮರ ಕಿತ್ತಿದ್ರೆ ಮರ ಕಿತ್ತೋದೆ, ಬಂಡೆ ಹೊಡೆದ್ರೆ ಬಂಡೆ ಹೊಡೆಯೋದೆ, ಏನ್ ಸಿಕ್ಕರದು. ಈ ರೀತಿ ರಾಕ್ಷಸರಿಗೆ ಎಲ್ಲಾ ರೀತಿಯಲ್ಲೂ ಮ್ಯಾಚಿಂಗ್ ಆದ ಸಾಮರ್ಥ್ಯ ತೋರಿಸಿದ ಏಕಮಾತ್ರ ವ್ಯಕ್ತಿ ಭೀಮಸೇನೆ ಒಂದೇ. ಅರ್ಜುನಾದಿಗಳು ಶಸ್ತ್ರಕ್ಕೆ ಲಿಮಿಟ್ ಆಗ್ತಾರೋ, ಶಸ್ತ್ರಾಸ್ತ್ರದಿಂದನೇ ಗೆಲ್ಲೋದು. ಇವ್ರು ಅರ್ಜು ಭೀಮಸೇನೆ ಹಾಗಲ್ಲ, ಇವ್ರು ಏನ್ ಮಾಡಿದ್ರು ಪ್ರತಿಯಾಗಿ ಅದರಿಂದನೇ ಹೊಡೆಯೋದು. ಮರಗಳಾಯ್ತು, ಗಿಡಗಳಾಯ್ತು, ಬಂಡೆಗಳಾಯ್ತು, ಎಲ್ಲದರಲ್ಲೂ ಜಟಾಸುರ ಸೋಲ್ತಾ ಸೋಲ್ತಾ ಬರ್ತಾರೆ. ಕೊನೆಯ ಭೀಮಸೇನೆ ಹೇಳ್ತಾರೆ, ಜಟಾಸುರ ಇಷ್ಟು ಮದ್ವೆ ಯಾಕೆ ಕೊಲ್ಲಿಲ್ಲ ಅಂದ್ರೆ ಬೇರೆ ಚಾನ್ಸ್ ಹಿಡಿದು ಹೊಡೆದು ಬಿಟ್ಟ ಅಂತ ಆಗಬಾರದು. ಅವ್ನ ಎಲ್ಲ ಗೊತ್ತಿದ್ದ ಅವ್ನ ಚಾನ್ಸ್ ಉಪಯೋಗಿಸ್ಬೇಕು. ಅವ್ನು ಇನ್ನೇನು ಅವನಿಗೆ ಬರೋದಿಲ್ಲ ಅಂತ ತೋರಿಸಿದ ಹೊಡೆದು ಬಿಟ್ರೆ ಅದು ಔಟ್ ರೈಟ್ ವಿಕ್ಟರಿ ಆಗ್ಬೇಕೆ ಹೊರತು ಬೈ ಚಾನ್ಸ್ ಹುಡುಕ್ ಅಂತ ಆಗಬಾರ್ದು. ಏನೋ ಹೊಡೆದ ಭೀಮಸೇನೆ, ಮೊದಲು ಹೊಡೆದ ಸತ್ತು ಹೋಗ್ಬಿಟ್ಟ, ಅವ ಟಾಸ್ ಗೆದ್ದಿದ್ದು ಗೆದ್ರು ಅಂತ ಹೇಳೋಕ್ ಆಗಬಾರ್ದು. ಟಾಸ್ ಗೆದ್ದಿದ್ದು ಗೆದ್ದು ಇಲ್ದ ಅವರೇ ಗೆದ್ದಿದ್ದು ಏನ್ ಗೊತ್ತಿಲ್ಲ, ಟಾಸ್ ಬಿಟ್ಟು ಡಿಪೆಂಡ್ಸ್ ಯಾವ ರೀತಿ ಡಿಪೆಂಡ್ಸ್ ಅಲ್ಲಿ ಟಾಸ್ ಅಂತ ಆಗ್ಬಿಟ್ರೆ ಗತಿ ಏನ. ಭೀಮಸೇನೆ ಯಾವ ಲೆಕ್ಕ ಇಲ್ಲ, ಏನಾರ ನೀನೇ ಹೊಡೆಯ, ಸುಮ್ಮನೆ ಕೂತಿರ್ತಿ ನೀನೇ ಸಾಹಿತ್ಯ ಅಷ್ಟೇ, ನಾನು ಹೊಡೆದ ಸಾಹಿತ್ಯ ಅಲ್ಲ, ಸುಮ್ಮನೆ ಕೂತ್ರು ನೀನೇ ಸಾಹಿತ್ಯ ಅಂತ ಒಂದು ಆಲ್ರೌಂಡ್ ಗ್ರೇಟ್ನೆಸ್. ಅದಕ್ಕೆ ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಕರೀತಾರೆ. ಆಸುರಿ ಶಕ್ತಿಗಳನ್ನ ಪೂರ್ತಿ ದಮನ ಮಾಡತಕ್ಕಂಥ ಅಸಾಧಾರಣವಾದ ಶಕ್ತಿ ಅದು. ಜಟಾಸುರನನ್ನ ಕೊನೆ ಎಲ್ಲ ಮಾಡಿ, ಜಟಾಸುರ ನಿನ್ನ ಗತಿನೇ ಬೇರೆ ಇದೆ, ಇಲ್ಲಿ ಇದ್ದಿದ್ದಕ್ಕೆ ಇಚ್ಛಿಸಿ ಉಳ್ಕೊಂಡಿದ್ದೀಯಾ, ಇಲ್ಲ ನೀನು ಎಲ್ಲೂ ಇನ್ನೊಬ್ಬರ ಕೈಯಲ್ಲಿ ಸಿಕ್ಕಿ ಇನ್ನೊಬ್ಬರನ್ನ ಹಾಳು ಮಾಡಬಾರ್ದು, ಇವಾಗ ನಿನ್ನ ಕಥೆ ಮುಗಿಯಿತು ಅಂತೇಳಿ ಭೀಮಸೇನವನ ತಲೆಯನ್ನ ಹಿಡಿದು ಕಿತ್ತಿದನಂತೆ. ಮಹಾಭಾರತ ಹೇಳ್ತಾರೆ, ಒಂದು ಗಿಡದಿಂದ ಹಣ್ಣು ಕಿತ್ತಿದೆ ಕಿತ್ತಿದ ತಲೆನ, ತಲೆ ಒಂದು ಸಪರೇಟ್ ತೆಗೆದಿಟ್ಬಿಟ್ಟಂತ. ಕಡೆ ದುಷ್ಟರನ್ನು ಹೇಗೆ ದಮನ ಮಾಡಬೇಕು, ವೃಷಭಮ್ಮ ಸಮಾನಾನ ಮಿತಿ ಸೂಕ್ತಂ ದದರ್ಶಃ ಇದ್ದ ಹಾಗೆ, ಅದೆಲ್ಲ ಯಜ್ಞ. ದೇವರನ್ನ ಆರಾಧನೆ ಮಾಡ್ತಕ್ಕ ದುಷ್ಟರನ್ನು ಕೊಂದ್ರೆ ಸರ್ಕಾರಕ್ಕೆ ಸರ್ಕಾರ ಅವ್ರು ಗೌರವ ಕೊಡುತ್ತವ, ದುಷ್ಟರ ಸಂಹಾರಕ್ಕೆ ಸರ್ಕಾರ ಬೆಲೆ ಕಟ್ಟುತ್ತೆ. ಅವನು ಹೇಗಾದರೂ ಕೊಂತಾನೆ ಇಷ್ಟು ಅವಾರ್ಡ್ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿದ್ದಾರೆ ಆ ಟೈಪ್ ಅದು. ಜಟಾಸುರನಂತೂ ಇವರ ಮುಂದೆ ಜಟಾಸುರ ಮುಂದೆ ಇವರೆಲ್ಲ ಏನೂ ಅಲ್ಲ ಅಂತ ಜನಗಳ ಹಣ್ಣಿನಂತೆ ತಲೆ ಕಿತ್ತಿಟ್ಟಂತೆ ಅವನ ಗತಿ ಮುಗಿದು. ತಲೆ ಕಿತ್ತಿಡೋದ್ರ ಯಾವ್ದರ ಸಂಕೇತ ಅಂದ್ರೆ ತಲೆ ಅಂದ್ರೆ ವಿಚಾರ ಅಂತ. ಅವನು ಯಾವ ಜನ್ಮದಲ್ಲೂ ಜ್ಞಾನ ಬರೋದಿಲ್ಲ, ನಾಶವಾಗುತ್ತೆ ಅಂತ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಮಾಮ ಪ್ರಾಪ್ತ ಇವ ಕೌಂತೆಯ ತಥೋ ಯಾಂತಿ ಅಥವಾಂ ಗತಿ. ಏನೇ ಹೋದ್ರೂ ಪರವಾಗಿಲ್ಲ, ತಲೆ ಗೇಟ್ ಬಿದ್ದಿದೆ ಅಂದ್ರೆ ಸ್ವಲ್ಪ ಡೇಂಜರ್, ಬದುಕೋದಿಲ್ಲ, ಬದುಕಿದ್ರೆ ಪ್ರಯೋಜನ ಇಲ್ಲ, ಹುಚ್ಚ ಬದುಕಲು ಉಪಯೋಗ ಇದೆ, ಸತ್ತ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅದ್ರ ತಲೆಗೆ ಇಟ್ಬಿಡೋದು ಭಾರಿ ಡೇಂಜರಸ್. ಅದನ್ನ ತೋರ್ಸಕ್ಕೋಸ್ಕರ ಭೀಮಸೇನ ತಲೆ ಕಿತ್ತಿಟ್ಟ. ತಲೆ ಇಲ್ದವನಿಗೆ ಅವನ ತಲೆಯಿಂದ ಕೆಲಸ ಮಾಡ, ಪರಸ್ತ್ರೀಯನ್ನು ಕೆಣಕೊಂಡು ಏನ್ ತಲೆ ಇರುತ್ತೆ ಈ ಮಧ್ಯೆ ಅವನಿಗೆ, ತಲೆ ಎಂದೋ ಹೋಗಿತ್ತು, ಪರಗಳು ಉಳಿಯೋದು ಬೇಡ ತೆಗೆದಿಟ್ರು ಅಂತ. ಭೀಮಸೇನ ಅತ್ಯದ್ಭುತ ಸಾಹಸಗಳ ಸರಮಾಡಿಯಲ್ಲಿ ಸೇರಿದ್ರು. ಇನ್ನು ಕೊಂದಿದ್ದು ಒಂದ್ಗಡೆ ರಾಕ್ಷಸನ ಕೊಂದಿದ್ದು ಅಷ್ಟೇ ದೊಡ್ಡದಲ್ಲ, ಅವನಿಗೆ ವರ ಇತ್ತನು, ಶರ್ವಾಣಿ ವರ ಸಂಶ್ರಯಾತ್ ಅಂತ ಹೇಳಿದ್ರು. ಪಾರ್ವತಿಯ ವರ ಇತ್ತವನು, ಪಾರ್ವತಿಯ ವರ ಇದೆ, ಭಾರತ ಎಚ್ಕೊಂಡು ಹೋಗಕ್ ಬಂದಿದ್ದಾರೆ ಅಂತ ಜನ ಇರಬೇಕು ಲೆಕ್ಕ ಹಾಕಿ ನೋಡಿ. ವರದ ಉಪಯೋಗ ಹಾಗೆ ಮಾಡ್ಕೊಳ್ಳೋದಾ? ಭಾರತಿ ಶಚಿ ಶ್ಯಾಮಲಾ ಉಷಾ ಅಂತಕ್ಕ ಪಾರ್ವತಿನೂ ಇದ್ದಾರೆ ಈ ಮಧ್ಯೆ ದೇವದಳು. ಪಾರ್ವತಿ ವರ, ಪಾರ್ವತಿ ದೇವದೊಳಗಿದ್ದಾರೆ. ಇಂಥ ಜನಗಳಿಗೆ ಯಾರು ವರ ಇದ್ರೆ ಅಂತ ಭಸ್ಮಾಸರ ವರ ತಗೊಂಡೆ ತಲೆಮೆ ಕೈಯಲ್ಲಿ ಕೊಂದನ ಆಟೈತು. ಅವ್ರಿಗೇನು ಮಾನ ಮರ್ಯಾದೆ ನೀತಿ ಗೀತಿ ಏನು ಇರೋದಿಲ್ಲ. ಹಸರು ಸುಮ್ಮನೆ ಬೋರ್ಡಾಕ್ ಹಸರು ಅಂತ ಕರೆದಿದ್ದಲ್ಲ, ಅವ್ರ ವರ್ತನೆಯಲ್ಲಿ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಅವ್ರ ಆಸುರಿ ಪ್ರವೃತ್ತಿ ಹೇಳ್ತಾರೆ, ನಂಭ ದರ್ಪ ಅಭಿಮಾನಸ್ಯ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ಏನು ಆಸುರಿ ಸಂಪತ್ತಿನ ಲಕ್ಷಣ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಅದೆದ್ದು ಕಾಣತಕ್ಕಂತಹ ಜಾಗ. ಹೀಗೆ ಜಟಾಸುರರ ಸಂಹಾರವನ್ನು ಭೀಮಸೇನ ಮಾಡಿದ್ದು ಮತ್ತೊಂದು ಅತ್ಯಂತ ದಾಖಲೆಯ ಕೆಲಸವಾಯಿತು. ಬರಿಗೈಯಲ್ಲಿ ಕೊಂದ ಧೀರ, ಮತ್ತೆ ಬರಿಗೈಯಲ್ಲಿ ಮರ್ಮಸ್ವೇವರ ಹಂತವ್ಯ, ಒಂದು ಶಸ್ತ್ರದಿಂದ ಹೊಡೆಯೋದಿಲ್ಲ, ಮರ್ಮಸ್ಥಾನಕ್ಕೆ ಹೊಡೆದುಕೊಳ್ಳೋದಿಲ್ಲ. ಭೀಮಸೇನ ಎಲ್ಲಿ ಹೊಡೆದ್ರೂ ಸಾಯ್ಬೇಕು ಅಂತ ಹೇಳೋದಕ್ಕೆ ಅಸಾಧಾರಣವಾದ ದೃಷ್ಟಾಂತ ಇದು. ಇಂತಹ ಸಾಹಸಗಳನ್ನು ಮಾಡ್ತಾ ಇದ್ದಾಗಲೇನೆ ಮುಂದೆ ಈ ಪ್ರಸಂಗ ನಡೆದೋಯ್ತು. ದ್ರೌಪದಿ ಸತ್ಯಭಾವ ಸಂವಾದ ನಡೀತು. ಕೃಷ್ಣ ಪರಮಾತ್ಮ ಮತ್ತೊಮ್ಮೆ ನಾನು ಬರ್ತೇನೆ ಅಂತ ಕರ್ಕೊಂಡು ದ್ರೌಪದಿ ಸತ್ಯಭಾವ ಸಮೇತ ಹೊರಟನಂತೆ. ಹಾಗಿದ್ದಾಗ ಒಂದು ಸಲ ವಿಚಿತ್ರವಾದ ಮತ್ತೊಂದು ಪ್ರಸಂಗ ನಡೀತಾ ಇದೆ. ಒಂದು ಹಸ್ತಿನಾಪುರದಲ್ಲಿ ಒಂದು ದಿವಸ ದುರ್ವಾಸ ಮುನಿಗಳು ಬಂದರಂತೆ. ಸಂಚಾರ ಮಾಡ್ತಾ 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 ಹಸ್ತಿನಾಪುರಕ್ಕೆ ಬಂತು. ಅವ್ರು ಬರ್ತಿರ್ಲಿಕ್ಕೇನೆ ಸ್ವಾಗತ ಮಾಡಿದ್ದು, ಇವರು ಮೀಟಿಂಗ್ ಮಾಡಿದ್ದು. ಯಾರ್ಯಾರು? ಕರ್ಣ, ದುಶ್ಯಾಸನ, ಶಕುನಿ, ದುರ್ಯೋಧನ, ದುಷ್ಟ ಚತುಷ್ಟಯ ಅಂತ ಹೆಸರು. ಆ ನಾಲ್ಕರಿಂದ ಮೂರು ಜನ ರಿಯಲ್ ದುಷ್ಟರು, ಕರ್ಣ ಮಾತ್ರ ಸೇರ್ಕೊಂಡು ದುಷ್ಟ. ಒಳಗೆ ರಾಕ್ಷಸನ ಆವೇಶ ಪಾಪ, ಭಾವತೋ ದೈವ ದುಷ್ಟ, ಸ್ವರೂಪ ಒಳ್ಳೆಯದು ಹಾಗೆ ಕೆಟ್ಟ ಹೋಗ್ಬಿಟ್ಟಿದ್ದಾರೆ. ನಾಲ್ಕು ಜನ ಮೀಟಿಂಗ್ ಮಾಡಿದ್ರು, ಇಂಥವ್ರು ಬಂದಿದ್ದಾರೆ, ಏನಾದರೂ ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾರೆ. ಒಳ್ಳೆ ಕೆಲಸ ಅಂದ್ರೆ ಪಾಂಡವರಿಗೆ ಕೆಟ್ಟದ್ ಮಾಡದೆ ಭಾರಿ ಒಳ್ಳೆ ಕೆಲಸ ಅವರು. ಏನಾದರೂ ಮಾಡ್ಬೇಕೀಗ ಅಂತ ಹೇಳಿ ಅವ್ರು ವರ ಕೊಡಾಗ ಮಾಡಬೇಕು. ಫಸ್ಟ್ ವರ ಕೊಡಾಗ ಮಾಡಬೇಕು. ಅವರಾಗಿ ಬಂದಿದ್ದು ಮೆಚ್ಚಿಸಿಬಿಟ್ರೆ ವರ ಕೊಟ್ಬಿಡ್ತಾರೆ. ಈ ಬ್ರಾಹ್ಮಣ ವಿಶೇಷ ಭಾರಿ ಅನುಗ್ರಹ ಅವರು. ಅವ್ರಿಗೆ ಕೋಪಗೊಂಡ್ರೆ ಭಾರಿ ಕೋಪ, ಒಲಿದ್ರೆ ಭಾರಿ ಅನುಗ್ರಹ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದ. ವಜ್ರಕ್ಕಿಂತ ಕಠಿಣ ಕೋಪಗೊಂಡ್ರೆ, ಹೂವಿಗಿಂತ ಮೃದು ಸಂತೋಷಪಟ್ಟೆ ಅಂತ ಹೇಳಿ ಸ್ವಾಮಿ ನಿಮ್ಮ ಆತಿಥ್ಯ ನಮ್ಮಲ್ಲಿ ಆಗಲಿ ಅಂತ ಗಂಟು ಬಿದ್ದ. ಅವ್ರು ಆಗಲಿ ಅಂತ ಹೇಳಿದ್ರು. ಪಾಪ, ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ಒಳ್ಳೆ ಉಪಚಾರ ಮಾಡ್ತಾ ಇದ್ದಾನೆ ದುರ್ಯೋಧನ. ಉಪಚಾರ ಕಡಿಮೆ ಮಾಡಿಲ್ಲ, ಯಾಕೆ ನಾಳೆ ತಾವು ಬೆನಿಫಿಟ್ ಆಗ್ಬೇಕಲ್ಲ. ಆ ಥರ ಸ್ವಾರ್ಥಕ್ಕೋಸ್ಕರ ಫಲಾಶೆಗೋಸ್ಕರ ಕೆಲಸ ಮಾಡೋದು ಹೇಗೆ ಮತ್ತು ದುಷ್ಟಾಂತ ತೋರಿಸ್ತಾ ಇದ್ದ. ನೋಡಿ, ದುರ್ವಾಸರೆ ಮೋಸ ಹೋಗ್ಬಿಟ್ರದು. ಯಾವಾಗ ಕೇಳಿದ್ರು ರೆಡಿ, ಅವರಿಗೆ ಏನು ಬೇಕಂದ್ರೂ ತಯಾರೇ. ಏನ್ ಬೇಕಂದ್ರೆ ದುರ್ಯೋಧನ ಕಾಯಸಾಗೆಯಲ್ಲಿ ಆಡಿತು ಕೊಡ್ತಾ ಇದ್ದಾನೆ. ಆ ರೀತಿ ದುರ್ವಾಸನ ಕೆಲಸ ಭಾರಿ ಕಷ್ಟ. ಇವನು ಅಸುರ ಕಲಿ, ಆದ್ರಿಂದ ಅವ್ರ ಮನಸ್ಸನ್ನ ಕೆಡಿಸೋ ಶಕ್ತಿ ಇತ್ತು. ಕುಂತಿ ಸಾತ್ವಿಕವಾಗಿ ಗೆದ್ಲು, ರಾಮದೇವರತ್ರ ಸರ್ವೋತ್ತಮನಾಗಿ ಗೆದ್ದು ಬಿಟ್ರು. ಕುಂತಿ ವರದಿಂದ ಗೆದ್ಲು, ಇವನು ಅವ್ರ ಮನಸ್ಸನ್ನು ಆಕ್ರಮಣ ಮಾಡ್ತಾ ಗೆಲ್ತಾ ಇದ್ದಾನೆ. ಅವ್ರಿಗೆ ಬೇಕಾದ ಕೊಡ್ತಾ ಇದ್ನಲ್ಲ, ಅಲ್ಲಿಗೆ ಅರ್ಧ ವಶರಾದ್ರು ಅಂತ ಅರ್ಥ. ಬರೀ ಒಂದೋಟ ಹಾಲು ಕೊಟ್ಟೆ ಅಶ್ವತ್ಥಾಮರ ಹೇಳ್ಕೊಂಡು ಅವನಿಗೆ ಇಷ್ಟು ಊಟ ಹಾಕಿದ್ಮೇಲೆ ಸಿಗ್ತಾ ಇರ್ತಾರ. ಅಶ್ವತ್ಥಾಮರು ಶಿವನ ಅವತಾರನೇ, ದುರ್ವಾಸರು ಶಿವನ ಅವತಾರನೇ. ಅವರನ್ನ ಹಾಲು ಕೊಟ್ಟು ಹೇಳ್ಕೊಂಡ, ಇವ್ರಿಗೆ ಫಸ್ಟ್ ಕ್ಲಾಸ್ ಊಟ ಹಾಕಿ ಕೇಳ್ಕೊಂಡ. ಇದು ಕಲಿಯುಗದ ಟ್ಯಾಕ್ಟಿಕ್ಸ್. ಕಾಫಿ ಕರೆದ್ರೆ ತಲೆ ಕೆಡಿಸಿರು ಅಂತಾನೆ ಅರ್ಥ. ಒಂದು ಕಾಫಿ, ಒಂದು ಟಿಫಿನ್, ಒಂದು ಪಾರ್ಟಿ ಆಯ್ತು ಅಂದ್ರೆ ಕತೆ ಮುಗಿದೋಯ್ತಲ್ಲಿ. ಸೈನ್ ಮಾಡೇ ಬಿಡ್ತಾನೆ, ಯಾವುದಕ್ಕೂ ಒಂದು ಮಾಡಬಾರದು ಸೈನ್ ಮಾಡಿ ಹಾಕಿಬಿಡ್ತಾನೆ. ಅದು ತಂತ್ರ ಅದು. ಅದು ಅದಕ್ಕೆ ಹೇಳ್ತಾರೆ, ಅನೇಕ ಪ್ರಶ್ನೆ ಕೇಳಿದ್ದಾರೆ ಒಬ್ರು, ಯಾಕೆ ಎಲ್ಲ ಕಡೆ ಯಾಕೆ ತಿನ್ನೋದಿಲ್ಲ ಜನ ಅಂತ ಒಂದು ಪ್ರಶ್ನೆ. ಎಲ್ಲ ಕಡೆ ಯಾಕೆ ತಿನ್ನೋದಿಲ್ಲ ಜನ? ಅದು ಎರಡು ಗುಂಪಿನವ್ರು ಇದ್ದಾರೆ. ಪ್ರತಿಷ್ಠೆಗೋಸ್ಕರ ತಿಂದೇ ಇರೋರಿದ್ದಾರೆ, ಅದು ತಪ್ಪೇ. ನಾನು ಭಾರಿ ದೊಡ್ಡ ಮನುಷ್ಯ, ಉಳಿದಾರ ನನ್ನ ಮಟ್ಟಕ್ಕೆ ಬರೋದಿಲ್ಲ ಅಂತ ಅವಮಾನ ಮಾಡಕ್ಕೆ ತಿಂದೇ ಇರ್ತಾರಲ್ಲ, ಅದು ತಪ್ಪು. ಎಷ್ಟೋ ಜನ ಆರೀತಿ ಮಾಡೋದು ಸಿಗ್ತಾರೆ. ಮನೆಯಲ್ಲಿ ಮೈಲಿಗೆ ತಿಂತಿರ್ತಾರೆ, ಬೇರೆ ಕಡೆ ಹೋದ್ರೆ ಪ್ರಾಣ ತೆಗೆದು ಬಿಡ್ತಾರ. ಏ, ಅನ್ನ ಮುಟ್ಟಿ ಮತ್ತೆ ಸ್ನಾನ, ಇನ್ನು ಮುಟ್ಟಿ ಮತ್ತೆ ಸ್ನಾನ ಮಾಡಿ ಅಂತೇಳಿ ಅವರಿಗೆ ಇನ್ಮೇಲೆ ಇವರು ಬಂದ್ರೆ ನೀರಿಳಿಸ್ಬಿಡ್ತೀರಿ ಅನ್ಕೋಬೇಕು. ಆತರ ಅಷ್ಟು ಹಿಂಸೆ ಮಾಡಿಬಿಡ್ತಾರೆ. ಒಳಗೆ ಏನಿರೋದಿಲ್ಲ, ಒಳಗಡೆಗೆ ನೋಡೋರಿಗೆ ಇಂಪ್ರೆಷನ್ ಕೊಡೋ ಕೆಲಸ ಮಾಡಿದ್ರು. ಇದು ಭಾರಿ ತಪ್ಪು, ಇದು ಇದು ವಂಚನೆ. ಇದು ಭಾಗವತ್ ಪುರಾಣ ಹೇಳ್ತಾರೆ, ಭಾರಿ ಮೂರ್ಖ ಜನಗಳು ಇವರು ಅಂತ ಕರೀತಾರೆ. ಇನ್ನು ಕೆಲವರು ಯಾತಕ್ಕೆ ಹಾಗೆ ಮಾಡುತ್ತಾರೆ ಅಂತ ಕೇಳಿದ್ರೆ, ಕೊಡೋ ವ್ಯಕ್ತಿಯಲ್ಲಿ ದೋಷಗಳಿದ್ರೆ ನಮಗೆ ಶಿಫ್ಟ್ ಆಗುತ್ತೆ. ಇದು ಶಾಸ್ತ್ರ ಹೇಳಿದೆ. ಇವತ್ತು ದೋಷಗಳು ವ್ಯಕ್ತಿಯಲ್ಲಿದ್ರೆ ಅಲ್ಲ, ಪದಾರ್ಥದಲ್ಲಿದ್ರೆ ಮೂದೋಯ್ತು. ಪದಾರ್ಥದಲ್ಲಿರುತ್ತೆ. ಇವತ್ತು ಕಾಲರಾಗಿದ್ರೆ ಬರ್ಬೇಕಾದ್ರೆ ಏನು ಮಾಡ್ಬೇಕಾಗಿಲ್ಲ, ನೀರು ಕುಡಿತಾರೆ, ಕಮ್ಮಿ ಸತ್ತು ಹೋಗ್ತಾರೆ ಅಷ್ಟೇ. ಆ ರೋಗಾಟ ನಮ್ಮ ಕಣ್ಣಿಗೆ ಕಾಣೋದು, ಬರೀ ಕಣ್ಣಿಗೆ ಪಾಪನೋ ಕಾಣೋದಿಲ್ಲ, ಬರೀ ಕಣ್ಣಿಗೆ ಪಾಪದ ಕ್ರಿಮಿಗಳೋ ಕಾಣೋದಿಲ್ಲ. ಇವತ್ತು ಪಾಪ ಯಾತಕ್ಕೆ ಕಾಣೋದಿಲ್ಲ? ಅದಕ್ಕೆ ಸಾಗಿ ಬ್ಯಾಕ್ಟೀರಿಯಾ ತೋರಿಸಿ ನೋಡಂತೆ. ನೀವೀಗ ವೈರಸ್ ತೋರಿಸಿ, ಸತ್ತಲ್ಲಿ ಗೊತ್ತೇನು ಉಪಯೋಗ? ಈ ಮಧ್ಯೆ ಏನು ಪ್ರಯೋಜನ ಇಲ್ಲ. ಮತ್ತು ವೈರಸ್ ಅಂತಹ ಅವು ಆಕ್ಚುಲಿ ಇವಲ್ಲ, ಅವು ಅವೇನು ನಿಜವಾಗ್ಲೂ ಕೂಡ ಫಾರಂಲೆಸ್ ಅಲ್ಲ. ಅವು ಫಾರಂ ಇದೆ, ತುಂಬಾ ಮೈನ್ಯೂಟ್ ಫಾರಂ, ಅದು ಅದಕ್ಕೆ ಕಾಣೋದಿಲ್ಲ. ದೇವರೆಂಥವ್ರು ಅವರೆಲ್ಲ ಅತೀಂದ್ರಿಯ ಪದಾರ್ಥಗಳು, ಅವರು ಕಾಣೋದಿಲ್ಲ. ನಮ್ಮ ಜನ ಎಲ್ಲಿ ಬಂತು ಪಾಪ ತೋರಿಸಿ ಅಂತ ಕೇಳ್ತಾನಲ್ಲ, ಎಲ್ಲ ಹೋಟ್ಲಿಗೆ ತಿಂದು ಬಂದ್ಬಿಡ್ತಾನೆ, ಪಾಪ ತಿಂದು ತೆಗೋತಾ ಬರ್ತಾನೆ. ಪಾಪ ಬಂತು ಎಲ್ಲಿ ತೋರಿಸಿ ಅಂತ ಕೇಳಿದರೆ, ಈ ಕಾದ್ರ ಕುಡಿದಾಗ ಅಷ್ಟೇ ಅನ್ಸದಲ್ಲ, ಒಂದು ಎರಡು ತಾಸು ಕಾಯಿ ಗೊತ್ತಾಗುತ್ತಾನೆ. ನಾಲ್ಕು ತಾಸು ಗಾಳಿ ಶುರು ಮಾಡಿರ್ತಾನೆ, ಮರು ದಿವಸ ಅವ್ರಿಂದ ಹೋದ್ರಾಗಲಿ ಅಂತ ಹೇಳ್ಬಿಡ್ತಾರ. ಕಷ್ಟ ಗೊತ್ತಾದ್ರೆ ಯಾವನು ರೋಗವೇ ಬರ್ತಿದ್ದಿಲ್ಲ ಯಾರಿಗೂ ಕೂಡ. ರೋಗಾಣುಗಳು ನಮ್ಮ ದೇಹದೊಳಗೆ, ನಾವು ತಿನ್ನೋ ಆಹಾರದಲ್ಲೇ, ನಾವು ಕುಡಿಯೋ ನೀರಿನೊಳಗೆ ಹೇಗೆ ಎಂಟರ್ ಆಗುತ್ತೋ ಅದೇ ತರಹ ನಾವು ಮಾಡ್ತಕ್ಕಂತ ಕೆಲಸಗಳಲ್ಲೇ ಪಾಪದ ದೈತ್ಯರು ಒಳಗೆ ಪಾಪಗಳನ್ನು ತುಂಬುತ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನ್ ಮಾಡೋದೀಗ? ಉಳಿದವರ ಅವಮಾನಕ್ಕೋಸ್ಕರ ಅಲ್ಲ, ನಮ್ಮ ಸೇಫ್ಟಿಗೋಸ್ಕರ. ನಾವು ದೇವರು ಕೊಟ್ಟ ದೇಹನ ಚೆನ್ನಾಗಿ ಕಾಪಾಡ್ಕೋಬೇಕು. ಒಂದು ಇರಷ್ಟು ದಿವಸ ಆರೋಗ್ಯವಾಗಿರಬೇಕು, ಮತ್ತೆ ಎಷ್ಟು ಹೆಚ್ಚು ಸಾಧ್ಯ ಅದು ಅಷ್ಟು ದಿವಸ ಇರಬೇಕು. ಇವತ್ತು ವಿಕೆಟ್ ರನ್ ಮಾಡ್ಬೇಕಾದ್ರೆ ಮೊದಲು ಔಟ್ ಆಗಬಾರ್ದು. ಫಸ್ಟ್ ರನ್ ಏನ್ ಮಾಡ್ತಾನೆ ಈ ಮಧ್ಯೆ ಅವನು, ಬಂದು ವಿಕೆಟ್ ಉಳಿಸ್ಕೋಬೇಕು ಫಸ್ಟ್ ಅವನು, ಆಮೇಲೆ ರನ್ ಮಾಡ್ಬೇಕಷ್ಟೇ. ಅದಕ್ಕೆ ನಾವು ಪುಣ್ಯ ಮಾಡೋದು ಯಾವಾಗ, ಮೊದಲು ಬದುಕಿದ್ರೆ. ಮತ್ತೆ ಶರೀರವಾದ್ಯಂ ಖಲು ಧರ್ಮ ಸಾಧನಂ, ಮೊದಲು ದೇಹ ಸರಿ ಇರಬೇಕು, ಆರೋಗ್ಯ ಇರಬೇಕು. ಆಯೋಗ್ಯ ಆಯುಷ್ಯ ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವು. ಗೋಪಾಲದಾಸರ ಮಾತದು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಆರೋಗ್ಯ ಆಯುಷ್ಯ ಐಶ್ವರ್ಯ ಮೂರಲ್ಲಿ ಒಂದು ಕಡಿಮೆ ಆದರೂ ನಮಗೆ ಗೊತ್ತಲ್ಲ, ಒನ್ ಥರ್ಡ್ ಅಂದ್ರೆ 33.333% ಹೋಗ್ತಾನೆ. ಮತ್ತೆ ಎರಡು ಹೋದ್ರೆ ಫೇಲೆ, ಅಲ್ಲಿ 66.5 ಮೂರು ಹೋಗಿರುತ್ತಾನೆ. ಯಾಕೆ ರೀ ಪಾಪ, ಆರೋಗ್ಯನೂ ಇಲ್ಲ, ಐಶ್ವರ್ಯ ಇಲ್ಲ, ಐಶ್ವರ್ಯನೂ ಇಲ್ಲ, ಇನ್ನೇನು ಸಾಧನೆ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ದೇಹದ ಆರೋಗ್ಯ ನಮ್ಮ ಕೈಲಿ ಇರಬೇಕು ಅಂತಿದ್ರೆ ಭಾಗವತಲ್ಲಿ ಹೇಳ್ತಾರೆ, ಎಲ್ಲೂ ಸಿಕ್ಕಲ್ಲಿ ತಿನ್ಲಕ್ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಮನೆಯಲ್ಲೇ ಸಿಕ್ಕಿದ್ ತಿನ್ಬೇಡಿ, ಜೊತೆಗೆ ಸಿಕ್ಕಲ್ಲಿ ತಿನ್ಬೇಡಿ, ಮನೆಯಲ್ಲೇ ಸಿಕ್ಕಿದ್ ಅದು ಡೇಂಜರಸ್. ಸಿಕ್ಕಲ್ಲಿ ತಿನ್ಬೇಡಿ, ಸಿಕ್ಕಿದ್ ತಿನ್ಬೇಡಿ, ಸಿಕ್ಕಾಪಟ್ಟೆ ತಿನ್ಬೇಡಿ. ಈ ಮೂರು ಬಂತ ತಿಳ್ಕೊಂಡ್ಬಿಟ್ರೆ ಸಾಕು, ನಾನು ಆಗ ಮನುಷ್ಯ ಸುಖವಾಗಿ ಬದುಕ್ತಾನೆ. ನಮ್ಮ ಗುರು ಗೊತ್ತಿಲ್ಲ, ಇವತ್ತು ಎಲ್ಲೆಲ್ಲೋ ತಿಂತಾನೆ, ಏನೇನೋ ತಿಂತಾನೆ, ಕೊಟ್ಟ ತಿಂದ, ಯಾಕೆ ತಿಂದು, ಕೊಟ್ಟ ತಿಂದು ಹುಚ್ಚ. ಪೆಟ್ರೋಲ್ ಬೇಕು ಕಾಣಿಸ್ತದೆ, ಪೆಟ್ರೋಲ್ ಹಾಕ್ತಾರೆ ಯಾರಾದ್ರೂ ಕೂಡ. ಪೆಟ್ರೋಲ್ ಬೇಕು ಅಂತ ಹಾಕ್ಸ್ಬೇಕು, ಪೆಟ್ರೋಲ್ ಬೇಕು ಕಾಣಿಸ್ತು ಅಂತ ಹಾಕ್ಸ್ಬಿಟ್ರೆ, ಕಾದು ಕೊಟ್ಟ ಕುಡುದ, ತಿಂದು ತಿಂದ ಕೊಟ್ಟ, ಹೋಗ್ತಿರೋದೇ ಕೆಲಸ. ಪಶುಗಳು ಹಾಗೆಲ್ಲ ತಿಂಬಲ್ಲ, ಯೋಚನೆ ಮಾಡಿ. ಹಸುವಿಗೆ ಆಹಾರ ಹಾಕಿರ್ತೀರಿ, ಆಮೇಲೆ ಹಾಕಿ ತುಳಿದು ಬಿಡುತ್ತ, ತಿನ್ನೋದಿಲ್ಲ ಅದನ್ನು. ಹಸುವಾದ ಮಾತ್ರ ತಿನ್ನದು. ಮತ್ತೆ ನಾನ್ ಸ್ಟಾಪ್ ತಿನ್ನೋ ಮನುಷ್ಯ ಒಬ್ಬನೇ, ಇನ್ ಯಾರು ತಿನ್ನಕ್ ಬರಲ್ಲ. ಅದು ಸಿಮೆಂಟ್ ಅದು ತಿನ್ಬಿಡ್ತಾನೆ, ಕೊನೆಗೆ ಸಿಮೆಂಟು ಇಟ್ಟಿಗೆ ಇಟ್ಟಿಗೆ ಏನ್ ಸಿಕ್ಕರೆ ತಿನ್ನಾಕ್ಬಿಡ್ತಾನೆ. ಅದಕ್ಕೆ ತಿನ್ನೋ ಅಭ್ಯಾಸ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳುತ್ತಾರೆ. ಅದು ಆಧ್ಯಾತ್ಮಿಕ ಕಾರಣ ಇದೆ. ಆಧ್ಯಾತ್ಮಿಕ ಕಾರಣಕ್ಕೆ ಮಡಿ ಮಾಡಿದ್ರೆ ಅದು ಭಾರಿ ಒಳ್ಳೆಯದು, ಆದ್ರೆ ಪ್ರತಿಷ್ಠೆಗೆ ಮಾಡಿದ್ರೆ ಭಾರಿ ತಪ್ಪದು. ಇದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಒಬ್ರು ಪ್ರಶ್ನೆಗೆ ಉತ್ತರ ಅದು ಒಂದು. ಮತ್ತೆ ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಇಲ್ಲಿ ದುರ್ವಾಸರನ್ನ ಆ ರೀತಿ ತಿನಿಸಿ ತಿನಿಸೇ ಕೆಡಿಸಕ್ ಹೊರಟ ದುರ್ಯೋಧನ. ದುರ್ಯೋಧನ ಕಲಿ, ಅವನು ತಿನಿಸಿ ಕೆಡಿಸ್ತ. ಇದು ಕಲಿಯುಗ, ತಿನಿಸಿ ಕೆಡಿಸೋದೇ ಅಭ್ಯಾಸ. ಅದು ಯಥಾ ರಾಜ ತಥಾ ಪ್ರಜಾ, ಅವಂದೇ ಟ್ಯಾಕ್ಟಿಕ್ಸ್ ಇದು. ಇವತ್ತು ಊಟಕ್ಕೆ ಕೇಳಿ ಅಂದ್ರೆ ನಿಮ್ಮ ತತ್ವ ಕಳೆಯಬೇಡಿ ಅಂತ ಅರ್ಥ. ನೀವು ತತ್ವಕ್ಕೆ ತಿಲಾಂಜಲಿ ಕೊಡಿ ಅಂತಾನೆ ತಾತ್ಪರ್ಯ. ಆಕ್ಚುಲಿ ಹಾಗಾಗೋದು ನಿಜವಾಗ್ಲೂ ಒಂದು ಧಾರ್ಮಿಕ ದುರಂತ, ತಾತ್ವಿಕ ದುರಂತ ಕೂಡ ಹೌದು. ನೋಡಿದ್ರು ರಾತ್ರಿ ದಿವಸ ಭಾರಿ ಖುಷಿ ಆಯ್ತು ಅವರಿಗೆ, ದುರ್ಯೋಧನ ಭಾರಿ ಸಂತೋಷವಾಯ್ತು. ನನಗೆ ಏನ್ ಬರಬೇಕು ಕೇಳ್ಕೊ ಅಂತ ಹೇಳುತ್ತೆ. ಇದು ಒಂದು ಋಷಿಗಳ ದೊಡ್ಡ ಒಂದು ವಿಶಿಷ್ಟ ಹಿರಿಮೆ. ರಾಯರು ಸೇವೆ ಮಾಡಿದ ಫಲ ಯಾಕೆ ಕೊಡ್ತಾರೆ ಅಂತ ಕೇಳ್ತಾರಲ್ಲ, ಇಷ್ಟ ಅಂತ. ಅವ್ರು ಸುಮ್ಮನೆ ಸೇವೆ ಮಾಡಿದ್ರೆ ಇಷ್ಟಪಡೋದಿಲ್ಲ, ಅವ್ರು ಏನಾರು ಕೊಟ್ಟು ಕಳಿಸ್ಬಿಡ್ತಾರೆ, ಬಿಡೋದಿಸ. ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಮೇಲೆ ಹೋಗ್ಬಿಡ್ತೇವೆ, ನಾವು ಮೋಸ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಅಷ್ಟೇ. ಅದಕ್ಕೆ ದುರ್ಯೋಧನಂತವರಿಗೆ ದುರ್ವಾಸರ ವರ ಕೊಡ್ತಾ ಇದ್ದಾರೆ. ಅದೇ ರಾಯರು ಹೋದವ್ರಿಗೆಲ್ಲ ಯಾರಾಗ ಕೊಡ್ತಾರೆ ಅಂದ್ರೆ ಉತ್ತರ ಆದವರು ಸೇವೆ ಮಾಡಿದ್ರೆ ವರ ಕೊಟ್ಟೆ ಕೊಡ್ತಾರೆ, ಏನು ಇಲ್ಲ, ಬಿಡೋದಿಲ್ಲ ಅವ್ರು. ಆದರೆ ನಿಮ್ಗೆ ಉದ್ಧಾರವಾಗ ಬರಬೇಕು ಅಂತಿದ್ರೆ ಮಾತ್ರ ಅದಕ್ಕೆ ಕುಂತಿಯಂತೆ ಸೇವೆ ಮಾಡಬೇಕೇ ಹೊರತು ನೀವು ದುರ್ಯೋಧನಂತೆ ಸೇವೆ ಮಾಡಬಾರದು. ಕುಂತಿ ವರ ಕೇಳಲಿಲ್ಲ, ದುರ್ವಾಸರು ತಾವಾಗಿ ಕೊಟ್ಟು. ಈ ಮಂತ್ರ ಹೇಳ್ತೇನೆ ಕುಂತಿ, ಈ ಮಂತ್ರದಿಂದ ಉಪಾದಿಶತ್ ಪರಮನು ಸಮಸ್ತ ದೇವವಶ್ಯದ, ಇಷ್ಟೇ ಡಿಫರೆನ್ಸ್. ಕೇಳಿ ತಗೊಂಡಿದ್ದು ದುರ್ಯೋಧನ, ಕೇಳದೆ ಅವರಾಗಿ ಕೊಟ್ಟಿದ್ದು ದುರ್ವಾಸ ಮನೆಗಳು ಕುಂತಿಗೆ. ಅದಾಗಿ ಬಂದ್ರೆ ಫಲ, ನಾವಾಗಿ ಕೇಳಿದ್ರೆ ಲಂಚ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನ ತಗೊಳಕ್ ಹೋಗ್ಬಾರ್ದು. ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದಕ್ಕೆ ಇಬ್ಬರಲ್ಲಿ ಒಬ್ಬರೇ ದುರ್ವಾಸರ ಸೇವೆನೆ, ಫಸ್ಟ್ ಕ್ಲಾಸ್ ಕುಂತಿನ ಊಟ ಹಾಕಿದವಳೇನೆ. ಅವಳ ಉದ್ದೇಶ ಇವರಿಗೆ ಒಳ್ಳೇದಾಗಲಿ ಅಂತ ಹಾಕಿದ್ಲೆ ಹೊರತು ನನಗೆ ವರ ಕೊಡ್ಲಿ ಅಂತ ಹಾಕ್ಲಕ್ ಹೋಗ್ಲಿ. ಆದ್ರೆ ವರ ಕೊಟ್ಟೇ ಕೊಟ್ಟರು. ನ ದೇವ ತೋಷಣಂ ವೃಥ, ದೊಡ್ಡವ್ರು ವರ ಕೇಳಕ್ ಹೋಗ್ಬೇಡಿ, ಅವ್ರು ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬೇಡ ಅಂದ್ರೂ ಕೊಡ್ತಾರೆ ಅವ್ರು, ಬೇಡ ಅಂದ್ರೆ ಜಾಸ್ತಿ ಕೊಡ್ತಾರೆ. ಅದು ಬೇರೆ, ಜೊತೆಗೆ ಬೇಕಂದ್ರೆ ಕೇಳಿದಷ್ಟು ಕೊಡ್ತಾರೆ, ಬೇಡ ಅಂದ್ರೆ ಜಾಸ್ತಿ ಕೊಡ್ತಾರೆ. ಆದ್ರಿಂದ ದೇವತೆಗಳನ್ನ ಋಷಿಗಳನ್ನ ಮುನಿಗಳನ್ನ ಬರೀ ಸೇವೆ ಮಾಡೋ ಅಭ್ಯಾಸ ಮಾಡಬೇಕೇ ಹೊರತು ಫಲ ಕೇಳೋ ಅಭ್ಯಾಸ ಮಾಡಬಾರದು. ತಕ್ಷಣ ಅವ್ರು ಏನ್ ಮಾಡಿದಾರಂತೆ, ಇವ್ರು ಅಷ್ಟೊತ್ತಿ ಬಿಟ್ಟಿಲ್ಲ, ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರು. ದುರ್ವಾಸರು ಕೇಳಿ ಏನ್ ವರ ಕೇಳಬೇಕು ಅಂತ ಕೇಳಿ ಅಲ್ಲಿ ಅದು ತೀರ್ಮಾನ ಆಗಿತ್ತಂತೆ. ಪಾಪ ಸ್ವಾಮಿ, ನೀವು ಪ್ರಸನ್ನರಾಗಿದ್ದೀರಿ, ನಮಗೆ ಇನ್ನೇನು ಬೇಡ, ನಮ್ಮಲ್ಲಿ ಹೇಗೆ ಬಂದ್ರಲ್ಲ ನೀವು, ಹಾಗೆ ನಮ್ಮ ಸಹೋದರರು ಪಾಂಡವರಿದ್ದಾರೆ ಪಾಪ, ಅವರತ್ರ ಹೋಗಿ ಅಂತ ಹೇಳಿದ್ರು. ನಮ್ಮ ಹತ್ರ ಬಂದ್ರಲ್ಲ, ಅವರತ್ರ ಹೋಗಿ, ಅವರತ್ರ ಊಟಕ್ಕೆ ಹೋಗ್ಬೇಕು, ನೀವು ಊಟಕ್ಕೆ ಹೋಗ್ಬೇಕು. ಆದ್ರೆ ಯಾವಾಗ ಹೋಗ್ಬೇಕು ಗೊತ್ತೇನೋ, ಪಾಂಡವರೆಲ್ಲರ ಊಟ ಆಗಿರ್ಬೇಕು, ಋಷಿಮುನಿಗಳ ಊಟ ಎಲ್ಲ ಆಗಿರ್ಬೇಕು, ಆಮೇಲೆ ದ್ರೌಪದಿ ಊಟನೂ ಆಗಿರ್ಬೇಕು, ಅವಾಗ ನೀವು ಹೋಗ್ಬೇಕು. ಅವ್ರು ಹೋಗಿ ಸ್ವಲ್ಪ ಊಟ ಹಾಕಿ ಅಂತ ಶಿಷ್ಯರ ಸಮೇತ ಹೋಗ್ಬೇಕು, ಆಗ ಮುಂದೆ ನಾವು ನೋಡ್ಕೋತೇವೆ ಅಂತ ಹೇಳಿದ್ರಂತೆ. ದುರ್ವಾಸರಿಗೆ ಅರ್ಥ ಆಯ್ತು, ಇವ ಮಾಡಿದ್ದಾರೆ ನಮ್ಮ ನಮ್ಮನ್ನೇ ಮರ್ಯಾದೆ ತೆಗೆತಾನೆಂದು ಗೊತ್ತಾಯ್ತು ಪಾಪ ಅವರಿಗೆ. ನೋಡಿ ಎಂಥ ವರ ಅದು, ಒಂದು ಪಾಂಡವರು ಕೆಟ್ಟದಾಗಬೇಕು. ಇದನ್ನ ಹೇಳ್ತಾರೆ ಅವರು, ನನ್ನ ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರು ಎರಡು ಕಣ್ಣು ಹೋಗ್ಲಿ ಅಂತಾರಲ್ಲ ಅಂತ ಅಂತ ಲೆಕ್ಕ ಇವನು. ಪಾಂಡವರು ಸಂಕಟ ಪಡಬೇಕಷ್ಟೇ, ನೀವು ಹೋಗಿಬಿಡಿ ಅಲ್ಲಿಗೆ, ಆ ಕಾಲಕ್ಕೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಅವರು ಪಾಪ ಆಗಲಿ ಅಂತ ಒಪ್ಕೊಂಡೇ ಬಿಟ್ರಂತೆ. ಆ ಕಡೆ ಹೊರಟೇ ಬಿಟ್ರಂತೆ ಪಾಂಡವರ ಹತ್ತಿರ. ದುರ್ಯೋಧನ ಕಾರಣ ಎಲ್ಲ ಮೀಟಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತಾರೆ, ಏನು ಬಿದ್ದು ಬಿದ್ದು ನಗ್ತಾ ಇದ್ದಾರೆ. ಮುಗಿತು ಪಾಂಡವರ ಕಥೆ ಇನ್ನ ಅಂತ ಹೇಳ್ಬಿಟ್ಟು ಪಾಂಡವರ ಕಥೆ ಮುಗಿತು. ಅಲ್ಲ, ದುರ್ವಾಸರು ಒಬ್ರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ವೇ ಅಂತ ಕೇಳಿದ್ರೆ ಅದಲ್ಲ ಸಮಸ್ಯೆ. ದುರ್ವಾಸರು ಒಬ್ಬರೇ ಹೋಗೋ ಅಭ್ಯಾಸ ಇಟ್ಟಿದ್ದಿಲ್ಲ ಅವರು, ಶಿಷ್ಯರ ಸಮೇತ ಹೋಗಿದ್ರಂತ. ಶಿಷ್ಯರ ಸಾಕೆ ಎಷ್ಟೊಂದು ಕೇಳಿದ್ರೆ ಅಯ್ಯೂತ 10,000 ಶಿಷ್ಯರಿದ್ರಂತ. ನಮ್ಮಲ್ಲಿಗೆ ಭಾರಿ ಜನ ಇರ್ತಾರೆ, 20 ಜನ ಪಾಠಕ್ಕೆ ಬರ್ತಾರೆ, 30 ಜನ ಪಾಠಕ್ಕೆ ಬರ್ತಾರೆ, ಕುಣ ಹಾಕ್ತಿರ್ತಾರೆ. ಅವ್ರ ಕಥೆ ಕೇಳ್ಬಿಟ್ರೆ ಇವ್ರ ಅಹಂಕಾರ ಹೋಗ್ಬಿಡ್ತದೆ. 10,000 ಶಿಷ್ಯರಂತೆ, ಎಲ್ಲ ಎ ಕ್ಲಾಸ್ ಶಿಷ್ಯರು. ಮತ್ತೆ ಆ ಶಿಷ್ಯರು ಅಂದ್ರೆ ಅಪರೋಕ್ಷ ಜ್ಞಾನಿಗಳು ಶಿಷ್ಯರೆಲ್ಲ ಕೂಡ. ಅಂತ ಶಿಷ್ಯರ ಸಮೇತ ಅವ್ರು ಸಂಚಾರ ಮಾಡೋ ಪದ್ಧತಿ ಪಾಪ ದುರ್ಯೋಧನ ಅಷ್ಟನ್ನೂ ಮೇಂಟೈನ್ ಮಾಡಿದ್ದ. ಯಾಕೆ ಇವ್ರು ಫಲ ತಗೋಬೇಕು ಅಂತ ಹೇಳಿಬಿಟ್ಟು. ಈಗ ಮಠ ಅಂದ್ರೆ ಸ್ವಾಮಿ, ದುರ್ವಾಸರು ಸ್ವಾಮಿಗಳು ಪಾಪ ಅವರು ಸಾಮಾನ್ಯರಲ್ಲ, ಪೀಠಾಧೀಶರವರು. ಪೀಠಾದ ಪರಿವಾರ ಇರಬೇಕಲ್ಲ, ಕಲಿಯುಗದಲ್ಲೇ 23 ಜನ ಇರ್ತಾರೆ. ಆಗಿನ ಯುಗದಲ್ಲಿ ಕೇಳಬೇಕಾ, ಸಿಕ್ಕಾಪಟ್ಟೆ ಜನ ಇರ್ತಿದ್ರು ಪಾಪ. ಅವ್ರು ಒಳ್ಳೆಯವ್ರು ಬೇರೆ ಇರ್ತಿದ್ರು. ಅವರೆಲ್ಲರ ಸಮೇತ ಹೋಗಿ ಶಿಷ್ಯರ ಸಮೇತ ಹೋಗ್ಬೇಕು, ಅವ್ರು ಊಟ ಆದ್ಮೇಲೆ ಹೋಗ್ಬೇಕು, ದ್ರೌಪದಿ ಊಟ ಆದ್ಮೇಲೆ ಹೋಗ್ಬೇಕು. ಏನು ಗುಟ್ಟು ಅಂದ್ರೆ, ದ್ರೌಪದಿ ಊಟ ಆದ್ಮೇಲೆ ಅಕ್ಷಯ ಪಾತ್ರೆ ಮರುದಿವಸ ಬೆಳಿಗ್ಗೆವರೆಗೆ ಏನೂ ಕೊಡೋದಿಲ್ಲ, ಅದು ನಿಯಮ ಆದವಂತ. ಅವ್ರ ಭೋಜನ ಆಯ್ತು ಅಂತ ಕೇಳಿದ್ರೆ ಮತ್ತೆ ಬೆಳಗ್ಗೆನೆ ಶುರು, ಅದಕ್ಕಿಂತ ಮುಂಚೆ ಮತ್ತೆ ಏನು ಕೊಡೋದಿಲ್ಲ. ಇವ್ರು 10,000+1, ದುರ್ವಾಸರೊಬ್ಬರೇ ಶಿವ, ಅವ್ರು ಗೊತ್ತಲ್ಲ, ಲಯಕಾರಕರವ್ರು, ಸಿಕ್ಕಾಬಟ್ಟೆ ತಿನ್ನೋರು. ಜೊತೆಗೆ 10,000 ಶಿಷ್ಯರು ಬೇರೆ, ಒಬ್ರಿಗೆ ಊಟ ಹಾಕ್ಲಿಕ್ಕೂ ಅವ್ರಿಗೆ ಆಗೋದಿಲ್ಲ, ಇಷ್ಟು ಜನಕ್ಕೆ ಆಗೋದೇ ಇಲ್ಲ. ಅವ್ರು ಬಿಡ್ತಾರಾ, ಶಾಪ ಕೊಡ್ತಾರೆ, ಪಾಂಡವರೆಲ್ಲ ಹೋಗಿ ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಪಾಪ. ದುರ್ವಾಸರು ಹೊರಟೇ ಬಿಟ್ರಂತೆ. ಇವರೆಲ್ಲ ಖುಷಿಯೋ ಖುಷಿ, ಇನ್ನೇನು ಪಾಂಡವರಿಂದ ಏನ್ ಸುದ್ದಿ ಬರುತ್ತೆ, ಕಾಯ್ಕೊಂಡು ಕೂತಿದ್ದಾರೆ ಅಷ್ಟೇ. ಪಾಂಡವರು ಏನೋ ಆಗಿಬಿಟ್ರು, ಸುದ್ದಿ ಬರುತ್ತೆ ಅಂತ ಕಾದ್ಕೊಂಡು ಕೂತ್ಕೊಂಡಿದ್ದಾರೆ. ದುರ್ವಾಸರು ಹೋಗೇ ಬಿಟ್ರೆ ಅದಕ್ಕೆ. ಧರ್ಮರಾಜ ಅಂದ್ರೆ ಧರ್ಮರಾಜನೇ, ಬಂದಷ್ಟು ಟೈಮ್ ಗಿಮ್ ನೋಡ್ಲಕ್ಕೆ ಹೋಗ್ಲಿಲ್ಲ, ಯಾರು ಟೂ ಲೇಟ್ ಅಂತ ಹೇಳ್ಬೇಕು, ಅವೆಲ್ಲ ಮಾಡಕ್ ಹೋಗ್ಲಿಲ್ಲ. ಧರ್ಮರಾಜ ಬಂದಷ್ಟ ಬನ್ನಿ ಅಂತ ಕರೀತಾರೆ ಅತಿಥಿ ಸತ್ಕಾರಕ್ಕೆ. ಅತಿಥಿಗಳು ಟೈಮ್ ಕೇಳಿ ಬಂದ್ರೆ ಅತಿಥಿಗಳೇ ಅಲ್ಲ ಅವರು, ತಮ್ಗೆ ಯಾವಾಗ ಬೇಕೋ ಅವಾಗ ಬರ್ತಾರೆ ಅಷ್ಟೇ. ಅಂದ್ರೆ ಅತಿಥಿಗಳು ಅವ್ರು ಬಂದಿದ್ದಾರೆ, ಬಂದಷ್ಟ ಸ್ವಾಗತ ಮಾಡ್ತಾರೆ, ಬನ್ನಿ ಸ್ವಾಮಿ ಅಂತ ಓಡ್ಕೋತ ಕರೆದಂತೆ ಪಾಪ. ಈ ಮಾತನ್ನ ಅತಿಥಿ ದೇವೋ ಭವ, ಇರೋದು ಕಾಡಿನೊಳಗೆ. ಅಷ್ಟು ಜನ ಬಂದ್ರೆ ಕೆಲವು ಯಾರು ಬಂದ ನೋಡ್ತಾರೆ, ಎಷ್ಟು ಜನ ಬಂದಿದ್ದಾರೆ ನೋಡಿ ಅಂತ ಹೇಳಿ, ಯೋ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬಾಗಿಲು ತೆಗೆದಿರೋದೇ ವಾಸಿ ಅಂತ ತಿಳ್ಕೊಂಡ್ಬಿಡ್ತಾ. ತೆಗೆದ್ರೆ ಬಾರಿ ಕಷ್ಟ, ಬೀಗ ಯಾರು ತೆಗೆದು 20 ಮಾಡಿ ಹೋಗ್ಬಿಟ್ರೆ ವಾಸಿ ಅಂತ ತಿಳ್ಕೊಂಡ್ಬಿಡ್ತಾನೆ ಮನುಷ್ಯ. ಅಂತ ಹೊತ್ತಿನಲ್ಲಿ ಅಷ್ಟು ಜನ ನೋಡಿದ್ರು ಧರ್ಮರಾಜ ಉದ್ಧಾವಿಸ್ತಾನೆ. ಅದಕ್ಕೆ ಅಂತ ರಾಜ ಇರಬೇಕು ಅಂತ ಕೃಷ್ಣ ಕೂಡಿಸ್ತಾನೆ ಆತನ್ನ ಬಿಡೋದಿ. ಇಂಥ ರಾಜ ಕೂತ್ರೆ ಜನ ಬದುಕ್ತಾರೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮರಾಜ ಪಾಂಡವರು ಸುಮ್ಮನೆ ಬದುಕಿದ್ದಲ್ಲ, ಅವರ ಜೀವನ ವ್ರತ ಆಗಿತ್ತು ಪಾಪ. ಓಡ್ಕೋತ ಬಂದು, ಬನ್ನಿ ಸ್ವಾಮಿ, ನೀವು ಬಂದಿದ್ದು ಪುಣ್ಯ ಅಂತ ಅಷ್ಟ ಧರ್ಮರಾಜ, ಅದಕ್ಕೆ ಬಂದಿದ್ದೇನೆ, ನಮ್ದು ಊಟ ಆಗಿಲ್ಲಪ್ಪ ಇನ್ನು ಅಂತ ಹೇಳಿದ್ರಂತೆ. ಕೆಲವೊಂದು ಬಂದವರಿಗೆ ಊಟ ಆಗಿದೆ ತಾನೇ ಅಂತಾನೆ ಕೇಳ್ಬಿಡ್ತಾರೆ ಪಾಪ. ಯಾಕಂದ್ರೆ ಅವ್ರು ಇಲ್ಲೇ ಆಗಿಲ್ಲ ಚಾಯ್ ಬಾಯಲ್ಲಿ ಹೇಳಕ್ ಬರುತ್ತೆ ಪಾಪ. ಅದಕ್ಕೆ ನೀವು ಸುಮ್ಮನೆ ಹೇಳಿ, ಅವ್ರಾಗಿದ್ರೆ ಅವರೇ ಹೇಳ್ತಾರೆ, ದೊಡ್ಡ ವಿಚಾರ ಅಲ್ಲ. ಊಟಕ್ಕೆ ಕೇಳಿ ಆಗಿದ್ರೆ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಆದ್ರಿಂದ ನಮ್ಮಲ್ಲಿ 2 ಸತಿ ಊಟ ಮಾಡೋ ಪದ್ಧತಿ ಇಲ್ವಲ್ಲ, ಚಿತ್ರಾವತಿ ಪ್ರಾಣ ತೆಗೆಲ್ಲ ಇರ್ಲಕ್ ಬರೋದಿಲ್ಲ, ಅದೊಂದು ನಿಯಮ ಅದು ಅಂತ. ಆದ್ರಿಂದ ಹೇಳೇ ಹೇಳ್ತಾರೆ ಬೋದೋಯ್ತು. ಆದ್ರೆ ಧರ್ಮರಾಜ ಹೇಳಿ, ಹಿಂದೆ ಹೇಳಿ ಅಂತ ಹೇಳಿ, ಹೌದು ಧರ್ಮರಾಜ, ಊಟಕ್ಕೆ ಬಂದಿರೋದು ಅಂತ ಹೇಳಿದ ತಕ್ಷಣ ಧರ್ಮರಾಜ ಹೇಳ್ತಾನೆ, ಸ್ವಾಮಿ ನಾನು ಭಾರಿ ಪುಣ್ಯವಂತ, ಒಬ್ರಿಗೆ ಅನ್ನ ಹಾಕೋದೇ ಎಷ್ಟೋ ಪುಣ್ಯ ಬರುತ್ತೆ, ಅದು ಅವರಾಗಿ ಬಂದ ಅನ್ನ ಹಾಕ್ತಾರಲ್ಲ ಅದಕ್ಕೆ ಪುಣ್ಯ ಭಾರಿ ಜಾಸ್ತಿ ಅಂತ. ನಾ ಕರೆದು ಹಾಕೋದೊಂದು ರೀತಿ, ಅವರಾಗಿ ಬರೋದೊಂದು ರೀತಿ, ಇದು ಪುಣ್ಯ ಅದು ಪುಣ್ಯನೆ, ದಯವಿಟ್ಟು ತಾವು ಹೇಳಬೇಕು, ಬೇಗ ಬನ್ನಿ ಅಂತ. ಈಗ ಸ್ನಾನ ಮಾಡ್ಕೊಂಡು ಬರ್ತೀವಿ ಅಂತ ಗಂಗಾ ನದಿ ಅಲ್ಲೇನೆ, ಗಂಗಾ ತೀರದಲ್ಲಿ ವಾಸ ಮಾಡ್ತಿದ್ದ ಕಾಲ ಅಲ್ಲಿ ಹೊರಟ್ರಂತೆ. 10,000 ಜನ ಮುಳುಗಾಕ್ತಾ ಕೂತ್ಬಿಟ್ಟ ಸ್ನಾನಕ್ಕೆ ಅಂತ ಹೊರಟ್ರು. ಧರ್ಮರಾಜ ಬರ್ತಾನೆ, ದ್ರೌಪದಿ ಎಷ್ಟು ಜನ ಬಂದಿದ್ದಾರೆ, ಬೇಗ ಅವರಿಗೆ ಅಲ್ಲಿ ಬರ್ಸ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ತಕ್ಷಣ ದ್ರೌಪದಿ ಹೇಳುತ್ತಾರೆ, ನಿಮಗೆ ನೋಡಿದಿರಲ್ಲ ನನ್ನ ಊಟ ಆಗೋಗಿದೆ ಆಗಲೇ ಅಂತ ಹೇಳಿ. ಧರ್ಮರಾಜನಿಗೆ ಅರ್ಥ ಆಯ್ತು, ನೋಡ್ತಾನೆ ಗಾಬರಿ ಆಗಿಬಿಡ್ತಾನೆ, ಇಷ್ಟು ಜನಕ್ಕೆ ಎಲ್ಲಿಂದ ಅಡಿಗೆ ಮಾಡಬೇಕು. ಅದು ಅವ್ರು ದುರ್ವಾಸರು ಟೈಮ್ ಆಗ ಕೂತ್ಕೊಳ್ಳಿ ಅಂದ್ರೆ ಕಾಯೋರಲ್ಲ ಅವರು, ಈ ಬನ್ನಿ ಅಂದ್ರೆ ಬನ್ನಿ ಅಷ್ಟೇ ಹೊರತು ಈ ಎಲೆ ಹಾಕಿ ನಿಮ್ ಬರ್ತೇವೆ ಅಂತ ಹೇಳಿದ್ರೆ ತರತರ ಬಳಸಿರ್ಬೇಕು. ಆ ತರ ಎಲೆ ಹಾಕಿ ಒಂದು 1/2 ಗಂಟೆ, ನೀರು ಇಳಕಿರೋ 1/2 ಗಂಟೆ, ಮತ್ತೊಂದು ಹಾಕಲಿಕ್ಕೆ 1/2 ಗಂಟೆ, ಅವ್ರು ಬರೀ ಊಟ ಮಾಡೋದ್ರೆ ಸಿಟ್ಟು ಶಾಪ ಹಾಕಿ ಹೋಗೋರು ಅವರೆಲ್ಲ ಕೂಡ. ಫಾಸ್ಟ್ ಆಗಿ ಆಗಬೇಕು, ಇವ್ರೇನು ಇಲ್ಲ ಬರೇಡಿ, ಏನ್ ಮಾಡ್ಬೇಕೀಗ. ಆಗ ಯೋಚನೆ ಮಾಡ್ತಾರೆ, ಅವ್ರು ನತ್ತಿಪ್ಪಚ್ಚಾರದ ಮನೆಯಲ್ಲ, ಲಕ್ಷಾಂತರ ಜನ ಇರತಕ್ಕಂತ ಜಾಗ ಅದು ಬಂದು, ಏನು ಇಲ್ಲ ಮರದಿವಸ ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರು. ಒಬ್ಬದಿ ಹ್ಯಾಕ್ ಕಳಿಸ್ಬೇಕೀಗ, ನಮ್ಮ ಮಾತು ಕೊಟ್ಟಾಯ್ತು ಅಂತ ಹೇಳಿದ್ರೆ ಯೋಚನೆ ಮಾಡಬೇಡಿ. ನೋಡ್ತಾರೆ ಏನು ಇಲ್ಲ, ನಮಗೆ ಅಷ್ಟು ಗೊತ್ತು, ನಮಗೂ ಗೊತ್ತು ಏನಿಲ್ಲ ಅಂತ ನಮಗೆ ಗೊತ್ತಿರೋದು ದೊಡ್ಡದಲ್ಲ. ದ್ರೌಪದಿ ಇನ್ನೊಂದು ಗೊತ್ತು, ಏನು ಇಲ್ಲದೆ ಹೋದಾಗಲೂ ಕೂಡ ಎಲ್ಲ ಇರೋ ಹಾಗೆ ಮಾಡೋ ಒಬ್ಬಳಿದ್ದಾನೆ ಅಂತ ಒಂದು ಗೊತ್ತಿ. ಪ್ರಪನ್ನಾಂ ಪಾಹಿ ಗೋವಿಂದ ಶರಣಾಗತ ವತ್ಸಲ ಸ್ತೋತ್ರ ಮಾಡಿದ್ರಂತ. ಕೃಷ್ಣ ನೀನೇ ಗತಿಯಿಂದ ಸ್ತೋತ್ರ ಮಾಡಿದ್ರೆ, ಇದು ಸ್ತೋತ್ರ ಮಾಡಿದ್ದು ನಿಜ. ಯಾಕೆ ಕೃಷ್ಣ ಅನ್ನ ಕೊಡ್ತ, ಅನ್ನಂ ಅನ್ನಾದಯೇ ವಚ, ಅನ್ನ ಕೊಡೋನು ಭಗವಂತನೇ. ಕಲ್ಪ ಕಲ್ಪಗಳಲ್ಲಿ ವಿಶ್ವ ಜೀವರಿಗೆ ಅನ್ನ ಕಲ್ಪಕನು ನೀನಿರಲು ಭ್ರಾಂತಿ. ಇಂದ ದೇವ್ರು ಒಬ್ಬಿಬ್ಬರಿಗೆ ಅನ್ನ ಹಾಕೋನಲ್ಲ, ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ಪರಮಾತ್ಮ ಕೃಷ್ಣ ಅಂತ ಕರೆದ್ರಂತೆ. ಈ ದ್ರೌಪದಿಯ ಶಕ್ತಿ ಎಷ್ಟು ಅಂತ ಅನೇಕರು ಮರಿಬಾರದು. ಆಕೆರೆ ಅನ್ನ ಕೊಡೋ ದೇವತೆ, ಅನ್ನಂ ಸರಸ್ವತಿ ಕುರಿಯಾತ್ ಅಂತ ಹೇಳ್ತಾರೆ. ಅವ್ರು ಮುಟ್ಟಿದ್ದೇ ಚಿನ್ನ, ಆದ್ರೂ ಕೃಷ್ಣನ್ ಯಾತಕ್ಕೆ ಕರೆದ್ರು ಅಂದ್ರೆ, ಇಂಥ ಸಮಯ ಬಂದಾಗ ದೇವರ ಸ್ಮರಣೆ ಮಾಡಿ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳ್ತಾರೆ. ಎಲ್ಲ ಸಮಸ್ಯೆ ಪರಿಹಾರ ಆಗಬೇಕು ಅಂತಿದ್ರೆ ಹರಿಸ್ಮರಣೆಯಿಂದ ಆಗಬೇಕು. ಮತ್ತೆ ರಾಯರು ಬದಲಾದವರ ನಮ್ಮ ಸ್ಮರಣೆ ಮಾಡಿ ಹೇಳಕ್ ಬರಲಿಲ್ಲ, ಅವರು ದೇವರ ಸ್ಮರಣೆ ಮಾಡಿದಕ್ಕೆ ಬಂದಿದ್ದಾರೆ. ಇದು ದೊಡ್ಡವರ ರೀತಿಯೆಲ್ಲ ಹಾಗೇನೆ. ಕೃಷ್ಣನ ಸ್ಮರಣೆ ಮಾಡಿ ಅಭ್ಯಾಸ ಮಾಡಿ ಅಂತ ಹೇಳೋದಕ್ಕೋಸ್ಕರ ಕೃಷ್ಣ ಅಂತ ಕರೆದ ತಕ್ಷಣ ಏನು ಕೃಷ್ಣ ಕಷ್ಟ ಬಂದಾಯ್ತಾಗಲೇನು ಕಷ್ಟ ಬಂದಂತ ದ್ರೌಪದಿ ಬಂದೇ ಬಿಟ್ಟಂತೆ. ಪಾಂಡವರು ನೋಡ್ತಿದ್ದಾರೆ, ಏನು ಆಶ್ಚರ್ಯನೇ ಆಶ್ಚರ್ಯ ಅವರೆಲ್ಲರೂ ಕೂಡ. ಕೃಷ್ಣ ಬಂದಿದ್ದೆ ಭಾರಿ ಆನಂದ. ದ್ರೌಪದಿ ಏನಮ್ಮ ಏನು ಕರದೆ ಅಂತ ಹೇಳಿದ ತಕ್ಷಣ ಕೃಷ್ಣ ಪರಿಸ್ಥಿತಿ ಹೀಗಾಗಿದೆ, ನಾನು ಊಟ ಆಗೋಗ್ಬಿಟ್ಟಿದೆ, ದುರ್ವಾಸಮರು ಶಿಷ್ಯ ಸಮೇತ ಬಂದಿದ್ದಾರೆ, ಕೊಡ್ಲಿಕ್ಕೆ ಏನೇನು ವ್ಯವಸ್ಥೆ ಇಲ್ಲ, ಅದಕ್ಕೆ ನಿನ್ನ ಕರೆದಿದ್ದು ಅಂತ ಹೇಳಿದ ತಕ್ಷಣ ಕೃಷ್ಣ ಹೇಳ್ತಾನೆ, ಆ ಮಾತು ಆಮೇಲಾಗಲಿ, ನಾನು ಸಿಕ್ಕಾಗ್ಬಿಟ್ಟು ನನಗೆ ಹಸಿವೆ ಆಗಿದೆ ಅಂತ ಕೃಷ್ಣ ಹೇಳಿದ್ರೆ, ನನಗೆ ಭಾರಿ ಹಸಿವೆ ಆಗಿದೆ, ನನಗೆ ಕೊಡು ಮಗಳು. ಆದ್ರೆ ಕೃಷ್ಣ ನಾನು ಕರೆದಿದ್ದೇ ಇರಲಿಲ್ಲ ಅಂತ ಹೇಳೋದಕ್ಕೋಸ್ಕರ ನೀನು ಕೊಡುವಂತಕ್ಕೆ ನೀನೇ ಕೇಳ್ತಿಯಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಮೊದಲು ನನಗೆ ಕೊಡ್ಬೇಕು, ನೀನು ನಾನು ಕೊಡು, ಮುಂದಿನ ಕೆಲಸ ಆಮೇಲೆ. ದೇವರು ನಮಗೆ ಎಲ್ಲ ಹೇಳೋ ಮಾತು ಇದೇನೆ, ನಮಗೆ ಕೊಡಬೇಕು ಅಂತ ನನಗೆ ಕೇಳ್ತಿರಲ್ಲ, ಫಸ್ಟ್ ನೀವು ನನಗೆ ಕೊಡಿ ಅಂತ ಕೇಳುತ್ತಾರೆ. ಫಸ್ಟ್ ನನಗೆ ಕೊಡಿ, ಫೀಸ್ ಕಟ್ಟಿ ಪಾಠ ಮಾಡ್ತಾರೆ, ಸುಮ್ಮ ಸುಮ್ಮನೆ ಅಡ್ಮಿಷನ್ ಆಗಿಲ್ಲ, ನಂಬರ್ ಯಾಕೆ ಕೊಡ್ತಾರೆ, ಸೆಕ್ಷನ್ ಯಾವ್ದು ಅಡ್ಮಿಷನ್ ಆಗಿದೆ ಫಸ್ಟ್ ಅಂತ ಕೇಳುತ್ತಾರೆ. ಇವತ್ತು ಲೋಕದ ಪದ್ಧತಿ ಇದು ಒಂದು, ಅಡ್ಮಿಷನ್ ಆದ್ಮೇಲೆ ಸೆಕ್ಷನ್ ಅನೌನ್ಸ್ ಮಾಡ್ತಾರೆ ಹೊರತು ಯಾವ ಸೆಕ್ಷನ್ ಸಾರ್ ಅಂತ ಕೇಳಿದ್ರೆ ಹೆಸರು ನೋಡಿದ್ ಇಲ್ಲ ಹೋಗಿ ಫಸ್ಟ್ ಗೆಟ್ ಔಟ್ ಅಂತ ಕರೀತಾರೆ. ಎಂದ್ರಲ್ಲೇ ಆಗಿಲ್ಲ ಫಸ್ಟ್ ದೇವ್ರ ಭಕ್ತರು ಅಂತ ಹೇಳಿಬಿಟ್ಟು, ಅದಕ್ಕೆ ನಾನು ಕೊಡು ಫಸ್ಟ್ ನೀನೀಗ. ಇದು ತತ್ವ ಇದು, ಅದೇ ದೇವ್ರ ನಮ್ಮನ್ನು ಕೈಬಿಟ್ಟಿದ್ದೆ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ತಪ್ಪದು, ನಾವು ದೇವ್ರ ಮಾಡ ಕೈಬಿಟ್ಟಿದ್ದೇವೆ ಆಗ್ಲೇ. ಅದಕ್ಕೆ ದೇವ್ರ ಅನುಗ್ರಹ ಮಾಡ್ತಾ ಇಲ್ಲ. ದೇವರ ಸ್ಮರಣೆ ಮಾಡಿ ಭಕ್ತಿಯಿಂದ ಕರೀರಿ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ಪಿತೃ ಮಾತೃ ಗತಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಇದು ಯಾರದೋ ನಿಯಮ ಅಲ್ಲ, ಈ ನ್ಯೂಟನ್ ಸ್ಲಾಸ್ ಯಾರ ಸ್ಲಾಸ್ ಸೈನ್ಸಿಫಿಕ್ ಕ್ಲಾಸ್ ಅಲ್ಲ, ಇದು ಭಗವಂತನ ನಿಯಮ. ಇದು ಒಂದು ಇದನ್ನು ಕರೆದ್ರೆ ಇಮ್ಮಿಡಿಯೇಟ್ ಕೆಲಸ ಆಗಲೇಬೇಕು. ಅಮ್ಮ ದ್ರೌಪದಿ ನನಗೆ ಬೇಕು, ಕೃಷ್ಣ ನೀನು ಕೇಳ್ತಾ ಇದ್ದಿ, ಎಲ್ಲಿಂದ ಕೊಡೋದು ನಾನೀಗ, ಏನು ಇಲ್ಲ ಅದರೊಳಗೆ, ಪಾತ್ರೆ ಅದನ್ನೇ ತಗೊಂಡ್ ಬಾ ಅಂತ ಹೇಳಿದ್ರು ಪರವಾಗಿಲ್ಲ, ಪಾತ್ರೆನೇ ತಗೊಂಡ್ ಬಾ. ದೇವ್ರು ಹೇಳ್ತಾರೆ ಬರೀ ಪಾತ್ರೆಯಾದ್ರೆ ಕೃಷ್ಣಾರ್ಪಣ ಅಂತ ಹೇಳಿ ಕೊನೆ ಪಟ್ಟು, ಬರೀ ಪಾತ್ರೆಯಾದ್ರೆ ಇಟ್ಟು ಕೃಷ್ಣಾರ್ಪಣ ಅನ್ನಿ, ಹಾಗೆ ಮಾತ್ರ ಇರಬೇಡಿ. ಆಚಾರ್ಯರು ಮಾತಾಡೋದು ದ್ರವ್ಯಾಣಾಮ ಪ್ಯಭಾವೇತು ಸಲೀಲೇ ರಾತಿ ಪೂಜಿತ ಯೋಧದಾತಿ ಸ್ವಕಂ ಸ್ಥಾನಂ ಸತ್ವಯಾ ಕಿಂನ ಪೂಜಿತ. ದೇವ್ರ ಪೂಜೆ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ, ದೇವ್ರದಕ್ಕೆ ಇಲ್ಲ ಅನ್ಬೇಡಿ. ಏನಿಟ್ಟರು ದೇವ್ರ ತಗೊಡ್ತಾನ ಆಯ್ತೋ ಇಲ್ಲೋ, ಏನಿಲ್ಲ ಅದ್ರಲ್ಲಿ ಮನಸ್ಸಲ್ಲಿ ಅನ್ಕೊಳ್ಳಿ ಸಾಕು, ಮನಸ್ಸೇ ಚಿಂತಾ ಯಾಮಿ, ಮನಸ್ಸಲ್ಲಿ ಅನ್ಕೊಳ್ಳಿ ದೇವರಿರ ಪಾನೀಯಂ ಸಮರ್ಪಯಾಮಿ ಅನ್ಕೊಳ್ಳಿ. ಮನೆ ಮಳೆ ಬೆಳೆ ಸುರಿಯುತ್ತೆ, ಧಗ ಧಗ ಸುರಿಯುತ್ತೆ ಅಂತ ಹೇಳಿದ್ದಾರೆ. ದೇವರಿಗೆ ನಾರಾಯಣ ನೈವೇದ್ಯಂ ಸಮರ್ಪಯ ಬಾಯಿಲನ್ನೇ ನೀವು ಈಗಾಗಲೇ ಮನೆ ತುಂಬಾ ಅನ್ನ ತುಂಬಿ ಹೋಯ್ತು ಅಂತ. ಅದನ್ನು ರಿಯಲೈಸ್ ಮಾಡ್ಕೋಬೇಕು ಅಂದ್ರೆ ಕಥೆ ನೋಡ್ಬೇಕು ನಾವು. ನೋಡು ಕೃಷ್ಣ ಅಂತ ಪಾತ್ರ ಇಟ್ಟರು, ಕೃಷ್ಣ ನೋಡಿದಂತ ಹೀಗೆ ಹುಡುಕಿದಂತೆ ಪರಮಾತ್ಮ. ವಿಶ್ವತಶ್ಚತುರುತ ವಿಶ್ವತೋಮುಖ ವಿಶ್ವತೋಬಾಹುತ ವಿಶ್ವತಸ್ಪಾತ್. ದ್ರೌಪದಿ ಸ್ವಲ್ಪ ಇದೆಯಲ್ಲ ಅಂತ ಹೇಳಿದ್ದಂತ, ಸ್ವಲ್ಪ ಇದೆಯಲ್ಲ ನೋಡ್ತಾನೆ, ಒಂದು ಇಷ್ಟೇಷ್ಟು ಯಾವುದೋ ಒಂದು ಶಾಖ ಇಟ್ಕೊಂಡಿತ್ತಂತ. ನಮ್ಮ ಜನ ಬುದ್ಧಿವಂತರು ಕತೆ ಹೇಳುತ್ತಾರೆ, ದ್ರೌಪದಿ ಪಾತ್ರೆ ಸರಿಯಾದ ತೊಳೆದಕ್ಕೆ ಬರ್ತಿದ್ದಿಲ್ಲ. ಸೊ ನಾವು ಅಷ್ಟ ಕಟ್ಟ ತೊಳೆದ ಇದ್ದಿನ ಮೇಲೆ ಅಕಸ್ಮಾತ್ ಯಾರು ಬಂದ್ರೆ ಅದನ್ನು ಸ್ವಲ್ಪ ಕಿತ್ಕೊಂಡಕ್ಕೆ ಬರುತ್ತೆ ಅಂತ ಹೇಳಿ. ಅದಲ್ಲ, ಅವರ ಭಕ್ತಿ ಅವರ ವಿಶ್ವಾಸನೇ ಪರಮಾತ್ಮ ಶಾಖವನ್ನ ಪರಿವರ್ತನೆ ಮಾಡ್ತಾರೆ. ಇವತ್ತು ಸೈನ್ಸ್ ಪ್ರಕಾರ ಓದಿ ಎಷ್ಟೇ ತೊಳೆದಿರಿ ಒಂದು ಟ್ರೇಸ್ ಉಳ್ಕೊಂಡಿರುತ್ತದೆ, ಎಷ್ಟೇ ಟ್ರೇಸ್ ಸಿಮೆಂಟ್ ಎಷ್ಟೇ ತೊಳೆದಿರಿ ವಾಸನೆ ಬರ್ತಿರುತ್ತೆ ನೋಡಿದ್ರ, ಅದಕ್ಕೆ ನಮಗೆ ಕಣ್ಣಿಗೆ ಕಾಡದಂತೆ ಒಂದು ಪದಾರ್ಥ ತುಂಬಿಕೊಂಡಿರುತ್ತೆ. ದೇವರ ಅನಂತ ಮಾಡೋ ಶಕ್ತಿ ಪರಮಾತ್ಮನಿಗಿದೆ, ನೋಡೋ ಶಕ್ತಿ ಅವನಿಗಿದೆ, ತೋರಿಸ ಶಕ್ತಿ ಅವನಿಗಿದೆ. ಆದ್ರಿಂದ ನಮ್ಮ ಕೈಲಾದಷ್ಟು ನಾವು ಒಳ್ಳೆ ಕೆಲಸ ಮಾಡಲೇಬೇಕು. ಅಲ್ಲೂ ಮೀರಿ ದೇವರು ಮನೆ ಮಾಡುತ್ತಾನೆ. ದ್ರೌಪದಿ ಇಷ್ಟಿದೆ ನೋಡು, ತಗೊಂಡ್ಬಿಟ್ಟಾನೆ ಪರಮಾತ್ಮ. ಸುಧಾಮನ ಅವಲಕ್ಕಿ ತಿಂದ ಅಭ್ಯಾಸ ಇತ್ತಲ್ಲ ಕೃಷ್ಣನಿಗೆ, ಇದನ್ನು ತಗೊಂಡ, ಹಾಗೆ ಬಾಯಲ್ಲಿ ಇಟ್ಕೊಂಡಂತ ಕೃಷ್ಣ. ದ್ರೌಪದಿ ಭಾರಿ ಚೆನ್ನಾಗಿದೆ. ದೇವರ ಜೊತೆ ಬಹುಶಃ ಜಗತ್ತಲ್ಲಿ ಯಾರು ಹೊಗಳಲು ಸಾಧ್ಯ ಇದೆ? ಯಾರು ಏನೇ ಕೊಡಿ, ಉಪ್ಪು ಕಡಿಮೆ, ಕಾರ್ಯ ಕಡಿಮೆ, ಸಕ್ಕರೆ ಕಡಿಮೆ, ಏನಾದ್ರು ಅಂತಾರೆ ಒಂದಿಷ್ಟು ಬಿಡೋದಿಲ್ಲ. ಎರಡನೇ ಸತ್ ಕೇಳಲಿಲ್ಲ ಅದೊಂದು ತಿದ್ದಿದ್ದೇನೆ, ಎರಡನೇ ಸತ್ ಕೇಳಲಿಲ್ಲ, ಮೂರೇ ಸತ್ ಕೇಳಲಿಲ್ಲ, ಇವೆಲ್ಲ ಆಟೋ ಮಾಡ್ತಾನೆ ಇರ್ತಾರೆ. ಸಿಕ್ಕಾಬಟ್ಟೆ ತಿಂದು ಬೈಕೋತಾ ಹೋಗೋ ಜನ ಸಿಗ್ತಾರೆ. ಪರಮಾತ್ಮ ಅಷ್ಟು ತೋರ್ಬಿಟ್ಟು ದ್ರೌಪದಿ ಭಾರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜೋರ ತೆಗಿಬಿಟ್ಲಂತೆ ಪರಮಾತ್ಮ. ಪರಮಾತ್ಮನೇ ಚೆನ್ನ ವಸ್ತು, ಯಾವ ವಸ್ತು ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಪತ್ರಂ ದ್ರೌಪದ್ಯಾ ಶಾಕಲೇಶಾತ್ ಅಂತ ಹೇಳುತ್ತಾ, ಒಂದು ಪತ್ರ, ಇಷ್ಟೇ ಒಂದು ಪತ್ರ ಅಂತ ಹೇಳಿ ಎಲೆ ಅಂತ ಅಷ್ಟೇ ಅರ್ಥ. ನೋಡಿಬಿಟ್ಟು ಇಟ್ಕೊಂಡವನೇ ಭಾರಿ ಚೆನ್ನಾಗಿದೆ ದ್ರೌಪದಿ, ಭಾರಿ ತೃಪ್ತಿ ಆಯ್ತು ನನಗೆ ಅಂತ ಹೇಳಿರ್ತಾನೆ. ದುರ್ಮಾಸಿತ ಕೃಷ್ಣ ನಿನ್ನ ತೃಪ್ತಿ ವಿಷಯ ಆಗಿರಲಿ, ಅವ್ರ ಅಡಿಗೆ ಏನ್ ಮಾಡ್ಬೇಕೀಗ ಅಂತ ಕೇಳ್ತಾರೆ. ಅವ್ರ ಹೊಟ್ಟೆ ಏನಾಗ್ಬೇಕೀಗ, ಅವರೆಲ್ಲ ಕರೆ ಅಂತ ಹೇಳ್ತಾರೆ. ಅವರೆಲ್ಲ ಕರ್ಕೊಂಡ್ಬಿಡಿ ಊಟಕ್ಕೆಲ್ಲರನ್ನು. ಕೃಷ್ಣ ಏನಿಲ್ಲ ಅಂತ ಹೇಳಿದ್ರಲ್ಲ, ನೀವು ಕರ್ಕೊಂಡ್ ಬನ್ನಿ ಹೇಳ್ತೇನೆ. ಏನಿಲ್ಲ ಹೇಗೆ ಕರೆಯೋದು ಅಂತ ಕೇಳಿದ್ರೆ, ಅವ್ರು ಬಂದ್ರೆ ಯಾರು ಇರುತ್ತೆ, ಬಂದ್ರೆ ಕೇಳು ಫಸ್ಟ್ ಅಂತ ಹೇಳ್ತಾರೆ. ಅವ್ರು ಬಂದ್ರೆ ತಾನೆ ಇಲ್ಲಿಗೆ, ಫಸ್ಟ್ ಕರೀರಿ ಅವ್ರು ನೋಡೋಣ ಅಂತ ಹೇಳಿದನಂತೆ. ತಕ್ಷಣ ಓಡ್ತಾನೆ, ಸಹದೇವ ಕರ್ಕೊಂಡು ಬಾ ಅಂತ ಹೇಳಿದ್ದಾನೆ. ಸಹದೇವ ಹೋಗಿ ಕರ್ಕೊಂಡು ಬಾ, ಹೆಂಗೆಷ್ಟು ಪಾಪ ಮನೆ ಕೆಲಸಕ್ಕೆ ಅವ್ರ ಕಸೋ ಅಭ್ಯಾಸ, ಇವತ್ತು ನನ್ನ ಮನೇಲಿ ಇರೋದಿಲ್ಲ ಆದ್ರೆ ಸಿಗೋದಿಲ್ಲ ಮಕ್ಕಳು ಪಾಪ. ಅವ್ರು ಸಣ್ಣವನ್ ಕರ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಓಡಿದನಂತೆ ಸಹದೇವ. ಎಲ್ಲ ಗಂಗಾ ಸ್ನಾನ ಮಾಡ್ತಾ ಇರ್ತಾರೆ, ಏನ್ ಮ್ಯಾಜಿಕ್ ಗೊತ್ತಾ, ಮುಳುಗಿದ್ದಾರೆ ಎಲ್ಲರೂ ಸ್ನಾನ ಮಾಡ್ಲಿಕ್ಕೆ ಅಂತ ಹೇಳಿ. ಅವ ಕೃಷ್ಣ ಶಾಖ ಬಾಯಲ್ಲಿ ಇಟ್ಕೊಂಡಲ್ಲ, ಅಷ್ಟು ಎಲ್ಲರ ಹೊಟ್ಟೆ ತುಂಬಿದೆ, ಹೇಳೋದೇ ಕಷ್ಟ, ನೀರಿನಿಂದ ಹಾಗಾಗ್ಬಿಟ್ಟಿದೆ ಪಾಪ. ಎಲ್ಲ ನಿಂತ್ಕೊಂಡಿದ್ದಾರೆ, ಏಸಿ ಹೊಟ್ಟೆ ಸಿಕ್ಕಾಗುತ್ತೆ, ಭಾರ ಆಗಿಬಿಟ್ಟಿದೆ ಎಲ್ರಿಗೂ ಕೂಡ. ದುರಾಸರು ಮಾತಾಡಿದ್ರು, ದುರ್ವಾಸ ಬುರಿಗಡೆ ಗುರುಗಡೆ ನಮ್ಮ ಗತಿ ಏನೀಗ ಅಂತ ಕೇಳಿದ್ದ. ಏನು ಅಂತ ಕೇಳಿದ್ರೆ, ಊಟಕ್ಕೆ ಬೇರೆ ಬರ್ತೀವಿ ಅಂತ ಹೇಳಿಬಿಟ್ಟಿದ್ದೇವೆ ಅಲ್ಲಿಗೀಗ, ನಮ್ಮ ಹೊಟ್ಟೆ ಹೇಳುವ ಸ್ಥಿತಿಯಲ್ಲಿ ನಾವಿಲ್ಲ ಈಗ, ಏನೇನು ತನ್ನ ಸ್ಥಿತಿಯಲ್ಲಿಲ್ಲ, ಅಷ್ಟು ಜನ ಕಡಿಗೆ ಬೇರೆ ಮಾಡಿಬಿಟ್ಟಿರ್ತಾರ ಅವರೀಗ, ನಮ್ಮ ಗತಿ ಏನು ಅಂತ ಕೇಳ್ತಾ. ಅವರಂತ ನನ್ನ ಗತಿ ಹಾಗೆ ಆಗಿದೆ ಅಂತ ಪಾಪ, ನಂದು ಹಾಗೆ ಆಗೋಗ್ಬಿಟ್ಟಿದೆ ಈಗ, ಏನು ತಿನ್ನೋ ಸ್ಥಿತಿ ಇಲ್ಲ ನಿಲ್ಲ ಅಂತ ಅವರು ಹೇಳುತ್ತಾರೆ. ಏನ್ ಮಾಡೋದೀಗ, ಅಷ್ಟು ಜನ ಕೇಳಿ ಒಂದಿವಸ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದರೆ, ಎಷ್ಟೋ ಸರ್ತೆ ದುಡ್ಡು ಕೊಟ್ಟವರೇ ಗಲಾಟೆ ಮಾಡ್ತಾರೆ ಇಸ್ಕೊಂಡವರು, ಅಂತದ ನಾವು ಸುಮ್ಸುಮ್ನೆ ಬಂದವರು ಈ ಪಾಪ ಇಷ್ಟು ಹೇಳ್ಬಿಟ್ಟಿದ್ದೇವೆ, ಏನ್ ಮಾಡೋದು ಯೋಚನೆ ಮಾಡ್ತೇವೆ. ಸಹದೇವ ಬಂದೇ ಬಿಟ್ಟಂತೆ, ಬನ್ನಿ ಕೃಷ್ಣ ಹೇಗೆ ಕಳಿಸಿದ್ದಾರೆ, ಕೃಷ್ಣ ಬಂದ್ಬಿಟ್ಟಿದ್ದಾಗೆ ಈಗಾಗಲೇನೆ, ನೀವೆಲ್ಲ ಬರಬೇಕು ಊಟಕ್ಕೆ ಎಂದು ಕರಪ್ಟ್ ಅಷ್ಟು ಅವ್ರು ನೋಡ್ತಾ ಇದ್ದಾರೆ, ಗಾಬರಿ ಆಗಿಬಿಡುತ್ತಂತೆ. ಕೃಷ್ಣ ಬೇರೆ ಬಂದ್ಬಿಟ್ಟ, ಇನ್ನೊಂದು ಹೆದರಿಕೆ, ಅದಕ್ಕೆ ಬೇಯಿಸ್ಕೋಬೇಕಲ್ಲ ಜೊತೆಗೆ, ಕೃಷ್ಣ ಬೇರೆ ಬಂದ್ಬಿಟ್ಟಿದ್ದಾನೆ, ಭಾರಿ ಕಷ್ಟ ಅಂತ ಹೇಳಿದವರೇನೆ. ಇನ್ನು ಸಿಕ್ಕಾಕೊಂಡ್ರೆ ಉತ್ತರ ಕೊಡೋ ಸ್ಥಿತಿಯಲ್ಲಿ ಅವರಿಲ್ಲ. ಅವ್ರು ಹೇಳಿದ್ರಂತೆ, ನದಿ ಈ ಕಡೆ ಬಿಟ್ಟು ಮುಂದಕ್ಕೆ ಹಾಗೆ ಹೋಗಿ ಆ ಕಡೆ ಯಾರು ದಾಟಿ ಹೋಗ್ಬಿಟ್ರಂತೆ ಪಾಪ, ಈ ಕಡೆ ವಾಪಸ್ ಬರಲ್ಲ ಅಂತ ಯಾರು ಕೂಡ. ಪೂರ್ತಿ ಎತ್ಕೊಂಡು ಇದ್ರೆ ಇನ್ಮೇಲೆ ಈ ಕಡೆ ಕಣ್ಣೆ ನೋಡೋದಡ ಈ ಕಡೆ, ಏನು ಶಕ್ತಿ ಪಾಂಡವರ ಶಕ್ತಿ ಅಂತ ಹೊರಟ್ರಂತೆ. ಸಹದೇವ ಹೋಗಿ ಹೇಳ್ತಾನೆ, ಕೃಷ್ಣ ಅವ್ರು ಯಾರು ಬರಲೇ ಅಂತ, ಮೊದಲೇ ಹೇಳಿಲ್ಲ ನಾನೀಗ ಅಂತ, ಮೊದಲೇ ಹೇಳಿಲ್ಲ ಅವ್ರು ಯಾರು ಬರೋದಿಲ್ಲ ಅಂತ ಹೇಳಿಬಿಟ್ಟು. ಯಾತಕ್ಕೆ ಅಂತ ಕೇಳಿದ್ರೆ, ಕೃಷ್ಣ ಯಾವಾಗ ಒಂದ್ ಚೂರು ಬಾಯಿಕೊಂಡು ತೆಗೆದ, ಅಷ್ಟು ಜನರ ಹೊಟ್ಟೆ ತುಂಬೋಯ್ತಂತೆ. ಎಂತ ಮ್ಯಾಜಿಕ್ ಇದು, ಒಂದು ನಿಜವಾದ ಮ್ಯಾಜಿಕ್ ಅಂತ ಹೇಳ್ತಾರೆ. ಇವತ್ತು ನಾವು ತಿನ್ಬೇಕು ಅಂತಿದ್ರೆ, ನಾವು ತಿಂದ್ರೆ ಹೊಟ್ಟೆ ತುಂಬೋದಿಲ್ಲ ಆ ಶಾಸ್ತ್ರ ಹೇಳ್ತಾರೆ. ನಮ್ಮ ಹೊಟ್ಟೆ ತುಂಬಬೇಕು, ನಾವು ತಿಂದ್ರೆ ಹೊಟ್ಟೆ ತುಂಬೋದಿಲ್ಲ, ಯಾರಿಗೆ ಹಾಕ್ಬೇಕಾದ್ರ ದೇವರು ಕೂಡ ನಮ್ಮ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂದ್ರೆ ಬಿಂಬ ಪ್ರತಿಬಿಂಬ, ಬಿಂಬ ಪ್ರತಿ ಪ್ರಹ್ಲಾದರಾಜ ಹೇಳೋ ಮಾತು ಇದು ಒಂದು. ಪ್ರಹ್ಲಾದರಾಜ ಸಪ್ತಮಸ್ಕಂದದಲ್ಲಿ ಮಾಡೋ ಸ್ತೋತ್ರ ಇದು ಒಂದು. ಕೃಷ್ಣ ಎಂಥವನು ಗೊತ್ತೇ, ನಿಜವಾದ ಅರ್ಥದೊಳಗೆ ಪ್ರತಿಮುಖಶ್ಚ ಯಥಾಮುಖ ಶ್ರೀಹಿ ದೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂ ಜದಾತ್ ಅವಿದುಷ ಕರುಣೋ ವೃಣೀತೆ ಯಜ್ಜನ ಭಗವತೇ ವಿದಧೀತ ಮಾನಂ ತಚ್ಚಾತ್ಮನ ಪ್ರತಿಮುಖಶ್ಚ ಯಥಾಮುಖ ಶ್ರೀಹಿ. ಪ್ರಹ್ಲಾದ ಹೇಳ್ತಾನೆ, ಪರಮಾತ್ಮ ಬಿಂಬ, ನಾವೆಲ್ಲ ಪ್ರತಿಬಿಂಬರು, ಪ್ರತಿಬಿಂಬವಾದ ನಾವು ಏನೂ ತಗೊಳ್ಳೋ ಶಕ್ತಿ ನಮಗಿಲ್ಲ, ಅದು ಬರೋದು ಯಾವಾಗ ಬಿಂಬನೆ ಕೊಟ್ಟರೆ ಮಾತ್ರ. ಕರಡಿ ಮುಂದೆ ನಿಂತಿರ್ತೇವೆ, ನಮ್ಮ ನೋಡ್ಕೋತಾ ಇರ್ತೇವೆ, ಇದಕ್ಕಿದ್ದ ಕಿರೀಟ ಹಾಕೋಬೇಕು ಅನ್ಸುತ್ತೆ ಆ ಕರಡಿ ಒಳಗೆ. ಕರಡಿ ಕಿರೀಟ ಹಾಕಿದ್ರೆ ಕರಡಿ ಮೇಲೆ ಕೊಡುತ್ತೆ, ಅದಕ್ಕೆ ಮುಟ್ಟೋದಿಲ್ಲ. ಪ್ರತಿಬಿಂಬ ಕಿರೀಟ ಹೇಗೆ ಹಾಕ್ಬೇಕೀಗ, ಪ್ರತಿಬಿಂಬಕ್ಕೆ ನೀರು ಹೇಗೆ ಕುಡಿಸ್ಬೇಕು, ನಾವು ಕುಡಿದ್ರೆ ಅವ ಪ್ರತಿಬಿಂಬಕ್ಕೆ ಏನ್ ಮಾಡೋದು, ಕರಡಿನ ಬದ್ದೆ ಆಗುತ್ತೆ ಹೊರತು ಉಪಯೋಗ ಇಲ್ಲ. ನಾವು ಬಿಂಬ ಕುಡಿಯಕ್ಕೆ ಶುರು, ಅದು ಕುಡಿಯಕ್ಕೆ ಶುರು ಮಾಡ, ಬಿಂಬ ಟೋಪಿ ಹಾಕಿದ್ರೆ ಅದು ಟೋಪಿ ಆಗುತ್ತೆ, ಇದೇನ್ ಮಾಡಿದ್ರೆ ಆಭರಣ ಹಾಕೊಂಡ್ರೆ ಅದಕ್ಕೆ ಆಭರಣ ಬರುತ್ತೆ. ಅದಕ್ಕೋಸ್ಕರ ಮಾಡಿ ಮಾಡಿಸುವ ಪರಮಾತ್ಮರನ್ನ ಕರೀತಾರೆ. ಪ್ರತಿಬಿಂಬಕ್ಕೆ ಏನಾಗಬೇಕು ಅಂತಿದ್ರು ಕೂಡ ಅದು ಬಿಂಬಕ್ಕೆ ಫಸ್ಟ್ ಆಗುತ್ತೆ. ಅದಕ್ಕೆ ನಾವು ದೇವ್ರ ಪೂಜೆ ಯಾತಕ್ಕೆ ಮಾಡಬೇಕು ಅಂದ್ರೆ, ನಾವು ಬದುಕ್ಲಕ್ಕೆ ಮಾಡೋದು. ಓಂ ನಮೋ ನಾರಾಯಣಾಯ ಪಾನೀಯಂ ಸಮರ್ಪಯಾಮಿ, ದೇವ್ರಿಗೆ ನೀರು ಕೊಟ್ಟು ನಮಗೆ ನೀರು ಬರ್ಲಿಕ್ಕೆ ಶುರುವಾಯ್ತಾಗಲಿ. ಈಗ ಬಿಂಬ ಕೊಟ್ಟಿವಲ್ಲ, ಲೈಟ್ ಬಿಲ್ ಕೊಟ್ಟ ಲೈಟ್ ಬಂತು, ಕರೆಂಟ್ ಬಂತು, ವಾಟರ್ ಬಿಲ್ ಕೊಟ್ಟ ವಾಟರ್ ಬಂತು, ಅಷ್ಟೇ ಸಿಂಪಲ್ ಲಾಜಿಕ್. ಅದು ದೇವರಿಗೆ ಕೊಟ್ಟ ದೇವರು ವಾಟರ್ ಬಿಲ್ ಕೇಳೋದಿಲ್ಲ, ವಾಟರ್ ಕೇಳ್ತಾನಷ್ಟೇ. ನಾವು ವಾಟರ್ ಕೊಟ್ಬಿಡೋದು ಕೊಡ ಇವರಿಗೆ, ನಮ್ಮ ತಲೆ ಮೇಲೆ ಯಾಕೆ ಕಳಿಸ್ತಾರೆ, ಅಷ್ಟು ತಗೊಳ್ಳೋದಿಲ್ಲ. ವಾಟರ್ ಡಿಪಾರ್ಟ್ಮೆಂಟ್ ವಾಟರ್ ಕೊಟ್ಟರೆ ಒಪ್ಪೋದಿಲ್ಲ, ದುಡ್ಡು ಕೊಡ್ಬೇಕು ಅವರಿಗೆ. ದೇವ್ರು ಹಾಗಲ್ಲ, ವಾಟರ್ ಬೇಕಾ ವಾಟರ್ ಕೊಡಿ, ಹಣ್ಣು ಬೇಕಾ ಹಣ್ಣು ಕೊಡಿ, ಅನ್ನ ಬೇಕಾ ಅನ್ನ ಕೊಡಿ, ಅದಿಷ್ಟು ನಾನು ವಾಪಸ್ ಕೊಡ್ತೇನೆ. ಒಂದು ಅಗಳಿಗೆ ಒಂದು ಕೊಡೋದಿಲ್ಲ, ಒಂದು ಕೊಡಕ್ಕೆ ಒಂದು ಕೊಡ ಕೊಡೋದಿಲ್ಲ. ಅನಂತ ಮಡಿ ಮಾಡಿ ಅಕ್ಷಯಂ ಕರ್ಮ ಎಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ. ಸ್ಮರಿಸುವವರ ಅಪರಾಧಗಳ ತಾಸ್ಮರಿಸ ಸಕಲಿಷ್ಟ ಪ್ರದಾಯಕ ಮರಳಿ ತನ ಗರ್ಪಿಸಲು ಕೊಟ್ಟುದು ಅನಂತ ಮಡಿ ಮಾಡಿ. ದೇವರಿಗೆ ಕೊಡಿ ಅನಂತ ಮಡಿಯಾಗಿ. ಹಿಂದಿನ ಕಾಲದಲ್ಲಿ ಹಾಗೆ ಬದುಕಿದ್ದಿದ್ದಕ್ಕೆ ಅವರು ಅಂತ ಬಡವರು ಅಂದ್ರೆ ಭಾರಿ, ಹಿಂದಿನ ಕಾಲ ದುಡ್ಡು ಸಿಗೋದು ಭಾರಿ ಕಷ್ಟ ಇದ್ದ ಕಾಲ. ಒಂದೊಂದು ರೂಪಾಯಿ ಹತ್ತು ಹತ್ತು ಪೈಸೆಗೆ ಅಷ್ಟು ಬೆಲೆ ಇದ್ದ ಕಾಲ. ಆಗ ಒಂದು ಕಾಸು ಕೇಳಿರ್ಬೇಕು ಯಾರು ಕೂಡ. ಇವತ್ತು ಕಾಸು ರೂಪಾಯಿಗೆ ಬೆಲೆ ಇಲ್ಲ, 5 ರೂಪಾಯಿ ಕಡಿಮೆ ಕೂಡ ಏನಾದ್ರೂ ಮಾಡಿ ಹೊಟ್ಟೆ ತುಂಬಾ ಊಟ ಹಾಕ್ತಿದ್ದ ಕಾಲ ಇತ್ತು. ಅದಕ್ಕೇನಾಗಿತ್ತು ಅವರಿಗೆ, ಇಲ್ಲ ಅಂತಾನೆ ಇರಲಿಲ್ಲ ಅವ್ರು. ಇವತ್ತು ಗಂಡನು ಕೆಲಸ ಮಾಡ್ತಾರೆ, ಹೆಂಡತಿ ಕೆಲಸ ಮಾಡ್ತಾಳೆ, ನೋಡಿದ್ರೆ ಯಾರೇ ಬಂದ್ರೆ ಬಿವೇರ್ ಆಫ್ ಡಾಗ್ಸ್ ಹಾಕ್ಬಿಟ್ಟಿರ್ತಾರೆ. ನಮಗೆ ಇಲ್ಲ, ನಿಮಗೇನು ಕೊಡೋಣ ಅಂತ ಬೋರ್ಡ್ ಹಾಕಿರ್ತಾರೆ. ಯಾಕೆ ಅವ್ರಿಗೆ ಸಿಗದಕ್ಕೋದೇ ಇಲ್ಲ. ಅದು ಒಂದು, ನಾವು ದುಡಿದ್ರೆ ನಮ್ಮಲ್ಲಿ ಹಣ ಬಂದ್ರೆ ಎಂದು ಪ್ರಯೋಜನ ಇಲ್ಲ. ದೇವರಿಗೆ ಹಣ ಕೊಡಿ, ಆಗ ಅಕ್ಷಯವಾಗುತ್ತೆ ಅಂತ ಹೇಳಿದ್ದಾರೆ. ದೇವರಿಗೆ ಅನ್ನ ಕೊಡಿ, ಅನ್ನ ಅಕ್ಷಯ, ನೈವೇದ್ಯ ಮಾಡಿ ಸಾಕು, ಮನೆಯಲ್ಲಿ ನೈವೇದ್ಯ ಮಾಡಿ ಊಟ ಮಾಡಿ, ಮನೆ ಜನಕ್ಕೆಲ್ಲ ಸಾಕಾಗುತ್ತೆ. ನೈವೇದ್ಯ ಮಾಡಿದ್ರೆ ಹಾಗೆ ತಿನ್ನಿ, ಎಷ್ಟು ತಿಂದ್ರೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಹರಿದು ಎತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಶಾಸ್ತ್ರದ ಮಾತದವರು, ಯಾರ ಮನೆಯಲ್ಲಿ ದೇವರಿಗೆ ನೈವೇದ್ಯವಾಗುತ್ತೋ ಅವನಿಗೆ ದೇವರಿಗೆ ನೈವೇದ್ಯ ಹಾಕಿದ ಪುಣ್ಯ ಅಷ್ಟೇ ಬರೋದಿಲ್ಲ. ತತ್ರ ಭುಂಕ್ತೆ ಜಗತ್ರಯಂ, ಮೂರು ಲೋಕಕ್ಕೆ ಅನ್ನ ಹಾಕಿದ ಪುಣ್ಯ ಬರುತ್ತೆ. ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಪುಣ್ಯಕಾರ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ, ಮೂರು ಲೋಕಕ್ಕೆ ಅನ್ನ ಹಾಕಿದ ಪುಣ್ಯ ಬರುತ್ತೆ. ಹಾಕೋದು ಒಬ್ಬ ದೇವರಿಗೆ, ಮುಟ್ಟೋದು ಅಷ್ಟು ಜನಕ್ಕೆ. ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾರೆ, ಇಡೀ ಸಮಾಜಕ್ಕೆ ಮುಟ್ಟುತ್ತೆ. ಆ ಕಾಲ್ರಿ ಕೊಟ್ಟು ಹೊತ್ಕೊಂಡು ಹೋಗ್ಬಿಡ್ತಾರೆ ಕಡೆ ಉಪಯೋಗ. ದೇವರಿಗೆ ಕೊಡೋ, ಸರ್ಕಾರಕ್ಕೆ ಕೊಡೋ ಟ್ಯಾಕ್ಸ್ ಕೊಡೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ದೇವರಿಗೆ ಅರ್ಪಣೆ ಮಾಡಿದ್ರ ಕಾನ್ಸೆಪ್ಟ್. ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಈ ಕಥೆ ಕೇಳಿದ ಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ದೇವ್ರ ಪೂಜೆ ಪ್ರಾರಂಭ ಆಗಬೇಕು, ಪ್ರತಿಯೊಬ್ಬರ ಮನೆ ನೈವೇದ್ಯ ಮಾಡೋ ಅಭ್ಯಾಸ ಶುರುವಾಗಬೇಕು. ಆಗ ನಿಜವಾಗಲೂ ಕೂಡ ಪಾಂಡವರ ವನವಾಸದ ಕಥೆ ನಮ್ಮ ವನವಾಸ ತಪ್ಪಿಸಿಬಿಡುತ್ತ ಅಂತ ಕಥೆ. ಉಪವಾಸ ವನವಾಸ ನಮ್ಮ ಜನ್ಮದಲ್ಲೇ ಅನ್ನ ಇಲ್ಲ ಅಂತ ಆಗೋದು, ಜನ್ಮದಲ್ಲೇ ನಮಗೆ ಅಭಾವ ಅಂತ ಅನಿಸೋದೇ ಇಲ್ಲ. ಅಷ್ಟು ನಮಗೆ ಪದಾರ್ಥ ಇರೋ ದೊಡ್ಡದಲ್ಲ, ತಿನ್ನೋ ಶಕ್ತಿ ಕೊಡ್ಬೇಕಲ್ಲ ದೇವರು ನಮಗೆ. ಬೇಕಾಗ್ತಿದೆ ನೂರಾರು ರೋಗ ಅವರಿಗೆ, ಅನ್ನ ಮುಟ್ಟಬೇಡ ಅಥವಾ ಏನ್ ಮಾಡ್ತೀರಿ ತಗೊಂಡೀಗ, ಅನ್ನ ಇದೆ ತಮಾಷೆ ಹೇಳ್ತಿರ್ತಾರೆ. ಮೊದಲೆಲ್ಲ ಅನ್ನ ಬೇಕು ಅಂತ ದುಡಿತಾನಂತೆ ಪಾಪ, 50 ವರ್ಷದವರೆಗೆ ಅನ್ನ ಅನ್ನಕ್ಕೋಸ್ಕರ ದುಡಿತಾನಂತೆ. ಅವ ಡಾಕ್ಟರ್ ಹೇಳ್ತಾನೆ ಅನ್ನ ತಿನ್ನಬೇಡ, ಡಯಾಬಿಟಿಸ್ ಶುರುವಾಗಿದೆ ತಿನ್ಬೇಡ ಅಂತ ಹೇಳ್ಬಿಡ್ತಾನೆ. ಮಾಡಿದ್ದ ಅನ್ನಕ್ಕೋಸ್ಕರ ಅವನ ಪತ್ಯ ಅನ್ನನೇ ತಿನ್ನಬೇಡ ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತ, ಬರೀ ಅನ್ನ ದುಡಿದ್ರೆ ಆಗೋದಿಲ್ಲ. ಅನ್ನಂ ಅನ್ನಾದ ಏವತ ವಿಷ್ಣು ಸಹಸ್ರ ಹೇಳುತ್ತೆ, ನಿಜವಾದ ಅನ್ನ ಅಂದ್ರೆ ಅದ್ಯತೆ ಇತಿ ಅನ್ನಂ. ಪರಮಾತ್ಮ ಈ ಜಗತ್ತನ್ನು ತಿನ್ನುವವನು, ಅನ್ನು ಅನ್ನ ತಿಂತೇವೆ ಅದರಿಂದ ನಾವು ಬದುಕ್ತೇವೆ, ದೇವರಿಂದ ನಾವು ಬದುಕಿದ್ದೇವೆ. ಅದಕ್ಕೆ ದೇವರಿಗೆ ಅನ್ನ ಅಂತ ಕರೀತಾರೆ, ದೇವರನ್ನ ಅನ್ನ ಅಂತ ಕರೀತಾರ. ಆದ್ರಿಂದ ಅನ್ನ ಚಪಾತಿ ಅಂತ ಕರೀತಾರ, ಇಡ್ಲಿ ಅಂತ ಕರೀತಾರ ಅಂತ ಕೇಳಬೇಡಿ. ನಾವು ತಿನ್ನೋದಕ್ಕೆಲ್ಲ ಅನ್ನ ಅಂತಾನೆ ಹೆಸರು, ಏನು ತಿಂದ್ರು ಕೂಡ ಅದಕ್ಕೆ ಅನ್ನ. ಆದ್ದರಿಂದ ನಾವು ಏನು ಬೇಕೋ ದೇವರಿಗೆ ಅರ್ಪಣೆ ಮಾಡಿದರೆ ಅನಂತವಾಗತ್ತೆ ಅನ್ನೋ ಕಥೆಯನ್ನ ದ್ರೌಪದಿಯ ಕಥೆಯಲ್ಲಿ ಹೇಳಿ ದ್ರೌಪದಿ ತೋರಿಸ್ತಾರೆ. ಆದ್ರೆ ಯಾರದೋ ಶಾಕಲೇಶಿಗೆ ಪರಮಾತ್ಮ ತೃಪ್ತನಾಗಲಿಲ್ಲ, ದ್ರೌಪದಿ ಕೊಟ್ಟಿದ್ದಕ್ಕೆ ತಗೊಂಡ ಪರಮಾತ್ಮ. ದ್ರೌಪದಿ ಕೊಟ್ಟಿದ್ದು ತಗೊಂಡೆ ಹೊರತು ಬೇರೆ ಅಲ್ಲ. ದ್ರೌಪದಿ ಕೊಡೋದು ಅಂದ್ರೆ ಏನು, ಸರಸ್ವತಿ ಭಾರತಿ ಅಂತ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನಿಗಳ ನೈವೇದ್ಯ ಮಾಡಿದ್ರೆ ಮಾತ್ರ ಪರಮಾತ್ಮ ತಗೊಳ್ತಾನೆ ಹೊರತು ಯಾರೋ ಮಾಡಿದ್ರೆ ತಗೊಳ್ಳೋದಿಲ್ಲ. ಇದು ವಿಶೇಷ, ಜ್ಞಾನಿಗಳಿಗೆ ಜ್ಞಾನಿಗಳ ನೈವೇದ್ಯ ಮಾಡಬೇಕೇ ಹೊರತು ಉಳಿದವ್ರ ನೈವೇದ್ಯ ಮಾಡಿ ಪ್ರಯೋಜನ ಇಲ್ಲ. ಜ್ಞಾನ ಅಂದ್ರೆ ಏನು, ಆ ಅನ್ನದಲ್ಲಿ ಯಾರಿದ್ದಾರೆ, ದೇವ್ರು ಹೇಗೆ ತಗೊಳ್ತಾರೆ, ನೈವೇದ್ಯ ಮಾಡೋದು ಅಂದ್ರೆ ಏನು ಅನುಸಂಧಾನ ಗೊತ್ತಿರ್ಬೇಕು. ಅವ್ರು ಲೈಟ್ ದೀಪ ಹಾಕುವಂತ ಎರಡು ದೀಪ ಹಾಕುವಂತ ಯಾರೋ ಅಂದ್ರು, ಸೀಮೆಣ್ಣೆ ದೀಪ ಇದ್ದ ಅಭ್ಯಾಸ ಪಾಪ, ಹೋದಾಗ ಬ್ಯಾಸ್ಟರ್ ಇಟ್ಕೊಂಡ್ಬಿಡ್ತಾರೆ ಕೆಳಗೆ ದಪ್ಪ ಅನ್ನೋದು ಬಲ್ಪ್ ಅಷ್ಟೇ, ಎಲೆಕ್ಟ್ರಿಕ್ ಬಲ್ಪ್ ಹಚ್ಚೋ ರೀತಿ ಅಲ್ಲದು, ಸ್ವಿಚ್ ಹಾಕ್ಬೇಕು ಅದಕ್ಕೆ. ಸ್ವಿಚ್ ಹಾಕಿದ್ರೆ ಬಲ್ಪ್ ಹತ್ತೆ ಹೊರತು ಮ್ಯಾಚ್ಪಾಸ್ ತಗೊಂಡು ಕೆರೆದ್ರೆ ಅದು ಹತ್ತೋದಿಲ್ಲ. ಯಾಕಂದ್ರೆ ಆ ನಾಲೆಜ್ ಬೇಕು ಅದಕ್ಕೆ. ನೈವೇದ್ಯ ಮಾಡೋದ್ರ ಒಂದು ಕ್ರಮ ಇದೆ, ಕೆಲವರು ದೇವ್ರ ನೈವೇದ್ಯ ಅಂತ ಬಾಯಿ ತುಂಬಾ ಹಚ್ಚಿಬಿಡೋದು, ಹೋಗ್ಬಿಡು ದೇವರಿಗೆ, ದೇವರಿಗೆಲ್ಲ ಮೈ ಮೇಲೆ ಎಂಜಲ್ ಮಾಡಿಬಿಡೋದು. ಇದು ದೇವ್ರ ನೈವೇದ್ಯದ ಕ್ರಮ ಅಲ್ಲ, ಚಿಂತನೆ ಅಂತ ಕ್ರಮ ಇದೆ. ಹೌದು, ಬ್ಯಾಂಕ್ ದುಡ್ಡು ಹಾಕಬಾರ್ದು ಕಿಡಿಕೆಯಲ್ಲಿ ಹಾಕ ಬಂದ್ಬಿಟ್ಟ, ಒಂದು 1 ಲಕ್ಷ ರೂಪಾಯಿ ಕೊಟ್ಟಿದ್ರು ಕಿಡಿಕೆಯಲ್ಲಿ ಬಿಸಾಕ್ ಬಂದ್ಬಿಟ್ಟ, ಯಾರು ಜೋಬ್ ಹಾಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಬ್ಯಾಂಕ್ ದುಡ್ಡು ಇಡೋದು ಹಾಗೇನಾ, ಚಲನ್ ಫಿಲಪ್ ಮಾಡಿ ಕೊಟ್ಟು ರಸೀದಿ ತಗೊಂಡು ಹೋಗ್ಬೇಕಲ್ಲ, ಅದು ಕಾನ್ಸೆಪ್ಟ್. ಬ್ಯಾಂಕ್ ದುಡ್ಡು ಇಡಬೇಕು, ನಾಲೆಡ್ಜ್ ಆಗಿರಬೇಕು. ದೇವ್ರ ನೈವೇದ್ಯ ಮಾಡಬೇಕು, ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇಲ್ಲದೆ ಇದ್ದ ದೇವ್ರ ನೈವೇದ್ಯ ಮಾಡಿದ್ರೆ ಅದು ಅವನ ನೈವೇದ್ಯ ಆಯ್ತು, ದೇವ್ರ ನೈವೇದ್ಯವಾಗೋದಿಲ್ಲ, ಅವನು ತಿಂದು ಬಿಟ್ಟಾಗಲಕ್ಕ ಅಷ್ಟೇ. ಅದಕ್ಕೆ ಜ್ಞಾನ ಬೇಕು. ಆ ದ್ರೌಪದಿ ಯಾರು ಈ ಮಧ್ಯೆ ಅಕ್ಷಯ ಪಾತ್ರೆಯಿಂದ ನೈವೇದ್ಯ ಮಾಡಿ, ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆ ಅಂದ್ರೆ ನಿಜವಾದ ಅರ್ಥದಲ್ಲಿ ನಾವು ಏನು ಜ್ಞಾನ ಸಂಪಾದನೆ, ಎಲ್ಲವೂ ಕ್ಷಯನೇ, ಜ್ಞಾನ ಒಂದೇ ಅಕ್ಷಯ. ಜಗತ್ತಿನ ಎಲ್ಲವೂ ಶಾಂತ, ಜ್ಞಾನ ಒಂದೇ ಅನಂತ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ ಜ್ಞಾನೇನ ಇವ ಪರಂಪದಂ. ದ್ರೌಪದಿ ಯಾರು, ಭೀಮ ಪತ್ನಿ, ಭೀಮಸೇನ ಸಾಕ್ಷಾತ್ ಶ್ರೀಮದ್ ಆಚಾರ್ಯ. ಆಚಾರ ಸಿದ್ಧಾಂತಕ್ಕೆ ಅನುಗುಣವಾದದ್ದೇ ಜ್ಞಾನ ಹೊರತು ಬೇರೆಯದು ಜ್ಞಾನ ಅಲ್ಲ. ಅಂತ ಜ್ಞಾನಕ್ಕೆ ಭಗವಂತ ಇದ್ದಲ್ಲಿ ಬಂದು ತಗೊಂಡು ಹೋಗ್ತಾನಂತ, ಅದು ವಿಶೇಷ. ಇದ್ದಲ್ಲಿ ಬಂದು ತಗೊಂಡು ಹೋಗ್ತಾನೆ, ಅಲ್ಲಿಯವರಿಗೆ ಹೋಗ್ಬೇಕಾಗಿಲ್ಲ, ಇದ್ದಲ್ಲಿ ಬರ್ತಾನೆ ಪರಮಾತ್ಮ, ಸ್ವೀಕಾರ ಮಾಡ್ತಾನೆ. ಇಂಥ ದುರ್ವಾಸಾತಿಥ್ಯದ ಫಲ ದುರ್ಯೋಧನ ತಿಳ್ಕೊಂಡಿದ್ದ. ನಾ ಪಾಂಡವರ ಕಥೆ ಮುಗೀತು ಅಂತೇಳಿ ಅರ್ಥ ಗೊತ್ತಿರುತ್ತೆ, ಅವನ ಕಥೆನೇ ಮುಗಿತಾ ಇದೆ ಹೊರತು ಪಾಂಡವರ ಕಥೆ ಮುಗಿಲಿಲ್ಲ. ಅವನ ಕಥೆನೇ ಮುಗಿ, ದುರ್ವಾಸರ ಕಡೆ ಹೋದವ್ರು ತಲೆ ಹಾಕ್ಲಿಲ್ಲ ಅಂತ, ಮತ್ತೆ ಇನ್ನೂ ಇಂಥ ಕೆಲಸ ಮಾಡೋದಿಲ್ಲ ನಾನು. ಅವ್ರು ಮಾತಾಡ್ಕೊಂಡ್ರ ಅವ್ರ ಶಿಷ್ಯರ ಜೊತೆಗೆ, ನಾನು ಒಬ್ಬ ಅಂಬರೀಷನ್ ತಂಟೆ ಹೋಗಿನೇ ಪದಿತ ಎದ್ದು ಹೋಗ್ಬಿಟ್ಟಿದ್ದೇನೆ, ಇಷ್ಟು ಜನ ಪಾಂಡವರು ಬೇರೆ ಗಂಟು ಬಿದ್ದಿದ್ದಾರೆ, ಏನ್ ಮಾಡಲಿ ಅನ್ಕೊಂಡಿರ್ತ. ಒಬ್ಬ ಅಂಬರೀಷ್ ಅದನ್ನು ಗೋಳಾಡಿಸಿಬಿಟ್ಟ, ಆ ತಂಟೆ ಮಾಡ್ಲಿಕ್ಕೆ ಹೋಗಿದ್ದು ಪದಿತ ಆಯ್ತಲ್ಲ, ಅವ್ರ ಚಕ್ರ ಬಂದು ಇದು ಮಾಡಿ 3 ಲೋಕ ಸುತ್ತಿ ಪದಿತ ಹೋಗ್ಬಿಟ್ರು ಪಾಪ. ಒಬ್ಬ ಅಂಬರೀಷ್ ಹಾಗೆ ಮಾಡಿದ, ಇವರು 5 ಜನ ಪಾಂಡವರು, ಅದರಲ್ಲಿ ಅಂಬರೀಷ್ ಅಂತ ಭಾರಿ ಮೇಲೆ ಇರೋದೆಲ್ಲ ಕೂಡ, ನನ್ನ ಗತಿ ಇರೋದು ಅವ್ರಿಗೆ ಗಾಬರಿ ಐತೆ ಅಂತ ಪಾಪ. ದುರ್ಯೋಧನ ಕಡೆ ಹೋಗಿದ್ದಕ್ಕಾದ ದುರಂತ ಇದು ಒಂದು. ನಾನು ಪಾಂಡವರು ನೋಡಿ ಹೇಗೆ ಪಾಂಡವರ ಸ್ವಾಗತ ಮಾಡೋ ರೀತಿ ಹೇಗಿದೆ, ದುರ್ಯೋಧನ ಅಂಡು ಅಡ್ವಾಂಟೇಜ್ ಹೇಗೆ ತಗೊಳ್ತಾನೆ. ಅವನು ನೈವೇದ್ಯ ಮಾಡಿದ್ದು ದುರ್ವಾಸರಿಗೆ, ಅದರಿಂದ ಕ್ಷಯ ಆಯಿತು. ಇವ್ರ ನೈವೇದ್ಯ ಕೃಷ್ಣನಿಗೆ ಅಕ್ಷಯ ಆಗೋಯ್ತು. ಆದ್ರಿಂದ ಏಪ್ಯನ್ಯ ದೇವತಾ ಭಕ್ತಾಹ ಸದ್ಯ ಯಜಂತೆ ಶ್ರದ್ಧಯಾನ್ವಿತಾಹ, ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಿಜವಾಗಲೂ ಕೂಡ ನೈವೇದ್ಯಕ್ಕೆ ಅರ್ಹತೆ ಇರೋದು ಯಾರು ಅಂದ್ರೆ ಭಗವಂತನಿಗೆ ಮಾತ್ರ, ಅವನು ಸ್ವೀಕಾರ ಮಾಡಬೇಕು. ಇದನ್ನು ನಾವು ದೇವರು ನೈವೇದ್ಯ ಮಾಡದೆ ತಿನ್ನೋ ಅಭ್ಯಾಸ ಹೇಗೆ ಅಂದ್ರೆ, ಟ್ಯಾಕ್ಸ್ ಕೊಡದೆ ಬರ್ಕೋ ಜೀವನ ಇದ್ದಾಗಷ್ಟೇ. ಟ್ಯಾಕ್ಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಇವನು ಸರ್ಕಾರಕ್ಕೆ ಆನ್ಸರಬಲ್ ಆಗ್ತಾನೆ. ನೈವೇದ್ಯ ಮಾಡೋದಿಲ್ಲ ಅಂದ್ರೆ ದೇವರಿಗೆ ಆನ್ಸರಬಲ್ ಆಗ್ತೇನೆ. ಸರ್ಕಾರಕ್ಕೆ ಒಂದು ಲಿಮಿಟ್ ಇದೆ, ಇನ್ಕಮ್ ಟ್ಯಾಕ್ಸ್ ಕೊಡ್ಬೇಕಾದ್ರೆ ಒಂದು ಲಿಮಿಟ್ ಇದೆ. ದೇವರಿಗೆ ಹಾಗಲ್ಲ, ಏನಿದೆಯೋ ಅಷ್ಟನ್ನು ಕೊಡು ಕೃಷ್ಣ ಅರ್ಪಣ ಅನ್ನಕ್ಕೆ. ಆ ಕೊಡದೆ ತಿಂದ್ರೆ ಯೋಹುಂಕ್ತೆ ಸ್ತೇನ ಏವ ಸಹ, ಅವನು ಕಳ್ಳ ಅಂತ ಕರೀತಾನೆ. ದೇವರಿಗೆ ಇಷ್ಟನ್ನೇ ಕೊಡಿ ಅಂತ ಏನು ಶಾಸ್ತ್ರ ಹೇಳೋದಿಲ್ಲ. ದಿವಸ ನೀವು ಮಂಡಿಗೆ ಮಾಡಿ, ದಿವಸ ಖೀರ್ ಮಾಡಿ, ದಿವಸ ಕಾಸಿ ಹಲ್ವಾ ಮಾಡಿ, ದಿವಸ ಮೈಸೂರು ಪಾಕ್ ಮಾಡಿ ದೇವರು ಕೇಳೋದಿಲ್ಲ. ನೀವೇನ್ ತಿಂತೀರೋ ನೈವೇದ್ಯ ಮಾಡಿ ಅಷ್ಟೇ. ನೀವು ಏನ್ ಮಾಡ್ತೀರಲ್ಲಪ್ಪ ಅದ ನಮಗೆ ಕೊಡಿ ಅಂತ, ಈರುಳ್ಳಿ ಬೆಳ್ಳುಳ್ಳಿ ಕೊಡಿ ಅಂತ ಕೇಳೋದಿಲ್ಲ. ಮತ್ತೆ ಅದನ್ನು ತಂದು ಕೊಡಾಗಿಲ್ಲ. ಅದು ಅರಿಷೇದ ಹೇಳ್ತಾರೆ, ಎಂದು ನಿಷಿದ್ಧ ಪದಾರ್ಥಗಳಿಂದ ದೇವರನ್ನ ಆರಾಧನೆ ಮಾಡಬೇಡಿ. ಯಾಕೆ ನಾವು ತಿನ್ನಬಾರ್ದು ದೇವರು ತಗೊಳ್ಳೋದಿಲ್ಲ, ಅದು ದೇವರಿಗೆ ಪ್ರಶ್ನೆ ಇಲ್ಲ. ಆದ್ರೆ ನಾವು ತಿನ್ನಬಾರ್ದು ಅಂತ ದೇವರು ಹೇಳಿರೋದ್ರಿಂದ ದೇವರು ತಗೊಳ್ಳೋದಿಲ್ಲ. ಆಚಾರ ಸ್ಪಷ್ಟ ಹೇಳ್ತಾರೆ, ನತು ಅವಿಹಿತ ಪತ್ರಾದಿ ತಸ್ಯ ನಿಷಿದ್ಧತ್ವೇನ ಮುಕ್ತೇಹೇ ವಾರಾಹಾದವು. ಬಹಳ ಮುಖ್ಯ ಇದು. ಇಂಥ ನೈವೇದ್ಯದ ಕ್ರಮ ದ್ರೌಪದಿ ದೇವಿಯಿಂದ ತಿಳ್ಕೊಳ್ತಾ ಇದ್ದೇವಲ್ಲ. ಇನ್ನೊಂದು ಹೆಂಗಸರು ಭಾರಿ ಖುಷಿಯಾಗಬೇಕು, ದ್ರೌಪದಿ ಕೊಟ್ಟಿದ್ರೆ ಪರಮಾತ್ಮ ಸ್ವೀಕಾರ ಮಾಡಿಬಿಟ್ಟ. ಅಂದಮೇಲೆ ಮನೆಯಲ್ಲಿ ಯಜಮಾನರಿಲ್ಲದ ಹೋದ್ರೆ ಹೆಂಗಸರು ಯಾರು ಯಜಮಾನ ಹಾಗೂ ಊರಲ್ಲಿಲ್ಲ ಬಿಡಿ, ಇವತ್ತು ಬದನೆಕಾಯಿ ಸರಿ ಅಂತ ತಿನ್ನಕ್ ಹೋಗಬಾರ್ದು. ಮತ್ತೆ ದೇವರಿಗೆ ಮನೆಯಲ್ಲಿ ಅಡಿಗೆ ಮಾಡ್ತೀವಲ್ಲ, ಮನೆ ಯಜಮಾನ ಇರಬೇಕು, ಊರಲ್ಲಿಲ್ಲ, ಯೋಚನೆ ಇಲ್ಲ, ಮಾಡಿದಳಿ ಕೃಷ್ಣಾರ್ಪ ಅಂದ್ರೆ ದೇವರು ತಗೊಂಡ್ಬಿಡ್ತಾನೆ. ಬಹಳ ಸಿಂಪಲ್ ನೈವೇದ್ಯ, ಬಹಳ ಸಿಂಪಲ್. ಅವರಿಗೆ ದ್ವಾದಶೋತ್ರ ಹೇಳಬೇಕಾಗಿಲ್ಲ, ಅವರೇನು ಭೂಭೋತ್ಸವ ಹೇಳಬೇಕಾಗಿಲ್ಲ, ಇದು ಕೃಷ್ಣಾರ್ಪಣ ವಸ್ತು ಅಂದ್ರೆ ಸಾಕು ದೇವರು ತಗೊಂಡ್ಬಿಡ್ತಾನೆ. ಎಷ್ಟು ಸುಲಭ, ಹರಿತವರಿಗತಿ ಸುಲಭ ಶ್ರೀಹರಿಯ ಪೂಜೆ, ಹರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅನ್ನೋದು ಜಗನ್ನಾಥದಾಸರ ಒಳ್ಳೆ ದೇವರ ನಾಮ ಅದು. ಹರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಹರಿತವರಿಗತಿ ಸುಲಭ ಶ್ರೀಹರಿಯ ಪೂಜೆ. ಇದು ಪಾಂಡವರ ಕಥೆ, ಇದಕ್ಕೆ ಕೊನೆ ಇಲ್ಲ ಮೊದಲಿಲ್ಲ. ಇನ್ನು ಕೆಲವರು ಪ್ರಶ್ನೆ ಕೇಳಿದ್ರು, ಮನೆಯಿಂದ ಕೆಡ್ತಾನೆ ಇದ್ದಾರೆ, ಮಣಿಮಂತನಂಥವನ ಫ್ರೆಂಡ್ಶಿಪ್ ಕುಬೇರ ಮಾಡಿದ್ನಲ್ಲ ಯಾತಕ್ಕೆ ಮಾಡಿದ್ದ ಅಂತ ಪ್ರಶ್ನೆ. ಮಣಿಮಂತನವನ ಫ್ರೆಂಡ್ಶಿಪ್ ಯಾಕೆ ಮಾಡಿದ್ದ ಅಂತ ಕೇಳಿದ್ರೆ, ದುರ್ವಾಸರು ದುರ್ಯೋಧನ ಫ್ರೆಂಡ್ಶಿಪ್ ಮಾಡಿದಾಗ ಆಯ್ತಲ್ಲ ಹಾಗಾಯ್ತಷ್ಟೇ. ಅಂದ್ರೆ ದುಷ್ಟರು ಅಂಥವ್ರನ್ನ ಅಟ್ರಾಕ್ಟ್ ಮಾಡ್ತಾರಂತ, ಅದು ಭಾರಿ ವಿಶೇಷ. ಎಷ್ಟೋ ಜನ ದುಷ್ಟರುಗಳ ಸಹವಾಸವನ್ನ ಅವ್ರು ಮಾಡಿದ ಅಶ್ವತ್ಥಾಮ ರೂಪದಿಂದ ದುರ್ಯೋಧನ ಸಹವಾಸ, ದುರ್ವಾಸ ರೂಪದಿಂದ ದುರ್ಯೋಧನ ಸಹವಾಸ. ಇಂಥವರೇ ಹೀಗೆ ಮಾಡಿದಾಗ ಕುಬೇರ ಇನ್ನೂ ಭಾರಿ ಕಡಿಮೆ ಅವರಿಗಿಂತ. ಮಣಿವಂತನ ಸಹವಾಸ ಮಾಡಿದ್ದೇನು ಆಶ್ಚರ್ಯ ಅಲ್ಲ, ಅವ್ರು ಯಾವುದೋ ಒಂದು ಬಿಹೇವಿಯರಿಂದ ವಶ ಮಾಡ್ಕೊಂಡ್ಬಿಡ್ತಾರ. ಅವರು ಸಂಸಾರಾವಸ್ಥೆಯಲ್ಲಿ ವಾಯುದೇವರನ್ನ ಬಿಟ್ರೆ, ಪರಶುಕ್ಲತ್ರಯನ್ನ ಬಿಟ್ರೆ ಉಳಿದವರನ್ನ ಒಳಗೆ ಹಾಕುವ ನ್ಯಾಕ್ ಗೊತ್ತಂತೆ ದೈತ್ಯರಿಗಳಿ. ಆದ್ರಿಂದ ಕುಬೇರನ ಅವನು ವಶ ಮಾಡಿಕೊಂಡಿದ್ದ. ಕೊನೆಗೆ ಅವನು ಸತ್ವದ ವಿಚಾರ ಬೇರೆ, ಅಂತೂ ಯಾತಕ್ಕೆ ಅಂತ ಕೇಳೋ ಪ್ರಶ್ನೆ ಇಲ್ಲ, ಮಾಡ್ಕೊಂಡಿದ್ದಾರೆ. ರಾಕ್ಷಸರ ಯಾತಕ್ಕಿಂತ ನಿನ್ ಹೇಳಿದ್ದೇನೆ, ರಾಕ್ಷಸರೆಲ್ಲ ಇದ್ದಿದ್ದು ಕೂಲಿ ಆಳುಗಳಂತೆ ಇಟ್ಕೊಂಡಿದ್ದೆ ಹೊರತು ಅವರನ್ನ ಈ ಭಕ್ತಿ ವಿಶ್ವಾಸದ ಇಟ್ಕೊಂಡಿದ್ದಲ್ಲ ಕುಬೇರ, ಅವರನ್ನ ಕೆಲಸದ ಆಳುಗಳಂತೆ ಇಟ್ಕೊಂಡಿದ್ದ. ಅವರ ಅಯೋಗ್ಯರವರು, ಸರ್ಕಾರ ಇವತ್ತು ಕೈದಿಗಳಿಂದ ರೋಡ್ ಮಾಡಿಸ್ತಾರಲ್ಲ ಆಟೈತು, ಎಷ್ಟು ಕೈದಿನಿಂದ ಕೆಲಸ ಮಾಡಿಸ್ತಾರೆ ಕೆಲವು ಸಲ. ಯಾಕೆ ದ್ವೇಷಕ್ಕೆ ದ್ರೋಹ ಮಾಡಿದ್ದಾರೆ, ಇಲ್ಲಿ ದುಡಿದು ಹೊಟ್ಟೆ ಊಟ ಅಂತ ಹಾಕ್ತೀವಲ್ಲ ನಾವು, ತಿಂದ್ಕೊಂಡು ಕೆಲಸ ಮಾಡಲಿ ಅಂತ ಅಷ್ಟೇ ಆಸೆ. ಕೆಲಸ ಸಂಬಳನ ಕೊಡೋ ಸರ್ಕಾರ ಪಾಪ ಅವ್ರಿಗೆ ಬಿಲಿ ಹೋಗ್ಬೇಕಾದ್ರೆ ಬಿಟ್ಟು ಕಟ್ಕೊಳ್ತಾರೆ ಒಂದಿಷ್ಟು. ಕುಬೇರ ಹಾಗೆ ಇಟ್ಕೊಂಡಿದ್ರಿಂದ ಅವ್ರ ಯೋಗ್ಯರಂತೇನೆ ಇಟ್ಕೊಂಡಿದ್ದಿಲ್ಲ, ಅಯೋಗ್ಯರಂತ ಗೊತ್ತಿದ್ದೇ ಇಟ್ಕೊಂಡಿದ್ದ ಕೆಲಸಕ್ಕೆ ಬೇಕು ಅಂತೇಳಿ. ಇನ್ನು ಕೆಲವರೆಲ್ಲ ಒಂದು ಕೇಳಿದ್ದಾರೆ, ಈ ಚೌಲ ಉಪನಯನ ಏನೋ ತುಂಬಾ ಸಮಸ್ಯೆಗಳಿದೆ, ಮಕ್ಕಳು ಏನೋ ಪ್ರಶ್ನೆ ಕೇಳ್ತಾ ಇರ್ತಾರೆ, ಅರ್ಥ ಆಗೋದು ಭಾರಿ ಕಷ್ಟ, ಅದು ಹೇಳಿ ಎಲ್ಲ ಪುಸ್ತಕರೆ ಬರಬೇಡಿ ಅಂತ ಕೇಳ್ಬಿಟ್ಟಿದ್ದಾರೆ ಪುಣ್ಯಾತ್ಮರು. ಪ್ರಸಂಗ ಬಂದ್ರೆ ಖಂಡಿತ ಬರೆಯೋಣಂತೆ, ಸದ್ಯಕ್ಕೆ ಇಲ್ಲ, ಮುಂದೆ ಒಂದು ಪ್ರಸಂಗ ಬಂದ್ರೆ ಖಂಡಿತ ಅದಕ್ಕೆಲ್ಲ ನಿಜ ಅದೆಲ್ಲ ಕೂಡ. ಚೌಲ ಯಾತಕ್ಕೆ ಬೇಕು, ಉಪನಯನ ಯಾತಕ್ಕೆ ಬೇಕು, ಯಾತಕ್ಕೆ ವಿವಾಹ ಯಾತಕ್ಕೆ ಅಂತ ಜನ ಕೇಳ್ತಾರೆ. ಅವೆಲ್ಲ ಸಂಸ್ಕಾರಗಳು ಬೇಕೇ ಬೇಕವು. ಆದ್ರೆ ಏನಾಗಿದೆ ಇವತ್ತು ಅಂದ್ರೆ ಮೆಕ್ಯಾನಿಕಲಿ ಮಾಡಿ 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 ಅದಕ್ಕೆ ಯಾತಕ್ಕೆ ಅಂತಾನೆ ಗೊತ್ತಿಲ್ಲ ಜನಗಳಿಗೆ. ತುಂಬಾ ಹೇಗೆ ನಾವು ಲೆಟರ್ ಇರ್ತಾನೆ ಶೀಲಾಕ್ ಹಾಕ್ಬೇಕು ಅಂತ ಕೇಳಿದ್ರೆ ಹಾಗೂ ಹಾಕಿ ಶೀಲಾಕ್ ಸೈನ್ ಹಾಕಿ ಮಾಡಿಸ್ಬೇಕು, ಹಾಗೆ ತಗೊಂಡೋಗ್ಬಿಟ್ರೆ ಇನ್ಮೇಲೆ ಲೆಟರ್ ಆಗುತ್ತೆ ಅಷ್ಟೇ. ಅದಕ್ಕೆ ಡಿಸ್ಪ್ಯಾಚ್ ಆಗೋದಕ್ಕಿಂತ ಮುಂಚೆ ಸಂಸ್ಕಾರ ಇದೆ, ಅದು ನಂಬರ್ ಕೊಡದೆ ಡಿಸ್ಪ್ಯಾಚ್ ಮಾಡಿದ್ರೆ ಅದು ಲೆಟರೇ ಅಲ್ಲ, ಅಫಿಷಿಯಲ್ ಲೆಟರೇ ಆಗೋದಿಲ್ಲ. ಆ ತರ ಇವತ್ತು ಎಲ್ಲ ಸಂಸ್ಕಾರಗಳಾದಾಗ ಮಾತ್ರ ಅದು ವ್ಯಾಲಿಡ್ ಡಾಕ್ಯುಮೆಂಟ್ ಆದ ಹಾಗೆ. ಇವತ್ತು ನಮ್ಮ ಎಲ್ಲ ಕಾರ್ಯಗಳು ಕೂಡ ವ್ಯಾಲಿಡ್ ಆಗಬೇಕಾದ್ರೆ ಆ ಕ್ರಮದಲ್ಲಿ ಆಗ್ತಾ ಇರಬೇಕು. ಮುಂದೆ ಪ್ರಸಂಗ ಬಂದಾಗ ವಿಸ್ತಾರವಾಗಿ ಹೇಳೋಣ ಅಂತ ಹೇಳ್ತಾ, ಇನ್ನು ಬಹಳ ಮುಖ್ಯವಾಗಿ ಈ ಪ್ರವಚನ ಮಾಲಿಕೆ ಈ ಬಾರಿಗೆ ಮುಕ್ತಾಯವಾಗ್ತಾ ಇದೆ. ಮುಂದೆ ಈ ಪಾಂಡು ವನವಾಸ ಕಂಟಿನ್ಯೂ ಆಗ್ತಾ ಇದೆ ಇನ್ನು ಕೂಡ, ಅವ್ರ ವಾಸ ಕಂಟಿನ್ಯೂ ಆದಷ್ಟು ಒಳ್ಳೇದು. ಯಾಕೆಂದ್ರೆ ಅವ್ರಿಗೆ ಎಷ್ಟು ಉಪಕಾರ ಆಗ್ತಾ ಇದೆ ಲೋಕಕ್ಕೆ ಅವರಿಂದ, ಲೋಕ ಕಲ್ಯಾಣ ಇನ್ನು ಭಾರಿ ಭಾರಿ ಕೆಲಸಗಳಿದೆ. ಯಕ್ಷ ಪ್ರಶ್ನೆ ಅಂತ ಭಾಗ ಬರುತ್ತೆ, ಘೋಷಯಾತ್ರೆ ಭಾಗ ಬರುತ್ತೆ, ಇನ್ನು ತುಂಬ ಧರ್ಮವಾದನ ಕಥೆ ಇದೆ, ಸಾವಿತ್ರಿ ಉಪಾಖ್ಯಾನ ಇದೆ, ಒಂದಕ್ಕಿಂತ ಒಂದು ರಮ್ಯವಾದ ಕಥೆಗಳು. ಅದನ್ನೆಲ್ಲ ಮುಂದಿನ ಬಾರಿ ಪ್ರವಚನ, ಅದು ಶುರುವಾಗೋದು ಜೂನ್ 7 ತಾರೀಕಿನಿಂದ. ಮೇ ತಿಂಗಳಲ್ಲಿ ಪ್ರವಚನ ಇರೋದಿಲ್ಲ ಇಲ್ಲಿ. ಜೂನ್ 7 ರಿಂದ 13 ರವರೆಗೆ ಇರತಕ್ಕಂತಹ ಅಷ್ಟತ್ತು 7 ದಿವಸ 8 ದಿವಸದ ಕಾರ್ಯಕ್ರಮ. 8 ದಿವಸದ ಕಾರ್ಯಕ್ರಮದಲ್ಲಿ ವನಪರ್ವ ಖಂಡಿತ ಮುಗಿಯುತ್ತಾಗ ವಿರಾಟ ಪರ್ವನು ಶುರು ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಈ ಒಂದು ಮಹಾಭಾರತದ ಪ್ರವಚನವನ್ನ ಈ ಕಾಲದಲ್ಲಿ ಮಾಡಿಸ್ತಕ್ಕಂಥ ಜನಗಳು ಭಾರಿ ಅಪರೂಪ. ಮಠ ಮಾನ್ಯಗಳಲ್ಲೇ ನಡೀತಾ ಇಲ್ಲ ಕಾರ್ಯಕ್ರಮಗಳು ಅಂತ ಕಾಲ ಇತ್ತು. ಅಂತ ಹೊತ್ತಿನಲ್ಲಿ ವಿಜಯಭಾರತಿ ಶಾಲೆ ಒಂದು ಲೌಕಿಕ ವಿದ್ಯಾ ಕೇಂದ್ರ, ಶ್ರೀತ ಗುರುರಾಜ್ ದೇಶ್ಮುಖ್ ಅವರಿಂದ ಅದೊಂದು ಮಹಾಭಾರತದ ಪ್ರವಚನ ಕೇಂದ್ರವಾಗಿದ್ದು ಭಾರಿ ವಿಶೇಷ. ಅಧ್ಯಾತ್ಮ ವಿದ್ಯೆಯ ಹಗಲೆಲ್ಲ ಇಲ್ಲಿ ಹುಡುಗರು ಇರ್ತಾರೆ, ಸಾಯಂಕಾಲ ಎಲ್ಲ ಇವತ್ತು ಗಾನ ಕಾರ್ಯಕ್ಕೆ ಮೀಸಲಾಗಿಬಿಟ್ಟು. ಬಹುಶಃ ಬಿಲ್ಡಿಂಗ್ ಎಲ್ಲಾ ಕಾಲೇಜಲ್ಲಿ ಹೀಗೆ ಇರುತ್ತೆ, ಉಪಯೋಗಿಸರ ಜೊತೆ ಇಲ್ಲ ಅಷ್ಟೇ, ಎಲ್ಲಾ ಕಾಲೇಜಲ್ಲೂ ಜಾಗ ಇರುತ್ತೆ, ಎಲ್ಲಿಷ್ಟು ಜಾಗ ಇರುತ್ತೆ. ರಾತ್ರಿ ಬೀಗ ಹಾಕಿ, ಬೀಗ ಹಾಕಿರುವ ಸಾಯಂಕಾಲ 1 ಗಂಟೆ ಎಳಿಸ್ಬಿಟ್ರೆ ಎಷ್ಟು ಒಳ್ಳೆ ಕೆಲಸ ಆಗುತ್ತೆ. ಜನಕ್ಕೆ ಅದೆಲ್ಲ ವಿವೇಕ ಇಲ್ಲ. ಆದರೆ ಗುರುರಾಜರ ಸ್ವತಃ MES ಕಾಲೇಜಿನ ದೊಡ್ಡ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಪ್ರಿನ್ಸಿಪಾಲರ್ ಆಗಿದ್ದವರಾದ್ದರಿಂದ ಅವರಿಗೆ ಜ್ಞಾನ ಪ್ರಸಾರದ ಬಗ್ಗೆ ಮಹತ್ವ ಗೊತ್ತಿದೆ. ಅದನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಉತ್ಸಾಹ ಹೆಚ್ಚಾಗ್ತಿದೆ ಹೊರತು ಅವರಿಗೆ ಕಡಿಮೆ ಆಗ್ತಾ ಇಲ್ಲ. ಅಕ್ಷರಕ್ಕೆ ಏರಪ್ಪ ಬಾರಿ ಡಲ್ ಅಂತ ತಿಳ್ಕೊಳ್ಳೋ ಪ್ರವಚ ಉತ್ಸಾಹ ಕಡಿಮೆ ಆಗ್ತಾ ಇಲ್ಲ ಅವರಿಗೆ, ತುಂಬಾ ಹೆಚ್ಚು. ಮನೆಯವರ ಸಹಕಾರ ಎಲ್ಲರ ಮಕ್ಕಳ ಸಹಕಾರ, ಅವರ ಅಣ್ಣಂದಿರುವುದ ಎಲ್ಲರ ಸಹಕಾರ ಸಮೇತ ಅವ್ರು ಮಾಡ್ತಕ್ಕಂಥ ಕೆಲಸ ಶ್ರೀ ಹರಿವಾಯಿಗಳಿಗೆ ಅತ್ಯಂತ ಅಪೂರ್ವ ಸೇವೆ ಅಂತ ಹೇಳ್ತಾ, ಅದರ ಜೊತೆಗೆ ಶ್ರೀಯುತ ರಾಘವೇಂದ್ರರಾಯರು, ಶ್ರೀಯುತ ಸತ್ಯನಾರಾಯಣ ಅವರು ಸಹ ಸೇರಿಕೊಂಡು ಈ ಕಾರ್ಯಕ್ರಮ ಒಂದು ಯಶಸ್ವಿ ನಡೆಯಲಿಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ಮುಂದೆ ನಾವು ಉದ್ಯೋಗ ಪರ್ವ ವಿರಾಟ ಪರ್ವಕ್ಕೆ ಹೋದಾಗಲಂತೂ ಮಹಾಭಾರತ ಹೊಸ ತಿರುವು ಸಿಗುತ್ತೆ ಪ್ರತಿಯೊಂದು ಕಡೆ. ಆ ಉದ್ಯೋಗ ಪರ್ವ, ಅಲ್ಲಿ ಕಾಣತಕ್ಕ ಕೃಷ್ಣನ ರಾಯಭಾರದ ಪ್ರಸಂಗ, ಮುಂದೆ ಯುದ್ಧ ಪರ್ವಗಳು, ಮಹಾಭಾರತಕ್ಕೆ ಸಮನಾದ ಮತ್ತೊಂದು ರಂಜಕವಾದ ಕಥೆನೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಗುರುರಾಜರ ಹೇಳಿದರು, ಇಂಥ ಪುಸ್ತಕ ನಮ್ಮಲ್ಲಿ ಇವತ್ತು ಶುದ್ಧ ಮಹಾಭಾರತ ಗ್ರಂಥ ಸಿಗೋದೇ ಇಲ್ಲ. ಎಲ್ಲ ಕಲ್ಪನೆಗಳ ವಿಲಾಸಗಳೇ ಹೊರತು ಶುದ್ಧ ಮಹಾಭಾರತ ಸಿಗೋದಿಲ್ಲ. ಅದಕ್ಕೊಂದು ಯೋಚನೆ ಇದೆ, ನಮ್ಮ ವ್ಯಾಸಮದ ಸಂಶೋಧನಾ ಪ್ರತಿಷ್ಠಾನದಿಂದ ಈ ಪ್ರವಚನ ಮಾಲಿಕೆ ಮುಗಿಯೋ ಹೊತ್ತಿಗೆ, ಹೇಗೂ ಒಂದು ವರ್ಷ ಆಗೇ ಆಗುತ್ತಲ್ಲ, ಅಷ್ಟೊತ್ತಿಗೆ ವಚನ ಭಾರತ ಬಂದ ಹಾಗೆ ಒಂದು ವ್ಯಾಸ ಭಾರತ ಅಂತಕ್ಕಂಥ ಒಂದು ಪುಸ್ತಕ ಎಲ್ಲರೂ ಓದಲಿಕ್ಕೆ ಅನುಕೂಲವಾದ ಹಾಗೆ ಮಾಡೋ ವಿಚಾರ ಇದೆ. ಅದನ್ನು ದೇವರು ಮಾಡಿಸಬೇಕು ಅಂತ ಹೇಳ್ತಾ, ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಮತ್ತು ನೀವಂತೂ ಪ್ರತಿ ಸತ್ತೂ ಭಾರಿ ವೇಳೆಗಳನ್ನು ಹಂಚಿಕೊಂಡು ತುಂಬಾ ಹೊತ್ತು ಕಾಯ್ತಕ್ಕಂಥ ಪ್ರಸಂಗ ಬರುತ್ತೆ. ಕೆಲವು ಸಲ ತುಂಬಾ ದೂರದಿಂದ ಬೇರೆ ಬರುತ್ತೀರಿ, ಕೆಲವೊಂದು 10-20 ಕಿಲೋಮೀಟರ್ ದೂರ ಬರೋರು ಇದ್ದಾರೆ. ನೀವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು, ನಿಮ್ಮ ಆಸಕ್ತಿನೇ ಈ ಪ್ರವಚನ ಮುಂದುವರೆಸಲಿಕ್ಕೆ ಕೊಡ್ತಕ್ಕಂಥ ಒಳ್ಳೆಯ ಸ್ಫೂರ್ತಿ ಅಂತ ಹೇಳ್ತಾ, ಇವತ್ತಿನ ದಿವಸ ಶ್ರೀಯುತ ವಿಶ್ವನಂದನಾಚಾರ್ಯ ತೀರ್ಥರು ಅಂತ ಹೇಳಿ, ರಘುನಂದನಾಚಾರ್ಯರು ವಿಶ್ವನಂದ ತೀರ್ಥರು ಅಂತ ಹೇಳಿ ಸನ್ಯಾಸಿಗಳಾಗಿದ್ದಾರೆ. ಅವರು ಸುಮಧ್ವ ವಿಜಯವನ್ನ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಒಂದು ಹಾಡಿನ ರೂಪದಲ್ಲಿ, ಸುವಾಲಿಯ ರೂಪದಲ್ಲಿ, ಟಿಪ್ಪಣಿಗಳ ರೂಪದಲ್ಲಿ ಬರೆದಿದ್ದಾರೆ. ಆಸಕ್ತರು ಸಿಕ್ಕಬಹುದು ಅಂತ ಹೇಳಿ ಇವತ್ತಿನ ದಿವಸ ಪುಸ್ತಕ ಕಾಪಿಸ್ ತಂದಿದ್ದೀರಾ, ಪುಸ್ತಕ ತರೋ ವ್ಯವಸ್ಥೆ ಮಾಡಿದ್ದಾರೆ. ಆಸಕ್ತಿ ಇದ್ದವರು ತಗೊಳ್ಬಹುದು, ಮತ್ತೆ ಅವ್ರ ಹತ್ರ ಹೋದ್ರೂ ಸಿಗುತ್ತೆ, ಇವತ್ತು ತಗೊಂಡ್ರೆ ಸರಿ ಇಲ್ಲದ ಹೋದ್ರೆ ಸಿಗುತ್ತೆ. ತಗೊಂಡು ಹೇಳ್ಕೊಳ್ಳೋ ಒಂದು ಅದು ಪದ್ಯ ರೂಪದಲ್ಲಿರೋದ್ರಿಂದ ಅದನ್ನ ಹಾಡ್ತಕ್ಕಂಥವರಿಗೆ ಬಹಳ ಅನುಕೂಲವಾಗುತ್ತೆ, ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ, ಈ ಬಾರಿಯ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಂದಃ.